ಇದು ಜೀವ ಅಂತಕ್ಕಂಥದ್ದು ರಥಿ. ಶರೀರಂ ರಥಮೇವ ಚ, ಶರೀರವೇ ರಥ, ಶರೀರವೇ ರಥ. ಬುದ್ಧಿಂತೂ ಸಾರಥಿಂಬಿದ್ಧಿ, ಬುದ್ಧಿಯೇ ಸಾರಥಿ. ಮನಃ ಪ್ರಗ್ರಹಮೇವ ಚ, ಮನಸ್ಸೇ ಹಗ್ಗ. ಇಂದ್ರಿಯಾಣಿ ಹಯಾನಾಹುಹು, ಇಂದ್ರಿಯಗಳೇ ಕುದುರೆಗಳು. ವಿಷಯಾಂತೇಶು ಗೋಚಾರಾನ್, ವಿಷಯಗಳೇ ಆ ಕುದುರೆಗಳಿಗೆ ಬೇಕಿರುತ್ತ ಆಹಾರದಂಥ ವಸ್ತುಗಳು. ಆತ್ಮೇಂದ್ರಿಯ ಮನೋಯುಕ್ತು ಭೋಕ್ತೇತ್ಯಾಹುರು ಮನೀಷಿಡ. ಆತ್ಮೇಂದ್ರಿಯ ಅದನ್ನು ಹೊಂದಿರತಕ್ಕಂಥ ಜೀವ ಭೋಕ್ತ. ಒಳಗಿದ ಪರಮಾತ್ಮ ಅಂತಲೂ ನಿಯಾಮಕ. ಇದು ಎಷ್ಟು ಅವಿಜ್ಞಾನವಾನ್ ಭವತಿ ಅಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣಿ ಅವಶ್ಯಾನಿ ದುಷ್ಟಾಶ್ವಾಯುವ ದುಷ್ಟಾಶ್ವಾಯುವ ಸಾರಥೇಹೇ. ಯಾರಿಗೆ ಬುದ್ಧಿ ಸರಿ ಇಲ್ಲ, ವಿಜ್ಞಾನ ಇಲ್ಲ, ಅವರೇನು ಮಾಡ್ತಾರೆ? ಎಂಥ ಬುದ್ಧಿ ಇಲ್ಲದವರದನ್ನು ಅಯುಕ್ತೇನ ಮನಸ, ಮನಃ ಪ್ರಗ್ರಹವನ್ನ, ಮನಸ್ಸೇ ಹಗ್ಗ. ಮನಸ್ಸು ಕೆಟ್ಟೋಯ್ತು ಅಂದರೆ ಹಗ್ಗ ತುಂಡಾದಂಥ ಕುದುರೆಗಳು, ಏನು ಕೆಲಸಕ್ಕೆ ಬರೋದಿಲ್ಲ. ಏನಾಗುತ್ತದೋ, ತಸ್ಯ ಇಂದ್ರಿಯಾಣಿ ಅವಶ್ಯಾರಿ ದುಷ್ಟಾಶ್ವಾಯುವ ಸಾರಥೇಹೇ. ಲಗಾಮಿಲ್ಲದೆ ಹೋದರೆ ಕುದುರೆ ಇವನು ಕಂಟ್ರೋಲ್ ಮಾಡಿಬಿಡುತ್ತೆ, ಲಗಾಮಿದ್ರೆ ಇವನು ಕಂಟ್ರೋಲ್ ಮಾಡ್ತಾನೆ. ಅದಕ್ಕೆ ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹು ಉದ್ಧರೇದ ಆತ್ಮನಾತ್ಮಾನ. ಯಾವಾಗಲೂ ಮನಸ್ಸು ಡಿಸ್ಟರ್ಬ್ ಆಗದಂತೆ ನೋಡ್ಕೋಬೇಕು. ಡಿಸ್ಟರ್ಬ್ ಆಗೋದು ಯಾವಾಗ? ಸುಖ ಬಂದರೂ ಆಗುತ್ತೆ, ದುಃಖ ಬಂದರೂ ಆಗುತ್ತೆ. ಸುಖ ದುಃಖೇ ಸಮಯಕೃತ್ವ, ಬ್ಯಾಲೆನ್ಸ್ ಮಾಡಬೇಕಾದ್ರೆ. ಸುಖ ದುಃಖಗಳನ್ನು ನಿಯಂತ್ರಣ ಮಾಡೋದೇ ಮನಸ್ಸಿನ ದೊಡ್ಡ ಕೆಲಸ. ಆಗದು ದೇವರ ಕಡೆಗೆ ತದಲಂಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ವೀಶಪತಿ. ಹೇಗೆ ಸರಿಯಾಗಿ ರೋಡ್ ನೋಡಿಕೊಂಡು ಡ್ರೈವ್ ಮಾಡಬೇಕು, ಆ ರೀತಿಯಲ್ಲಿ ಕಂಟ್ರೋಲ್ ಇಟ್ಕೊಂಡು ಹೋಗಬೇಕು. ಅದಕ್ಕೆ ಎಷ್ಟು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ, ಒಳ್ಳೆ ಜ್ಞಾನಿಯಾಗಿದ್ದಾಗ ತಸ್ಯ ಇಂದ್ರಿಯಾಣಿ ವಶ್ಯಾನಿ ಸದಶ್ವಾಯುವ ಸಾರಥೇಹೇ. ಒಳ್ಳೆ ಕುದುರೆಗಳು ಹೇಗೆ ಸಾರಥ್ಯ ವಶದಲ್ಲಿರುತ್ತೋ ಹಾಗೆ ಒಳ್ಳೆಯ ಇಂದ್ರಿಯಗಳೆಲ್ಲ ಮನಸ್ಸಿನ ಮೂಲಕ ಜೀವನ ಹತೋಟಿಯಲ್ಲಿರೋದ್ರಿಂದ ಅವನ ಸಾಧನೆಗೆ ಭಂಗ ಬರೋದಿಲ್ಲ. ಮನಸ್ಸು ಕೆಟ್ಟ ಸಾಧನೆ ಹೋಯಿತು, ಅದನ್ನು ಒಳ್ಳೆ ಆಧ್ಯಾತ್ಮಿಕವಾಗಿ ತಿಳಿಸ್ತಾ ಇದ್ದಾರೆ. ದೇಹವೇ ರಥ ಇತ್ಯಾದಿ ಹೇಳ್ತಾ ಸಾಧನೆಗೆ ದೇಹ ಅಂಬುದು ವೆಹಿಕಲ್ ಇದೆ, ದೇಹ ಅಂಬುದು ವೆಹಿಕಲ್ ಇದೆ. ಪರಮಾತ್ಮ ಮೋಕ್ಷಕ್ಕೋಲೆ ವೆಹಿಕಲ್ ಕೊಟ್ಟಿದ್ದಾನೆ ನಮಗೀಗ. ಮೋಕ್ಷ ದೇಹನೇ ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕೀಗ. ವೆಹಿಕಲ್ ಹೋಗ್ಬೇಕಾದ್ರೆ ಕುದುರೆಗಳೆಲ್ಲ ಬೇಕು, ಇಂದ್ರಿಯ ಕುದುರೆಗಳಿದೆ, ಈಗ ಸಾಧನೆ ಮಾಡ್ತಾ ಇಂದ್ರಿಯ ಕುದುರೆಗಳು. ದೇಹವೇ ರಥ, ಅದಕ್ಕೆ ದಾಸರು ಹೇಳಬೇಕಾದ್ರೆ ರಥದಿಂದ ರಥಕ್ಕೆ ಬಾರೋ ಹರಿ ಅಂತ ಕರೀತಾರೆ. ಆ ರಥದಿಂದ ನಮ್ಮ ರಥಕ್ಕೆ ಬಾ ಅಂತ ಕರಿಬೇಕಾದ್ರೆ ಬಿಂಬರೂಪಿಯಾಗಿ ದರ್ಶನ ಕೊಡು ಅಂತ ಅದಕ್ಕೆ ಅರ್ಥ. ಇದು ಒಳ್ಳೆ ಆಧ್ಯಾತ್ಮಿಕವಾಗಿ ಅಪೂರ್ವವಾದ ವಿಷಯ. ಇದನ್ನು ರೇಖತಾಂಬಸರಾದಿಗಳಲ್ಲಿ ಅನುವಾದವನ್ನು ಮಾಡ್ತಾರೆ. ಎಷ್ಟು ಅವಿಜ್ಞಾನವಾನ್ ಭವತಿ ಅಮನಸ್ಕ ಸದಾ ಅಶುಚಿ. ಯಾರಿಗೆ ಜ್ಞಾನ ಇಲ್ಲ, ಮನಸ್ಸು ಸರಿ ಇರಬೇಕಾದ್ರೆ ಜ್ಞಾನ ಇರಬೇಕು, ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಯಾರಿಗೆ ಜ್ಞಾನ ಇಲ್ಲ ಅಮನಸ್ಕ, ಇವರು ದುಡ್ಡಿದೆ ಜನಗಳಿಗೆ ಜ್ಞಾನ ಇಲ್ಲ, ಅದೇ ಫಜಿತ ಆಗಿದೆ. ದುಡ್ಡು ಇನ್ನೂ ದಾರಿ ತಪ್ಪಿಸೋದು, ಮತ್ತೆ ಮೊದಲೇದಾಗಿ ದಾರಿ ತಪ್ಪೋದು. ಅದು ಜ್ಞಾನ ಇದ್ರೆ ಕಂಟ್ರೋಲ್ ಬರುತ್ತೆ, ಜ್ಞಾನನೇ ಇಲ್ಲ ಅಂದ್ಮೇಲೆ ಬರೀ ದುಡ್ಡು ಕೊಟ್ಟಾಗ ಏನಾಗುತ್ತೆ? ಈಗ ಪೂರ್ತಿ ಮೊದಲೇ ಕೆಟ್ಟ ದುಡ್ಡು ಕೊಟ್ಟರೆ ಇನ್ನೂ ಕೂಡ ಹಾಳು ಮಾಡಿಬಿಡ್ತಾರೆ, ಆ ಥರ ಆಗಿದೆ. ಅದಕ್ಕೆ ಜ್ಞಾನವನ್ನು ಹೊಂದ ದೊಡ್ಡ ಕೆಲಸ ಆಗಬೇಕು. ಅವರು ಸದಾ ಅಶುಚಿ ಅಂತ ಕರೀತಾರೆ, ಜ್ಞಾನ ಇಲ್ಲದವನು ಯಾರವನು ಅಶುಚಿ. ಅದಕ್ಕೆ ಜ್ಞಾನ ಇಲ್ಲದವರು ಅಂತಂದರೆ ಮೈಲಿಗೆ ಇದ್ದ ಹಾಗೆ ಲೆಕ್ಕವು. ಜ್ಞಾನಿಗಳಿಗೆ ದೋಷ ಇಲ್ಲ ಅಂತ ಯಾತಕ್ಕೆ ಅಂತಾರೆ? ಅಗ್ನಿ ಇದ್ದ ಹಾಗಿರುತ್ತೆ, ಶುದ್ಧವಾಗಿರ್ತಾರೆ ಅಂತ ಅರ್ಥ. ನಜ ತತ್ಪದಮಾಪ್ನೋತಿ ನಸ ತತ್ಪದಮಾಪ್ನೋತಿ ಸಂಸಾರಂಚ ಅಧಿಗಚ್ಚತಿ. ಕೊನೆಗೆ ಗುರಿ ಮುಟ್ಟೋದಿಲ್ಲ, ಮತ್ತೆ ಸಂಸಾರಕ್ಕೆ ವಾಪಸ್ ಬರ್ತಾನೆ. ಎಷ್ಟು ವಿಜ್ಞಾನವಾನ್ ಭವತಿ, ಯಾವನು ವಿಜ್ಞಾನವಂತನಾಗಿರ್ತಾನಲ್ಲ, ಸಮನಸ್ಕ ಸದಾ ಶುಚಿ. ಮನಸ್ಸು ಹತೋಟಿಯಲ್ಲಿರುತ್ತೆ, ಸದಾ ಶುದ್ಧನಾಗಿರ್ತಾನೆ. ಸದಾ ಅಶುಚಿಯಲ್ಲಿ, ಸದಾ ಶುಚಿ ಇಲ್ಲಿ, ಅಥವಾ ಅತತ್ವಮಸಿ ತತ್ವಮಸಿ ಎರಡು ಬಿಡಿಸ್ತಾ ಬಿಡಿಸಕ್ಕೆ ಬರುತ್ತೆ. ಅಲ್ಲಿ ಸದಾ ಶುಚಿಯಾಗಿರ್ತಾನೆ ಜ್ಞಾನ ಇದ್ದನು. ಸತು ತತ್ಪದ ಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ. ಅವರಂಥ ಜಾಗಕ್ಕೆ ಹೋಗ್ತಾನೆ ಯಸ್ಮಾತ್, ಯಾವ ಜಾಗದಿಂದ ಭೂಯ ಮತ್ತೊಮ್ಮೆ ನ ಜಾಯತೆ ಹುಟ್ಟಿ ಬರೋದಿಲ್ವಲ್ಲ, ಅಂಥ ಲೋಕಕ್ಕೆ ಹೋಗ್ತಾನೆ. ವಿಜ್ಞಾನ ಸಾರಥಿರಿ ಯಸ್ತು ಮನಃ ಪ್ರಗ್ರಹವಾನ್ ನರಃ ಸೋಧ್ವನಃ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ. ಕಠೋಪನಿಷತ್ ಪೂರ್ತಿ ಹೇಳೋಕ್ಕಾಗದೆ ಹೋದರೆ ಹೇಗೆ ಭಗವದ್ಗೀತೆ ಪೂರ್ತಿ ಹೇಳೋಕ್ಕಾದ್ರೆ 15ನೇ ಅಧ್ಯಾಯ ಅದು ಆಗದವರು ಕೊನೆ 5 ಶ್ಲೋಕಗಳು. ಇಲ್ಲದವರು ಅತೋಸ್ವ ಲೋಕೆ ವೇದೇಚ ವೃದ್ಧ ಪುರುಷೋತ್ತ ಅಷ್ಟಾದರೂ ಹೇಳಬೇಕಲ್ಲ. ಅದು ಕಠೋಪನಿಷತ್ ಒಂದು ಶ್ಲೋಕ ಆದರೆ ಹೇಳೋದಾದರೆ ವಿಜ್ಞಾನ ಸಾರಥಿರಿ ಯಸ್ತು ಮನಃ ಪ್ರಗ್ರಹವಾನ್ ನರಃ ಸೋಧ್ವನಃ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ. ವಿಜ್ಞಾನ ಸಾರಥಿಯಾಗಿರಬೇಕು, ಮನಸ್ಸು ಹಗ್ಗ ಆಗಿರಬೇಕು. ಅಂಥವನು ಅಧ್ವನಃ ಪಾರಮಾಪ್ನೋತಿ, ಇದು ದಾರಿಯನ್ನು ಮುಗಿಸಿ ಗೂರಿ ಬಿಟ್ಟು ಬಿಡ್ತಾನೆ. ಯಾವುದದು? ವಿಷ್ಣೋ ಪರಮಂ ಪದ, ವಿಷ್ಣುವಿನ ಪರಮ ಪದವಿಗೆ ಹೋಗ್ತಾನೆ. ಇದು ಸಾರಸ್ಯ ಅಂದರೆ ಉಪನಿಷತ್ ವಿಷ್ಣುವಿನ ಹೆಸರು ಸ್ಪಷ್ಟ ಬಂದಿರೋ ಉಪನಿಷತ್ತು. ಬ್ರಹ್ಮ ಅಂದರೆ ಯಾರೋ ವಿಷ್ಣು ಅಂತ ಆಯ್ತು. ಈಗ ಇನ್ನೇನು ಮಾತಾಡೋಲ್ಲ, ಬ್ರಹ್ಮ ಶಬ್ದಷ್ಟೇ ವಿಷ್ಣುವೇ ಅಂತ ಆಯ್ತು. ಇನ್ಯಾರ ಹೆಸರಾಗಿ ಬರಲಿಲ್ಲ, ವಿಷ್ಣುವಿನ ಹೆಸರು ಬಂದಿರೋದ್ರಿಂದಾನೆ. ಕಾಟಕೋಪನಿಷತ್ತಿನಲ್ಲಿ ವಿಷ್ಣು ಸ್ವರೂಪ ಎಲ್ಲ ಉಪನಿಷತ್ತುಗಳಿಗೆ ಪರಸ್ಪರ ಸಂಬಂಧ ಇರೋದ್ರಿಂದ ಇಲ್ಲಿ ಒಂದ್ಸರಿ ವಿಷ್ಣು ಅಂತ ಬಂದ ಮೇಲೆ ಪರಬ್ರಹ್ಮ ಯಾರಾದಾಗ ವಿಷ್ಣುವೇ ಆಗ್ತಾನೆ. ಅದಕ್ಕೆ ಕಠ ಉಪನಿಷತ್, ಅದಕ್ಕೆ ಅನೇಕ ಅರ್ಥಗಳು. ಕಠೋಪನಿಷತ್, ಕಠ ಉಪನಿಷತ್. ಕ ಅಂದ್ರೇನು? ಏಕೋನೈಕಃ ಕಹ ಕಹ್ಕಿಂ. ಕಹ ಅಂದರೆ ವಿಷ್ಣು, ಕ ವಿಷ್ಣುವಿನ ಬಗ್ಗೆ, ಠ ಅಂದರೆ ಗತಿಶೂನ್ಯ ಯೋಹೋ. ಕ ಅಂದರೆ ವಿಷ್ಣು, ಠ ಅಂದ್ರೆ ಗತಿ, ಗತಿ ಅಂದ್ರೆ ಜ್ಞಾನ. ವಿಷ್ಣುವಿನ ಜ್ಞಾನ ಕೊಡುವ ಉಪನಿಷತ್ತು, ಆದ್ರಿಂದ ಇದಕ್ಕೆ ಕಠೋಪನಿಷತ್ತು ಅನ್ನೋ ಹೆಸರು ಸ್ಪಷ್ಟವಾಗಿ ಕೊಡುತ್ತೆ. ಕಠ ಕಾಠಕ ಎರಡು ಹೆಸರು ಇದಕ್ಕೆ, ಕಾಟಕೋಪನಿಷತ್ತು ಕಠೋಪನಿಷತ್ತು. ಸೊ ಅಧ್ವನ ಪಾರಮಾಪ್ನೋತಿ, ಇದರಿಂದ ಯಾರು ಸರ್ವತ್ ವಿಷ್ಣು ದೇವರನ್ನು ಒಪ್ಪೋದಾದ್ರೆ ವಿಷ್ಣುವನ್ನೇ ದೇವರನ್ನು ತೊಪ್ಪಕ್ಕೆ ಹೊರತು ಬೇರೆ ದೇವರು ಯಾರಾಗೋದಿಲ್ಲ, ಸರ್ವೋತ್ತಮರಾಗ ಸಂಭವನೇ ಇಲ್ಲ. ಕೊನೆಗೆ ಹೇಳ್ತಾರೆ ವಿಷ್ಣು ಪರಮಂ ಪದಂ ಅಧ್ವನ ಪಾರಂ, ಅದೇ ಅಲ್ಟಿಮೇಟ್. ಅಧ್ವನ ಪಾರ ನಿರ್ಗುಣ ಬ್ರಹ್ಮ ಇದ್ದಾನೆ ಅಂತಿಲ್ಲ, ಅದೇ ಅಲ್ಟಿಮೇಟ್ ಅಂತ ಹೇಳಿದ ಮೇಲೆ ಇವರು ಸಗುಣ ಬ್ರಹ್ಮ ಇನ್ನೊಬ್ಬನೇ ಇರುತ್ತೆ ಅಂತ ಹೇಳೋ ಸಾಧ್ಯತೆನೇ ಇಲ್ಲ. ಹೀಗಾಗಿ ಬಹಳ ವಿಜ್ಞಾನ ಸಾರಥಿರಿಯಸ್ತು. ವಿಜ್ಞಾನ ಅಂದರೆ ವಾಯುದೇವರು, ಜ್ಞಾನಾಭಿಮಾನಿಗಳು. ವಾಯುದೇವರು ಸಾರಥಿಯಾಗಿರಬೇಕು. ಅದನ್ನು ಹರಿಕಥಾಮೃತ ಸಾರದಲ್ಲಿ ಮಾತರಿಶ್ವನು ಸೂತನಾಗಿಹ ಸರ್ವಕಾಲದಲ್ಲಿ ಅಂತ ಹೇಳ್ತಾರೆ. ಇದೇ ಮಾತನ್ನೇ ವಿಜ್ಞಾನ ಸಾರಥಿ ಅಂದರೆ, ಸಾರಥಿ ಅಂದರೆ ಅವರು ಸೂತ, ವಾಯುದೇವರು ಸೂತರಾಗಿದ್ದಾರೆ. ನಮಗೆ ಬಾರಿಗೆ ಸಿಟ್ಟು ಬಂದ್ಬಿಡುತ್ತೆ, ವಾಯುದೇವರು ಡ್ರೈವರ್ ಆದರೆ ನಾವು ರಥಿಗಳಾಗಿಬಿಡ್ತೇವಲ್ಲ. ಅದಕ್ಕೆ ಮಹಾಭಾರತದಲ್ಲಿ ಬರ್ತದೆ ರಥಿ ಸಾರಥಿ ಏನಾಗಿರ್ಬೇಕು, ಯಾವಾಗಲೂ ರಥಿಗಿಂತ ಮೇಲಿರ್ಬೇಕು ಹೇಳ್ತಾರೆ. ಬುದ್ಧ್ಯಾ ಜ್ಞಾನೇನ ರಥಿನ ಸಾರಥಿರ್ಯಸ್ತು ಹೇಳ್ತಾರೆ. ಬುದ್ಧ್ಯಾ ಬಲೇನ ಜ್ಞಾನೇನ ಧೈರ್ಯಾದ್ಯರಿಪಿ ಯೋ ಅಧಿಕ ರಥಿನ ಸಾರಥಿ ಸಸ್ಯಾತ್ ಅರ್ಜುನಸ್ಯ ಯಥಾಹರಿಹಿ. ದುರ್ಯೋಧನ ಹೇಳ್ತಾರೆ ಈ ಮಾತನ್ನ, ಗೊತ್ತಾಯ್ತಿಲ್ಲ ಸಾರ ಕರ್ಣ ಸಾರಥಿ ಆಗೋದು ಕಡಿಮೆ ಅಂತ ತಿಳ್ಕೊಂಡ್ಬಿಡ್ಬೇಡ, ಅದು ಶಲ್ಯರಾಜ, ಸಾರಥಿ ಕಡಿಮೆ ಆಗೋದಲ್ಲ, ರಥಿಗಿಂತ ಜಾಸ್ತಿ ಇರಬೇಕು. ನೋಡು ಕೃಷ್ಣ ದೊಡ್ಡವರು ಅರ್ಜುನ ದೊಡ್ಡವನು ಅಂತ ಹೇಳ್ತಾರೆ, ಅಲ್ಲಿ ನೋಡಿ ತಾರತಮ್ಯ. ಮತ್ತೆ ಕೃಷ್ಣ ಸಾರಥಿ ಅರ್ಜುನ ರಥಿ, ಯಾರು ದೊಡ್ಡವರು? ಕೃಷ್ಣ ದೊಡ್ಡವನು ತಾನೇ, ಸಾರಥಿ ದೊಡ್ಡವನು. ಆ ಅರ್ಥದಲ್ಲಿ ಯಾರು ಸಾರಥಿ ಯಾರಾಗಬೇಕು ಅಂದರೆ ಎಲ್ಲದಕ್ಕಿಂತ ಶ್ರೇಷ್ಠರಾಗಿರ್ಬೇಕು ಅವರು. ಯಾಕೆ ಹೀಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ದಾರಿಯಲ್ಲಿ, ಗೊತ್ತಿಲ್ಲದೆ ಏನಾಗ್ತಾನೆ ಈ ಮಧ್ಯೆ ನಮ್ಮಲ್ಲಿ ಸಾರಥಿಗಳಲ್ಲಿ ಲೋ ಆಗಿಬಿಟ್ಟಿದೆ. ಯಾತಕ್ಕೆ ಅಂಥ ಸಾರಥಿ ಸಿಗೋದಿಲ್ಲ, ಆದ್ದರಿಂದ ನಾವು ಕಣ್ಣು ಸಣ್ಣ ಸಾರ್ಥಿನ ಆರ್ತೀವಿ ಅಷ್ಟೇ. ಇಬ್ಬರು ಹರಿವಾಯುಗಳಿಬ್ಬರೇ ಅಂಥ ಸಾರಥಿಗಳು. ಆದ್ದರಿಂದನೇ ವಿಜ್ಞಾನ ಸಾರಥಿರಿಯಸ್ತು ಪರ ಪ್ರಗ್ರಹವಾನ್ ನರಹ ಸೊ ಅಧ್ವರ ಪಾರಮಾಪ್ನೋತಿ ತದ್ ವಿಷ್ಣೋಹೋ ಪರಮಂ ಪದಂ. ವಿಷ್ಣುವಿಂದೇ ಪರಮ ಪದ ಅಲ್ಲಿ ಹಿಂದೆ ಹೇಳಿದ್ದಾರೆ, ಹೋದರೆ ಏನರ್ಥ ಅದಕ್ಕೆ ವಾಪಸ್ ಬರೋದಿಲ್ಲ. ನಸ ತತ್ಪದ ಮಾಪ್ನೋತಿ ಸಂಸಾರಂಚಾಧಿಗಚ್ಚತಿ ಸತು ತತ್ಪದ ಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್. ಈಗ ತಾರತಮ್ಯನೆಲ್ಲ ಹೇಳ್ತಾರೆ. ಈಗ ಇಂದ್ರಿಯೇಭ್ಯ ಪರಾ ಹ್ಯರ್ಥಾ ಅರ್ಥೇಭ್ಯ ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ. ಕೋಟ್ ಮಾಡಿದರು ವಾಯವಾದ ಕಟ್ಟರದ ಕೊನೆಗೆ. ಅದಕ್ಕೆ ಅರ್ಥ ಗೊತ್ತಿದೆ ಈಗಾಗಲೇ, ಇಂದ್ರಿಯಗಳಿಗಿಂತ ಅರ್ಥಗಳು ಶ್ರೇಷ್ಠ, ಅರ್ಥಗಳಿಗಿಂತ ಮನಸ್ಸು, ಮನಸ್ಸಿಗಿಂತ ಬುದ್ಧಿ, ಬುದ್ಧಿಗಿಂತ ಮಹತ್ತತ್ವ, ಮಹತ್ತತ್ವಕ್ಕಿಂತ ಅವ್ಯಕ್ತ ತತ್ವ, ಅದಕ್ಕಿಂತ ಪುರುಷ ತತ್ವ, ಅದರ ಮೇಲೆ ಯಾರೂ ಇಲ್ಲ. ಇದು ಸಾ ಕಾಷ್ಠ ಸಾ ಪರಾಗತಿ, ಅದೇ ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ. ಆ ಅರ್ಥ ಬಂತು, ಪುರುಷ ಅಂದರೆ ನಾರಾಯಣ. ಇದೆಲ್ಲ ತಾರತಮ್ಯವನ್ನು ಹೇಳಿ ಏಷ ಸರ್ವೇಷು ಭೂತೇಷು ಗೂಢೋ ಆತ್ಮ ನ ಪ್ರಕಾಶತೆ ದೃಶ್ಯತೆ ತ್ವಗ್ರಯ ಬುದ್ಧ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಈ ದೇವರು ಸೂಕ್ಷ್ಮ, ಆದ್ದರಿಂದ ಒಳ ಇರ್ತಾರೆ, ಕಣ್ಣಿಗೆ ಕಾಣೋದಿಲ್ಲ. ಆದರೆ ಯಾವುದಕ್ಕೆ ಕಾಣ್ತಾನೆ? ದೃಶ್ಯತೆ ತ್ವಗ್ರಯ ಬುದ್ಧ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ದೃಶ್ಯತೆ ಪರಮಾತ್ಮ ದೃಶ್ಯತೆ ಅಂತ ಹೇಳಿದ್ರಿಂದ ಯುವತಂ ಮಿಥ್ಯಾ ದೃಶ್ಯತ್ವ ಬಂದಿತ್ತಲ್ಲ, ಕಣ್ಣಿಗೆ ಕಂಡು ಸುಳ್ಳು ಅಂತ ಹೇಳೋದಾದ್ರೆ ದೇವರು ಸುಳ್ಳಾಗಬೇಕಾಗತ್ತೆ. ಯೋ ದೃಶ್ಯತೆ ತ್ವಗ್ರಯ ಬುದ್ಧ, ದೇವರು ಬುದ್ಧಿಗೆ ಕಾಣಿಸ್ತಾನೆ. ಅದಕ್ಕೆ ಬುದ್ಧಿ ಯಾವಾಗಲೂ ಸರಿ ಇರಬೇಕು. ಅದು ಕಲಿಯುವುದ್ರೆ ಕುಡಿದು ಕುಡಿದು ಮಾಡಿ ಏನು ಮಾಡ್ಕೋ, ಬುದ್ಧಿನ ಕಳ್ಸ್ಕೊಂಡ್ಬಿಡ್ತಾರೆ. ಅದರಿಂದಾಗಿನೆ ದಾರಿ ತಪ್ಪು ಹೋಗ್ಬಿಡುತ್ತೆ. ಡ್ರೈವರ್ ಕುಡು, ಡ್ರೈವರ್ ಡ್ರೈವ್ ಮಾಡಬಾರ್ತಾನೆ ಕುಡಿದವನು. ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಹೇಳ್ತಾರೆ, ಹೋಗ್ತಾನೆ. ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್, ಡ್ರಿಂಕ್ ಮಾಡಿದ್ರೆ ಡ್ರೈವಿಂಗ್ ದಾರಿ ತಪ್ಪು ಹೋಗ್ಬಿಡೋದು. ಅದು ಬುದ್ಧಿ ಕೆಡಿಸೋದೇ ಮುಖ್ಯ ಲಕ್ಷಣ. ಇದು ಸಿಕ್ಕಲ್ಲಿ ತಿನ್ನೋದು ಬುದ್ಧಿ ಕೆಡಿಸುತ್ತೆ, ಸಿಕ್ಕಲ್ಲಿ ಹೋಗೋದು ಬುದ್ಧಿ ಕೆಡಿಸುತ್ತೆ. ಬುದ್ಧಿ ಮನಸ್ಸು ಎರಡು ಸರಿಯಾಗಿ, ಮನಸ್ಸು ಕಂಟ್ರೋಲ್ ಮಾಡುತ್ತೆ, ಕಂಟ್ರೋಲ್ ಮಾಡಿ ಬುದ್ಧಿಯಿಂದ ಕಂಟ್ರೋಲ್ ಮಾಡಬೇಕು. ಇದೆಲ್ಲ ಮನಸ್ಸು ರುದ್ರದೇವರು, ಬುದ್ಧಿದೇವಿ ಬುದ್ಧಿ ಅಂದರೆ ಸರಸ್ವತಿ ಭಾರತೀಯರು, ಅಸೂತ ಸಾರಥಿ ಅಂತ ಹೇಳಿದ್ರೆ ವಾಯುದೇವರು. ಇದಿಟ್ಕೊಂಡ್ರೆ ಕರೆಕ್ಟಾಗಿ ಅದು ಮ್ಯಾಚ್ ಆಗುತ್ತೆ. ಅದನ್ನು ತಿಳಿಸ್ಲಿಕ್ಕೆ ಇದೆಲ್ಲ ಆಚಾರ ಅರ್ಥ ಬರೀತಾರೆ. ಈಗ ಇಂದ್ರಿಯಾಭಿಮಾನಿಗಳು ಅಂತ ಹೇಳಿದ್ರಿ, ಅರ್ಥಾಭಿಮಾನಿಗಳು ಅಂತ ಹೇಳಿದ್ರಿ, ಏನಿವರೆಲ್ಲ ಅಂದರೆ ದೇವೇಭ್ಯ ಇಂದ್ರಿಯಾತ್ಮಭ್ಯ ಜಾಯಾಂಸೋ ಅರ್ಥಾಭಿಮಾನಿನಃ. ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ಶ್ರೇಷ್ಠ. ಆದ್ದರಿಂದಲೇ ಅರ್ಥಗಳ ಕಡೆ ಇಂದ್ರಿಯಗಳು ಧಾವಿಸಿಬಿಡುತ್ತೆ. ಸೋಮ ವಿತ್ತಪ ಸೂರ್ಯಾಪ್ಯ ಅಶ್ವು ಅಶ್ವಗ್ನಿ ಇಂದ್ರ ಇಂದ್ರಸೂನವ ಯಮೋ ದಕ್ಷಶ್ಚ ಇಂದ್ರಿಯೇಶಾ. ಇಷ್ಟು ಇಂದ್ರಿಯಾಭಿಮಾನಿ ದೇವತೆಗಳು ಯಾರ್ಯಾರು ಅಂತ ಪ್ರಶ್ನೆ. ಈಗ ಸೋಮ ವಿತ್ತಪ, ಸೋಮ ಅಂದರೆ ಚಂದ್ರ, ವಿತ್ತಪ ಕುಬೇರ, ಸೂರ್ಯ ಆಮೇಲೆ ಆಪ್ಯ ಅಂತ ಹೇಳಿದರೆ ವರುಣ, ವರುಣದೇವರು. ಅಶ್ವಿನಿಗಳು, ಅಶ್ವಿ ಅಗ್ನಿ ಅಶ್ವಿನಿಗಳು, ಅಗ್ನಿ ದೇವರು. ಇಂದ್ರ ಇಂದ್ರದೇವರು. ಇಂದ್ರಸೂನವ ಇಂದ್ರನ ಮಕ್ಕಳು, ಯಜ್ಞ ಋಷಭ ಅಥವಾ ಜಯಂತ ವೃಷಭ, ಎರಡೇ ಅರ್ಥನೂ ಇದೆ. ಯಮ ಯಮದೇವರು, ದಕ್ಷ ದಕ್ಷ ಪ್ರಜಾಪತಿ. ಇಷ್ಟು ಜನ ಏನಾಗಿದ್ದಾರೆ ಇವರು? ಇಂದ್ರಿಯೇಶಾಹ ಇಂದ್ರಿಯಾಭಿಮಾನಿ ದೇವತೆಗಳು. ಅರ್ಥಾಭಿಮಾನಿಗಳು ಯಾರು ಅಂದರೆ ಸುಪರ್ಣಿ ವಾರುಣಿ ಉಮಾ, ಈ ಮೂರು ಜನ ಅಷ್ಟಾಭಿಮಾನಿ ದೇವತೆಗಳು. ಆದ್ದರಿಂದನೇ ಇಂದ್ರಿಯಗಳು ಎಳೆದು ಬಿಡ್ತಾರೆ ಆ ಕಡೆಗೆ ಅವರು. ಅರ್ಥಾಭಿಮಾನಿ ತಿಸ್ರ ದ್ವಿದ್ವಿ ಏಕದೇವತಾ. ಅರ್ಥಗಳಿರೋದು ಎಷ್ಟು? ಐದು. ದೇವತೆಗಳು ಎಷ್ಟಾದ್ರೆ ಈಗ? ಮೂರಾದ್ರು. ಒಂದು ಮೂರು ಹೇಗೆ ಮಾಡ್ಬೇಕಂದ್ರೆ ದ್ವಿದ್ವಿ ಏಕದೇವತೆ, ಎರಡೂವರೆ ಎರಡೂವರೆ ಒಂದು. ಆ ರೀತಿ ಮಾಡಿ ಎಷ್ಟಾಯ್ತು ಅಲ್ಲಿಗೆ? ಎಲ್ಲ ಅರ್ಧ ಅರ್ಧ ತಗೋಬೇಕು. ದ್ವಿದ್ವಿ ಏಕದೇವತಾ ಎರಡು ಎರಡು ಒಂದು. ಐದು ಜನ ಇದ್ದಾರೆ, ಎರಡೆರಡು ತತ್ವಕ್ಕೊಬ್ಬೊಬ್ರು ಒಬ್ಬ ಐದು ಜನ ಸರಿ. ಎಷ್ಟು ಮೂರು ಜನ ಎಷ್ಟಾದ್ರೂ ಸರಿ ಹೋದು. ಮೂರು ಐದು ಮಾಡಬೇಕಾದ್ರೆ ದ್ವಿದ್ವಿ ಏಕದೇವತಾ, ಎರಡು ಎರಡು ಒಂದು ದೇವತೆಗಳಿದ್ದಾರೆ. ಅದು ಸುಪರ್ಣಿ ವಾರುಣಿ ಎರಡೆರಡು, ಉಮಾದೇವಿ ಒಂದಕ್ಕೆ. ಮನೋಭಿಮಾನಿನೋ ರೂಢ ರುದ್ರ ವೀಂದ್ರ ಶೇಷಾಸ್ತ್ರಯೋಪಿತು. ಮನೋಭಿಮಾನಿಗಳು ಯಾರು ಅಂತ ಕೇಳಿದರೆ ರುದ್ರ ವೀಂದ್ರ ಶೇಷರು. ರುದ್ರ ರುದ್ರದೇವರು, ವೀಂದ್ರ ವೀಂದ್ರ, ವಿ ಅಂದರೆ ಪಕ್ಷಿಗಳು, ವೀಂದ್ರ ಅಂದರೆ ಪಕ್ಷಿ ರಾಜ ಗರುಡ. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭಕ ಭವ ಮುಖ ವಿನೂತ ಭವೇಂದ್ರ ಮುಖ ವಿನೂತ. ವೀಂದ್ರ ಅಂದರೆ ಇವರು. ಮುಂದೆ ವೀಂದ್ರ ಶೇಷ ಇಲ್ಲಿ ವಿ ಇಂದ್ರ ವಿ ಇಂದ್ರ ವಿ ವಿಶೇಷ ಹಾಕಿದ್ದಾರೆ, ಹಾಗಲ್ಲ. ರುದ್ರ ವೀಂದ್ರ ಶೇಷ ಮೂರು ಜನ ತ್ರಯೋಪಿತು. ಇವರು ಯಾರು? ಮನೋಭಿಮಾನಿಗಳೇ. ಸಾಮಾನ್ಯವಾಗಿ ರುದ್ರದೇವರು ಬರೋದಾರ ಅಂತ ಕೇಳಿದ್ದೇವೆ. ವಿಶೇಷ ಮೂರು ಜನ ಮನೋಭಿಮಾನಿಗಳೇ, ರುದ್ರದೇವರು ವಿಶೇಷವಾಗಿ ಹೇಳ್ತೇವೆ ಅಷ್ಟೇ ಹೊರತು ಮೂರು ಜನ ಅವರೇನೆ. ಮತ್ತು ಯಾವುದು ಒಂದಕ್ಕೆ ಒಬ್ರು ಆಗಿರ್ತಾರೋ ಈಕ್ವಲ್ ಆಗಿರೋರು ಏನಾಗಿರ್ತಾರೋ ಅದಕ್ಕೆ ಸಂಬಂಧಪಟ್ಟವರೇ. ತೇ ಶ್ರೇಷ್ಠ ಅರ್ಥಾಭಿಮಾನಿಭ್ಯ ತೇಭ್ಯ ಬುದ್ಧಿ ಸರಸ್ವತಿ. ಬುದ್ಧಿ ಯಾರು? ಸರಸ್ವತಿ ಭಾರತೀಯರು. ಸರಸ್ವತಿ ಅಂದರೆ ಇಬ್ಬರು, ವಾಗ್ವಾಣಿ ಭಾರತಿ ಅಂದರೆ ಇಬ್ಬರಿಗೂ ಬಂದೋಯ್ತು. ತಸ್ಯಾಹ ಬ್ರಹ್ಮ, ಅವರಿಂದ ಮೇಲೆ ಯಾರಿದ್ದಾರೆ? ಬ್ರಹ್ಮದೇವರಿದ್ದಾರೆ. ಆ ವಾಯುದೇವರು ತಗೊಳ್ಬೇಕು, ಬ್ರಹ್ಮ ಅಂದ ತಕ್ಷಣ ವಾಯುದೇವರು ಬರ್ತಾರೆ. ಮಹಾನಾತ್ಮ, ಮಹಾನಾತ್ಮ ಅಂದ್ರೆ ಏನು? ಮಹಾತ್ಮತ್ವ ನಾನೇ ದೇವತೆಗಳು. ತಥೋ ಅವ್ಯಕ್ತಾಭಿಧ, ಅದ್ರ ಮೇಲೆ ಅವ್ಯಕ್ತ. ಅವರ್ಯಾರು? ರಮಾ ಮಹಾಲಕ್ಷ್ಮಿ. ಕ್ಲಿಯರ್ ತಾರತಮ್ಯ. ಇಲ್ಲೆಲ್ಲೇನು ಹುಡುಕಾಗಿಲ್ವೇ ಇಲ್ಲ. ಏನೋ ಹೇಳ್ತಾರೆ ಭದ್ರಾಚಾರ್ಯರು, ಏನೋ ಹೇಳ್ತಾರೆ ದೈತ್ಯಗಳು ಅಂದ್ರೆ ನೀವೇನೋ ಹೇಳ್ತಿದ್ದೀರಿ, ನಾವೇನು ಹೇಳ್ತಿದ್ದೀವಿ? ನಾವು ಇರೋದನ್ನ ಹೇಳ್ತಿದ್ದೀರಿ, ಏನೇನೋ ಹೇಳ್ತಿದ್ದೀರಿ ಅಷ್ಟೇ. ಯಾವ್ದು ಯಾರು ಹೇಳಿದ್ರು? ಯಾರು ಯಾರು ಹೇಳ್ತಾರೆ? ರಾಧಾಕೃಷ್ಣ ಹೇಳಿದ್ಯಾ? ಶಂಕರಾಚಾರ್ಯ ಹೇಳಿದ್ರೆ ರಾಧಾಕೃಷ್ಣ ತಗೊಂಡು ಏನ್ ಮಾಡ್ಬೇಕು ಈಗ? ಹೋಗ್ತಾನೆ. ಇವರೆಲ್ಲ ಏನ್ ಮಾಡ್ತಾ ಹೋಗ್ತಾರೆ ಗೊತ್ತಾ? ವಿಷ್ಣು ಅಂತ ಹೆಸರು ಬಂತಿದ್ದೆ ನೋಡ್ಕೊಂಡ್ಬಿಡ್ತಾರೆ. ಏನ್ ಉತ್ತರಗಳು ಬರೋದಿಲ್ಲಲ್ಲ, ಇದು ಅಡಿಷನ್ ಅಂದ್ಬಿಡೋದು. ಅಷ್ಟೇ ಕೊಚ್ಚಿದ್ದರನ್ ತಾನು ಪ್ರಕ್ಷಿಪಂತಿ. ಪ್ರಕ್ಷಿಪಂತಿ ಬಂದು ಎರಡು ಅರ್ಥ. ಪ್ರಕ್ಷೇಪ ಅಂತ ಹೇಳ್ತಾರೆ, ಅದು ಕೂಡ ಒಂದು ಅರ್ಥನೇ. ಪ್ರಕ್ಷೇಪ ಮಾಡ್ತಾರೆ, ಬೇರೆ ಮಾಡದಲ್ಲಿ ಮಾಡಿಬಿಡ್ತಾರೆ, ಪ್ರಕ್ಷೇಪ ಅಂತ ಕರೆದು ಬಿಡೋದು. ಮಹಾಭಾರತ ಎಷ್ಟೋ ವಾಕ್ಯಗಳು ಪ್ರಕ್ಷೇಪ ಅಂತ ಮಾಡಕ್ಕೆ ಬಿಟ್ಟಿದ್ದಾರೆ. ಯಾರು ಹರಿಸೋ ಅಂತ ಕ್ಲಿಯರಾಗಿ ಹೇಳುತ್ತೆ, ಭೀಮನ ಮಹಿಮೆ ಹೇಳುತ್ತೆ, ಪ್ರಕ್ಷೇಪ ಅಂತ ಕರೆದು ಬಿಡೋದು. ತಪ್ಪು ಆರ್ಗ್ಯುಮೆಂಟ್, ಅವಲ್ಲಿ ಹೇಳೋದು ಸಾಧ್ಯ ಇಲ್ಲ. ಮೊದಲು ಹೇಳಬೇಕು, ಎಲ್ಲ ಭಾಷೆಗೆ ಅರ್ಥ ಬರದಾಗಿದೆ ಈಗಾಗಲೇ. ಈಗ ಇವರು ಶುರು ಮಾಡಿಬಿಟ್ಟು ಹೇಳೋದಕ್ಕೋಸ್ಕರ ಭಾಳ ತಪ್ಪದು. ಅಂದರೆ ಉದ್ದೇಶ ಏನಂತ ಕೇಳಿದ್ರೆ ವಿಷ್ಣು ಹೆಸರು ಬರಬಾರದು, ತಾರತಮ್ಯ ಬರಬಾರದು, ಇದಕ್ಕೋಸ್ಕರ ಆ ಮಾತು ಶುರು ಮಾಡೋದು. ಅದಕ್ಕೆ ಆಚಾರ್ಯ ಹೇಳ್ತೇವೆ, ನೀನು ಕೊಡೋದು ಹೇಳ್ತೀವಪ್ಪ ಸಾಕು, ನಮ್ಮ ಬೇಡ ನೀವೇ ಕೊಡಿ ಯಾವ್ದಾದ್ರು ಉಪನಿಷತ್ತು ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಆಯ್ತಾ, ನಾವು ಉಪನಿಷತ್ ಬೇಡ, ನೀನು ಎನಿ ವಾಕ್ಯ ಕೂಡ ಹೇಳ್ತೇವೆ. ಆಯ್ತಾ? ಸರ್ವೈಶ್ಚ ವೈದಿಕ ಪದೈಹಿ ಅಪಿ ಲೋಕಶಬ್ದೈಹಿ ಮೇಘ ಅಗ್ನಿ ವಾರಿಸಿ ತರಾದಿ ರವೈಶ್ಚ ಸರ್ವೈಹಿ ಏಕೋಭಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣ ಮವ ಸದೈವ ಸುತುಷ್ಟಿ ಮೇತು. ಎಲ್ಲ ಶಬ್ದ ಪ್ರತಿಪಾದ್ಯ ಅಂದಮೇಲೆ ಅದಾಗಬೇಕು ನಿಮಗಾದ್ರೆ ಅದೇ ಆಗಬೇಕು. ಅಹಂ ಬ್ರಹ್ಮಾಸ್ಮಿನೇ ಆಗಬೇಕು ನಿಮಗೆ, ತತ್ವಮಸಿನ ಬೇರೆ ಗತಿ ಇಲ್ಲ ನಮಗೆ. ಯಾವುದು ಅದೇ ಕೊಟ್ಟರೆ ಹೇಳ್ತೀವಿ. ಆಯ್ತಾ? ನಾವೀಗ ಇದು ನಮ್ಮ ವ್ಯಾಖ್ಯಾರ್ಥದ ರೀತಿಯ. ಕಶ್ಚಿತ್ ತಸ್ಯಾಸ್ತು ಪುರುಷೋ ವಿಷ್ಣು. ಈ ಮಾತು ಹೇಳಿದ್ರೆ ಪುರುಷ ಸೂಕ್ತಕ್ಕೆ ಅರ್ಥ ಆಯ್ತು. ಈಗ ಪುರುಷ ಸೂಕ್ತ ಯಾರು ಸೂಕ್ತ ಅಂತ ಕೇಳಿದ್ರೆ ವಿಷ್ಣು ಸೂಕ್ತ ಅಂತ ಅರ್ಥ. ಆಗ ಪುರುಷ ವಿಷ್ಣು ಪೂರ್ಣತ್ವ ನವ್ಯತಸ್ಸಮ. ಪುರುಷ ಅಂತ ಯಾತಕ್ಕೆ ಕೇಳ್ತಾರೆ ವಿಷ್ಣುವನ್ನ ಅಂದರೆ ಪೂರ್ಣತ್ವಾತ್ ಪುರುಷ, ಪೂರ್ಣತ್ವಾತ್ ಪುರುಷ. ಆದ್ದರಿಂದ ಪುರುಷ ಅಂದರೆ ಪೂರ್ಣ ಸೂಕ್ತ ಅಂತ ಅರ್ಥ. ಪೂರ್ಣ ಮಹಿಮೆ ಪೂರ್ಣ ಮಹಿಮಾವಂತನಾದ ಪರಮಾತ್ಮನ ಮಹಿಮೆ ಹೇಳತಕ್ಕಂಥ ಸೂಕ್ತ. ಯಚ್ಚೇತ್ ಕುತಶ್ಚಿತ್ ಕಶ್ಚಿತ್ ಕುತಶ್ಚಿತ್ ಶ್ರೇಷ್ಠಸ್ತು ನಾಸ್ತೀತಿ ಕಿಮು ಸಾ ಕಥ ತತ್ ಸಮ ಕಶ್ಚಿತ್ ಕುತಶ್ಚಿತ್ ಶ್ರೇಷ್ಠಸ್ತು ನಾಸ್ತೀತಿ ಕಿಮು ಸಾ ಕಥ. ಇದೇ ಸ್ಪಷ್ಟವಾಗಿ ಯಾವುದರ ಅರ್ಥ ಇದೋ, ರಶ್ಮಿಕಾಂತ ಸಮಂತತೋ ವಿಕಲ ಎನ್ ಬಂತಲ್ಲ ಅದೇ ಮಾತಿಗೆ ವಿವರಣೆ ಇದೆ ಇಷ್ಟು ಕೂಡ. ಯಚ್ಚೇದ್ ವಾಂಗ್ ಮನಸಿ ಪ್ರಾಜ್ಞ ತದ್ಯಚ್ಚೇತ್ ಜ್ಞಾನ ಆತ್ಮನಿ ಜ್ಞಾನಮಾತ್ಮನಿ ಮಹತಿ ನಿಯಚ್ಚೇತ್ ಶಾಂತ ಆತ್ಮನಿ. ವಾಕ್ ಮನಸ್ಸು ಜ್ಞಾನ ಎಲ್ಲವನ್ನು ಒಂದರೊಳಗೊಂದು ಸೇರಿಸಬೇಕು. ಏನು ಹಾಗಂದ್ರೆ ಅರ್ಥ ಅಂತ ಹೇಳ್ತಾರೆ. ತಸ್ಮಾತ್ ವಾಗಾತ್ಮಿಕಾ ದೇವೀಹಿ ಉಮಾದ್ಯಾಸ್ತು ಶಿವಾದಿಷು. ಹೇಗೆ ಚಿಂತನೆ ಮಾಡಬೇಕು ಅಂದರೆ ವಾಕ್ ಮನಸ್ಸಿ ಯಚ್ಚೇತ್, ವಾಕನ್ನು ಮನಸ್ಸಿನಲ್ಲಿ ಹಾಕಬೇಕು. ಮಾತಾಡೋದು ಬರೋಕ್ಕೆ ಯಾವಾಗ ಮಾತಾಡೋದು? ಯಾವಾಗ ನಾವು ಮನಸ್ಸಿನಿಂದ ಮಾತಾಡ್ತೇವೆ, ಗೊತ್ತಾಯ್ತಾ? ಅದು ವಾಪಸ್ ತಗೋಬೇಕು ಅನ್ನೋಕ್ಕೆ ಈಗ ವಾಕನ್ ಮನಸ್ಸಿನ ತಗೋಬೇಕು. ವಾಕನ್ ಮನಸ್ಸಲ್ಲಿ ತಗೊಳ್ಳೋದು ಅಂದ್ರೇನು? ವಾಗಾತ್ಮಿಕ ದೇವೀಹಿ ಉಮಾದ್ಯಾಹ. ವಾಗಾಭಿಮಾನಿಗಳು ಮೂರು ಜನ. ಯಾರ್ಯಾರು? ಸೌಪರ್ಣಿ ವಾರುಣಿ ಅವರು ಮೂರು ಜನ, ಅವರು ಪಾರ್ವತಿ. ಅವರು ಶಿವಾದಿಷು, ಶಿವಾದಿಗಳ ಅಧೀನ ಚಿಂತನೆ ಮಾಡಬೇಕು. ಶಿವಾದೀನ್ ಬ್ರಹ್ಮವಾಯು ವಸ್ತು, ಅವರನ್ನೇನು ಮಾಡಬೇಕು? ಪ್ರಾಜ್ಞ ತದ್ಯಶ್ಚೇತ್ ಜ್ಞಾನ ಆತ್ಮನಿ. ಅದನ್ನೇನು ಮಾಡಬೇಕು ಅಂತ ಕೇಳಿದರೆ ಜ್ಞಾನದಲ್ಲಿ ಹಾಕ್ಬೇಕು. ಜ್ಞಾನ ಅಂದರೆ ವಾಯುದೇವರು. ತೌರಮಾಯಾಂ ಪರಾನಂತೆ ಅವರನ್ನೇನು ಮಾಡಬೇಕು, ಮಹತಿ, ಇಲ್ಲಿ ಮಹತ್ ಅಂದರೆ ಮಹಾಲಕ್ಷ್ಮಿ, ಅವರೊಳಗೆ ಸೇರಿಸಬೇಕು. ತಾಂ ವಿಷ್ಣು ಪರಮಾತ್ಮನಿ, ಮಹಾಲಕ್ಷ್ಮಿಯನ್ನು ಯಾರ ಜೊತೆ ಚಿಂತನೆ ಮಾಡಬೇಕು, ನಾರಾಯಣನಲ್ಲಿ. ಇದು ಉಪಾಸನೆಯ ಕ್ರಮ. ಇದು ಮೊದಲು ಮಾತು ನಿಲ್ಲಿಸಬೇಕು, ಮಾತು ಮನಸ್ಸಿಗೆ ಹೋಗಬೇಕು, ಮನಸ್ಸು ವಾಯುದೇವರಲ್ಲಿ ಹೋಗಬೇಕು. ಅದು ಮಹಾಲಕ್ಷ್ಮಿ ಅವ್ಯಕ್ತ ತತ್ವದಲ್ಲಿ, ಅವರು ನಾರಾಯಣನಲ್ಲಿ. ಈ ಥರ ಧ್ಯಾನಕ್ಕೆ ಹೋಗ್ಬೇಕಾದ್ರೆ ಈ ಪ್ರೋಸೆಸ್ನಲ್ಲಿ ಹೋದರೆ ಕರೆಕ್ಟಾಗಿ ಹೋಗ್ತಾನೆ. ಅಲ್ಲಿ ಈ ಕಂಪ್ಯೂಟರ್ ಆನ್ ಮಾಡಿ ಸುಮ್ಮನೆ ಕ್ಲಿಕ್ ಮಾಡಿದ್ ಬರೋದಿಲ್ಲ, ಅವ್ರು ಪ್ರೋಸೆಸ್ ಇದೆ. ಅದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇದಾಗೋವರೆಗೂ ಇದೆಲ್ಲ ಹೋಗ್ಬಿಟ್ಟು ಇವರು ಬ್ಯಾಟ್ರಿ ಎಲ್ಲ ಡೇಟಾ ಎಲ್ಲ ಹೋಗ್ಬಿಡುತ್ತೆ ಅಷ್ಟೇ. ಕರೆಕ್ಟ್ ಓಪನ್ ಮಾಡೋ ಮೆಥಡ್ ಇದೆಯಲ್ಲ, ಆಫ್ ಮಾಡೋದಕ್ಕೊಂದು ಮೆಥಡ್ ಇದೆ, ಓಪನ್ ಮಾಡೋಕ್ಕೆ ಮೆಥಡ್ ಇದೆ. ಸೊ ಧ್ಯಾನ ಸ್ಟಾರ್ಟ್ ಮಾಡಬೇಕು, ಧ್ಯಾನ ಕ್ಲೋಸ್ ಮಾಡಬೇಕು, ಈ ರೀತಿ ಮಾಡಿ ಅಂತ ಹೇಳುತ್ತೆ. ಸೊ ಎಲ್ಲ ಏನು ಮಾಡಿಬಿಟ್ರು, ಬೇರೆಯವರೆಲ್ಲ ಏನು ಮಾಡ್ತಾರೆ, ಮೆಕ್ಯಾನಿಕಲಿ ಫಾಲೋ ಮಾಡ್ತಾರೆ, ಅಯ್ಯ ಮನಸ್ಸು ನಿಲ್ಲೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಈ ರೀತಿ ಮಾಡಿ ನಿಲ್ಲುತ್ತೆ ಅಂತ ಹೇಳ್ತಾರೆ. ನೋಡ್ಕೋತೇನೆ ಇದ್ದಿದ್ದು ಬಸ್ ನಿಲ್ಲೇ ಇಲ್ಲ, ಅರ್ಧ ಕಲ್ಲಿಟ್ಟ ನಿಲ್ಲಿಲ್ಲ, ಬೈದು ಒಡೆದ ಮೇಲೆ ಹೋದ ನಿಲ್ಲಿಸಿಬಿಟ್ಟು, ರಿಕ್ವೆಸ್ಟ್ ಮಾಡಿ ಕೈ ಹಿಡಿದ್ರೆ ನಿಲ್ಲಿಸಿಬಿಡ್ತಾರೆ ಅಷ್ಟೇ. ಅದನ್ನೇನು ಮಾಡಿ ದೇವ ಮನಸ್ಸಿಗೆ ಹತೋಟಿ ಬರಬೇಕಾದಲ್ಲೋ ಏನು ಮಾಡಬೇಕಾಗ, ಮನೋನಿಯಾಮಕನ ಪ್ರಾರ್ಥನೆ ಮಾಡಬೇಕಾಗ. ಕೈಲಾಸವಾಸ ಗೌರೀಶ ಈಶ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಆಗ ಅವ್ರು ಕೊಡ್ತಾರೆ. ಎಷ್ಟು ದೊಡ್ಡ ಬಸ್ಸು ನಾನು ನಿಲ್ಲಿಸ್ತಕ್ಕಾಗುತ್ತೆ ಕೈ ಅಡ್ಡ ಇಟ್ಟು, ಮತ್ತೆ ರಿಕ್ವೆಸ್ಟ್ ಮಾಡಿ ನಿಲ್ಲಿಸಿಬಿಡ್ತಾರೆ. ಅದಕ್ಕೆ ದೊಡ್ಡ ವಸ್ತು ದೊಡ್ಡವ್ರನ್ನ ಯಾವಾಗಲೂ ಕೂಡ ಭಕ್ತಿಯಿಂದ ಗೆಲ್ಲಬೇಕು, ಪ್ರಾರ್ಥನೆಯಿಂದ ಗೆಲ್ಲಬೇಕು. ಇವರಿಗೆ ಅದು ಗೊತ್ತಿಲ್ಲ, ಮೆಟೀರಿಯಲ್ ಅಷ್ಟೇ ನೋಡ್ತಾರೆ. ಆದ್ದರಿಂದ ಇವರು ಧ್ಯಾನಕ್ಕೆ ಅರ್ಥನೇ ಇರೋದಿಲ್ಲ ಇವರು ಧ್ಯಾನಕ್ಕೆ. ಗೊತ್ತಾಯ್ತಾ? ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಸುರಸ್ಯ ಧಾರಾ ರಿಷಿತಾ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಹೇಳ್ತಾರೆ. ತಡ ಮಾಡಬೇಡಿ, ಎದ್ದೇಳಿ, ಉತ್ತಿಷ್ಠತ ನಿಂತುಕೊಳ್ಳಿ, ಎದ್ದೇಳಿ, ದೊಡ್ಡವರ ಹತ್ರ ಹೋಗಿ. ಪ್ರಾಪ್ಯ ವರಾನ್ನಿ ಬೋಧತ ಶುರಸ್ಯ ಧಾರಾ ರಿಸಿ, ನಾವೇ ಮಾಡ್ಕೋತೀವಿ ಅಂತ ಅನ್ಕೋಬೇಡಿ, ಭಾರಿ ಕಷ್ಟ ಇದು, ಗೈಡೆನ್ಸ್ ಬೇಕೇ ಬೇಕು ಅಂತ ಹೇಳ್ತಾರೆ. ದುರ್ಗಂ ಪಥಸ್ತತ್ ಕವಯೋ ವದಂತಿ ಅಶಬ್ದಮ ಸ್ಪರ್ಶ ವರೂಪಮವ್ಯಯಂ ತಥಾರಸಂ ನಿತ್ಯವಗಂಧವಚ್ಚಯತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತ ಮೃತ್ಯು ಮುಖಾತ್ ಪ್ರಮುಚ್ಯತೆ. ಅಷ್ಟೇಳಿ ಈ ನಾಚಿಕೇತ ಉಪಾಖ್ಯಾನವನ್ನು ಶ್ರಾದ್ದಕಾಲೇ ಚ ಪ್ರಯತಃ, ಯಾರು ಶ್ರಾದ್ದಕಾಲದಲ್ಲಿ ವಿಶೇಷವಾಗಿ ಹೇಳ್ತಾರೋ ಅದೇನಾಗುತ್ತೆ, ತದಾನಂತ್ಯಾಯ ಕಲ್ಪತೆ ತದಾನಂತ್ಯಾಯ ಕಲ್ಪತೆ, ಎರಡು ಕಡೆ ಹೇಳಬೇಕಂತೆ. ಒಂದು ಬ್ರಹ್ಮ ಸಂಪದಿ ಸಂಸದಿ, ಇನ್ನೊಂದು ಶ್ರಾದ್ದಕಾಲೆ. ಬರೀ ಶ್ರಾದ್ದಕಾಲಕ್ಕೆ ಅಷ್ಟೇ ತಿಳ್ಕೊಬೇಡಿ, ಮತ್ತೆ ವಿದ್ವತ್ ಸಭೆಗಳಲ್ಲಿ ಹೇಳಿ, ಬ್ರಹ್ಮ ಜಿಜ್ಞಾಸೆಗೋಸ್ಕರ ಹೇಳಿ, ಶ್ರಾದ್ದಕಾಲಕ್ಕೂ ಹೇಳಿ, ಅದು ಎರಡಕ್ಕೂ ಅನ್ವಯ ಇದೆ. ಇಷ್ಟು ಹೇಳಿ ಪರಾಂಚಿ ಖಾನಿ ವಿತುರ ಸ್ವಯಂ ಭೂಹು ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನ ಮೈಕ್ಷತ್ ಆವೃತ್ತ ಚಷ್ಟುಹು ಅಮೃತತ್ವ ಬಿಚ್ಛನ್. ಇನ್ನು ಇಂದ್ರಿಯ ಸ್ವಲ್ಪ ಮುಂದೆ ಬರಬೇಕು, ಇನ್ನು ಹಿಂದಿನವರಿಗೆ ಇದೆಲ್ಲ, ಇನ್ನು ಸ್ವಲ್ಪ ಮುಂದೆ ಬರ್ತದೆ. ಇನ್ಯಾಯತಿಗ ಇಂದ್ರಿಯಗಳ ಸ್ವಭಾವ ಏನು ಗೊತ್ತಾ, ಪರಾಂಚಿಕಾರಿ ವಿತರಣಾತ್ ಸ್ವಯಂಭೂ. ಬ್ರಹ್ಮದೇವ್ ಸೃಷ್ಟಿ ಹೇಗೆ ಮಾಡಿದ್ದಾರೆ, ಇಂದ್ರಿಯಗಳು ಯಾವ ಕಡೆ ಹೋಗುತ್ತವೋ ಹೊರಗೆ ಹೋಗೋದು, ಔಟ್ ವರ್ಡ್ ಡೈರೆಕ್ಷನ್ಲ್ಲೇ ಹೋಗೋದು ಇಂದ್ರಿಯಗಳು ಯಾವಾಗಲೂ ಕೂಡ. ಅದಕ್ಕೇನು ಮಾಡಬೇಕಾಗ, ಹೊರಗೆ ದೇವರು ಕಾಣೋದಿಲ್ಲ, ಇಂದ್ರಿಯ ಹೊರಗೆ ಹೋಗುತ್ತಾ. ಆದ್ದರಿಂದ ಇಂದ್ರಿಯಗಳು ಉಪಯೋಗ ಇಲ್ಲ, ಎಲ್ಲಿ ಬರಬೇಕು ಅವೆಲ್ಲ ಕೂಡ ಒಳಗೆ ಹೋಗ್ಬೇಕು, ವಾಪಸ್ ಹೋಗ್ಬೇಕವು. ಪರಾಂಚಿಕಾರಿ ತಸ್ಮಾತ್ ಪರಾಂಗ್ ಪಶ್ಯತಿ ಅಂತರಾತ್ಮನ್, ಒಡ ನೋಡೋ ಶಕ್ತಿ ಇಲ್ಲ. ಅದು ಕಣ್ಣು ಮುಚ್ಚಿಕೊಂಡು ತಕ್ಷಣ ಆಗುತ್ತಾಗ ಒಳಗೆ ಹೋಗುತ್ತೆ, ಕಣ್ಣು ತೆಗಿತಿದ್ರೆ ಹೊರಗೆ ಹೋಗುತ್ತೆ, ಕಣ್ಣು ಮುಚ್ಚಿದ್ರೆ ಹೊರಗೆ ಹೋಗುತ್ತೆ. ಅದು ಎಲ್ಲ ಇಂದ್ರಿಯಗಳನ್ನು ಕೂಡ ಬಹಿರ್ಮುಖ ಮಾಡ್ದೇನೆ ಅಂತರ್ಮುಖ ಮಾಡ್ಕೋಬೇಕು, ಆಗ ದೇವ್ರು ಕಾಣುತ್ತಾರೆ. ಇಂಥ ಮಾಡೋದು ಭಾರಿ ಕಷ್ಟ. ಅದಕ್ಕೆ ಕಷ್ಟಿದ್ದೀರ, ಯಾರೋ ಕೆಲವರು ದೇವ್ರು ನೋಡ್ತಾರೆ ಅಂತ ಉಳಿದವ್ರಿಗೆ ಸಾಧ್ಯ ಆಗೋದಿಲ್ಲ. ಜಾತಕ ದೇವ್ರು ಹೊರಗೆ ಬಿಟ್ಟಿದ್ದಾರೆ ಅಂದರೆ ಹೊರಗೆ ಕಾಣೋದಿಲ್ಲ ನೋಡ್ರಿ ಅಂತ ಹೇಳೋದಕ್ಕೆ ಬಿಟ್ಟಿದ್ದಾರೆ ಅಷ್ಟೇ. ಇಂದ್ರಿಯಗಳಿಂದ ಎಷ್ಟು ನೋಡಿದ್ರು ದೇವ್ರು ಸಿಗಲಿಲ್ಲ, ಹೌದಲ್ಲೋ, ಐದು ಇಂದ್ರಿಯ ಎಷ್ಟು ಕಟ್ಬಿಟ್ಟು ದೇವ್ರು ಸಿಗಲಿಲ್ಲ, ಅರ್ಥ ಆಯ್ತು, ರಾಂಗ್ ಅಡ್ರೆಸ್ ಸಿಗೋದೇ ಇಲ್ಲ ಆ ಕಡೆಗೆ, ಒಳ ನೋಡ್ಕೊಳ್ಳಿ ಅಂತ ಅರ್ಥ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು, ವಾಪಸ್ ತಗೋಬೇಕು ಅಂತ ಹೇಳ್ತಾರೆ. ಪರಾಚ ಅದನ್ನೇ ತದಲಂ ಬಹುಲೋಕ ವಿಚಿಂತನೆ, ಆ ಕಡೆ ಬಿಡ್ಲೇಬೇಡಿ, ಅಲ್ಲಿ ದೇವ್ರು ಕಾಣೋದಿಲ್ಲ ಅಂದ್ರೆ ಒಳಗೆ ನೋಡಿ, ದೇವ್ರು ಇದ್ದಾರೆ ಅಲ್ಲಿ, ಅಲ್ಲಿ ಕಾಣೋದಿಲ್ಲ, ಕಾಣೋದಿಲ್ಲೇ ಕಾಣೋದು, ಒಳಗಡೆನೆ ಕಾಣೋದು. ಯಾಕೆ ಹಾಕಿದ್ರು ಅಂತ ಕೇಳಿದ್ರೆ ಜಸ್ಟ್ ನೋ, ನಿಮ್ಮ ಇಂದ್ರಿಯಗಳ ಸ್ವಭಾವನೇ ಹಾಗೆ ಅಂತ. ಆದ್ರಿಂದ ಆ ಕಡೆ ಹೋಗ್ಬೇಡಿ, ಈ ಕಡೆ ಬನ್ನಿ ಅಂತ ಅರ್ಥ. ಈ ವೆಹಿಕಲ್ ಇರುತ್ತೆ, ಅದು ಸ್ವಭಾವ ಏನು, ದಾರಿ ತಪ್ಪದೆ ಸುಮ್ಮನೆ ಕುತ್ಕೊಂಡು ಎಲ್ಲ ಹೊಡೆದೇ ಬಿಡ್ತಾನೆ ಹೋಗ್ಬಿಟ್ಟು. ಏನು ಮಾಡ್ತಿರ್ಬೇಕು, ಯಾವಾಗಲೂ ಕಂಟ್ರೋಲ್ ಮಾಡ್ತಾನೆ ಇರಬೇಕು. ಅದು ಹೋಗ್ಲಿಕ್ಕೆ ಮಾಡಿದ್ದಾರೆ ಅಷ್ಟೇ, ಯಾವ ಕಡೆ ಹೋಗ್ಬೇಕು ನೀವು ತೀರ್ಮಾನ ಮಾಡ್ಬೇಕು ಅದನ್ನು. ಗೊತ್ತಾಯ್ತಿಲ್ಲ, ಹೋಗ್ಲಿಕ್ಕೆ ಕೊಟ್ಟಿದ್ದಾರೆ, ಎರಡು ರೀತಿ ಉಪಯೋಗಿಸ್ಬೇಕು. ಒಂದು ಹೊರಗೆ ನೋಡಬಾರ್ದು, ನೋಡಿದರೆ ದೇವ್ರ ಜ್ಞಾನಕ್ಕೆ ಉಪಯೋಗ ಆಗ ನೋಡಬೇಕು. ಗೊತ್ತಾಯ್ತಾ? ಈಗ ಹೋದ್ಮೇಲೆ ದರಿದಾರಿಯಲ್ಲಿ ಹೋಗ್ಬೇಕು, ಇದೋರು ಸೇಫ್ ಆಗಿ ಪಾರ್ಕ್ ಮಾಡಬೇಕು. ಇದು ಸುಮ್ ಸುಮ್ಮನೆ ಬಿಟ್ಟರೆ ಫಜೀತಿ ಆಗುತ್ತೆ ಅರ್ಥ. ಹಾಗೆ ಬಿಟ್ಟು ಎಲ್ಲರೂ ಹೋಗ್ತಾ ಇರುತ್ತೆ, ಫ್ರೀ ಡ್ರೈವಿಂಗ್ ಅಂತ ತಿಳ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ಫ್ರೀ ಮಾಡಿಬಿಟ್ರೆ ಇವನು ಫ್ರೀ, ಎಷ್ಟು ಕಾಟ್ಲಿಲ್ಲಿ ಡೆತ್ ಆಗುತ್ತಾಗ ಹಾಗೆ ಮಾಡಕ್ಕೆ ಬರೋದಿಲ್ಲ. ಪರಾಚಃ ಕಾಮಾನ್ ಅನುಯಾಂತಿ ಬಾಲಾಹ ತೇ ಮೃತ್ಯೋರ್ಯಂತಿ ವಿತತಸ್ಯ ಪಾಶಂ. ಇಂದ್ರಿಯಗಳು ಹೋಗುತ್ತೆ ಅಂತ ಬಿಟ್ಬಿಡ್ತಾರೆ, ಹಾಗೇನೆ ಇನ್ ಭೋಗಗಳಿಗೆ ಕೊಡ್ತಾರೆ, ಕೊನೆಗೆ ಮೃತ್ಯುವಿನ ಪಾಶಕ್ಕೆ ಒಳಗಾಗ್ತಾರೆ. ಅಥ ಧೀರ ಅಮೃತತ್ವಂ ವಿಧಿತ್ವ ಧ್ರುವಂ ಅಧ್ರುವೇಶ್ವ್ಯ ನ ಪ್ರಾರ್ಥಯಂತೆ. ಅದು ಜ್ಞಾನಿಗಳಾದವರೆಲ್ಲ ಅಧ್ರುವೇಶ್ವ್ಯ ಏನ್ ಮಾಡ್ತಾರವರು, ಧ್ರುವಂ ನ ಪ್ರಾರ್ಥಯಂತೆ. ಈ ಅಧ್ರುವ ಪದಾರ್ಥಗಳಲ್ಲಿ ಧ್ರುವತ್ವ ಕಾಣೋದಿಲ್ಲ ಅವರು. ಧ್ರುವ ಅಂದ್ರೆ ಪರಮಾತ್ಮ, ಅಲ್ಲಿ ಕಾಣಬೇಕೇ ಹೊರತು ಅನಿತ್ಯ ಪದಾರ್ಥಗಳಲ್ಲಿ ಏನು ಕಾಣಬಾರದು ನಾವು, ನಿತ್ಯತ್ವ ಭ್ರಮೆಗೊಳಗಾಗಬಾರದು. ಒಂದು ನಿತ್ಯನಾದ ಪರಮಾತ್ಮನ ಕಾಣಿ, ಅವೇ ನಿತ್ಯ ಅಂತ ಭ್ರಮೆಗೊಳಗಾಗಬಾರದು. ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಂಶ್ಚ ಮೈಥುರಾನ್ ಏತೇನ ಇವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ ಏತದ್ವೈ ತತ್. ಅದು ಕೇಳಿದರು. ಹಾಗಿದ್ರೆ ನಮ್ಮ ಕಣ್ಣು ಕೆಲಸ ಮಾಡುತ್ತೆ, ಕಿವಿ ಕೆಲಸ ಮಾಡುತ್ತೆ ಯಾತಕ್ಕೆ ಅಂತ ಕೇಳಿದ್ರೆ, ಅವಾಗ ಯೋಚನೆ ಮಾಡೋದು ಕಲೀರಿ ಅಂತ ಹೇಳ್ತಾರೆ. ಇವೆಲ್ಲ ಕೆಲಸ ಮಾಡುತ್ತೆ, ನಾವು ಸ್ವತಂತ್ರರಲ್ಲ, ಕೆಲಸ ಮಾಡುತ್ತೆ ಅಂದಮೇಲೆ ಮಾಡಿಸೋನೊಬ್ಬನಿದ್ದಾನೆ. ಅರ್ಥ ಮಾಡ್ಕೊಳ್ಳೋದಕ್ಕೂ ಇಂದ್ರಿಯಗಳು ಕೊಟ್ಟಿರೋ, ಗೊತ್ತಾಯ್ತಾ? ವಿಚಾರ ಮಾಡೋಕ್ಕೆ ಬೇಸಿಸ್ ಬೇಕು, ಡೇಟಾ ಬೇಕು. ಜಗತ್ತನ್ನು ನೋಡಿ, ಜಗತ್ ನಿಯಾಮಕನ ಒಳಗಿಂದ ನೋಡಿ ಅಂತ ಹೇಳ್ತಾರೆ. ಕಣ್ಣಿನಿಂದ ಜಗನ್ ನಿಯಾಮಕನ ನೋಡಿ, ಜಗತ್ತನ್ನು ನೋಡಿ, ಆ ಒಳಗಣ್ಣಿನಿಂದ ದೇವರನ್ನು ನೋಡಿ. ಆದ್ದರಿಂದ ಹೊರಗೆ ಅದು ಆರ್ಟ್, ಇದು ಒಳಗೆ ಕಾಣೋನು ಆರ್ಟಿಸ್ಟು. ಆರ್ಟ್ ನೋಡಿದೆ ಹೋದ್ರೆ ಆರ್ಟಿಸ್ಟಿನ ಬಗ್ಗೆ ಕುತೂಹಲ ಬರೋದಿಲ್ಲ ನಮಗೆ. ಜಗತ್ತನ್ನು ನೋಡೋದಕ್ಕೋಸ್ಕರ ಕಣ್ಣು ಎಲ್ಲ ಕೊಟ್ಟುಬಿಟ್ಟು ಮಾಡಿದವನು ಒಳಗಿಂದ ನೋಡಿ ಅಂತ ಹೇಳ್ತಾರೆ. ಆರ್ಟ್ ಆರ್ಟ್ ಬರ್ ಎಲ್ಲಿದ್ದಾರೆ ಹುಡ್ಕೊಂಡು ಹೋಗ್ತಾರೆ ಆರ್ಟಿಸ್ಟ್ನ, ಒಳ್ಳೆ ಆರ್ಟ್ ಎಕ್ಸಿಬಿಷನ್ ಮಾಡಿರ್ತಾರೆ, ನೋಡಿಬಿಡ್ತಾರೆ, ಖುಷಿಯಾಗಿಬಿಡುತ್ತೆ. ಎಲ್ಲಿದ್ದಾನೋ ಅಂತ ಹೋಗ್ತಾರೆ, ಎಲ್ಲೋ ಒಳಗಡೆ ಒಂದ್ ಕಡೆ ಕೂಡಿಸಿರ್ತಾರೆ, ನೋಡ್ಬಿಟ್ಟು ಮಾಡಿಬಿಡ್ತಾರೆ. ಆ ಥರ ದೇವ್ರು ಎಲ್ಲಿದ್ದಾರೆ ಒಳಗಡೆ ಕೂತ್ಬಿಟ್ಟಿದ್ದಾರೆ. ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಂಶ್ಚ ಮೈಥುನಾನ್ ಏತೇನ ಇವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ ಸ್ವಪ್ರಾಂತಂ ಜಾಗರಿತಾಂತಂ ಚೋಭೋ ತೀರಾನು ಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ. ಸ್ವಪ್ನಾಂತ ಜಾಗರಿತ ಅಂತ ಅಂದರೆ, ಸ್ವಪ್ನ ಅಂತ ಅಂದರೆ ಎಚ್ಚರ, ಜಾಗರಿತ ಅಂತ ಅಂದರೆ ಸ್ವಪ್ನ, ವಾಪಸ್ ಇದ್ರ ಕೊನೆ ಅದ್ರ ಕೊನೆ ನೋಡ್ತು. ಉಭವು ಏನು ಅನುಪಸ್ಥಿತಿ, ಎರಡು ದೇವರಿಂದಾನೇ ತಿಳಿತಾನಲ್ಲ, ಅವನು ಧೀರ, ಅವನಿಗೆ ದುಃಖ ಇಲ್ಲ. ಏದಂ ಮಧ್ವದಂ ವೇದ ಆತ್ಮಾನಂ ಜೀವಮಂತಿಕ, ಇಷ್ಟೆಲ್ಲ ತಿಳಿಸಿ ಮುಂದೆ ಅಲ್ಲಿ ಒಂದು ಹೊಸ ವಿಷಯಗಳನ್ನು ಹೇಳ್ತಾರೆ. ಅಮ್ನಾಮಭ್ಯಸ್ಥ ಭೂತೇಭ್ಯ ತಪೋನಾಮ್ನ ಶಿವಾದಪಿ ಪೂರ್ವಮೋ ಜನಯಾಮಾಸ ಪೂರ್ವಾ ಜಾತಂ ಚತುರ್ಮುಖಂ ಸ್ವಾತ್ಮಾನಂಚ ಗುಹಾ ಸಮಸ್ತಂ ಸರ್ವಭೂತೈಃ ಸಹ ವಿಭೂಃ ಯಃ ಪಶ್ಯತಿ ಸದಾ ವಿಷ್ಣು ಸಯೇಷ ಹೃದಯ ಸಂಸ್ಥಿತಃ. ವಿಷ್ಣು ಇರ್ತಕ್ಕಂಥ ಜಾಗ ಯಾವುದು ಅಂದರೆ ಹೃದಯದೊಳಗಿದ್ದಾನಾದ್ದರಿಂದಾಗಿನೇ ಬೇರೆ ಕಡೆ ಹುಡುಕಿ ದೇವರು ಹುಡುಕಲಕ್ಕೆ ಹೋಗಬೇಡಿ. ಅನಣ್ಯೋರ್ ನಿಹಿತೋ ಜಾತವೇದ ಗರ್ಭೈವ ಸುಹೃತೋ ಗರ್ಭಿಣೀಭಿ ದಿವೇ ದಿವ ಈಡ್ಯೋ ಜಾಗ್ರವದ್ಭಿ ಹವಿಷ್ಮದ್ಭಿ ಮನುಷ್ಯೇಭಿ ಅಗ್ನಿ ಏತದ್ವೈ ತತ್. ಸರ್ವಜ್ಞೋ ಭಗವಾನ್ ವಿಷ್ಣು ಅರಣ್ಯೋ ಗುರು ಶಿಷ್ಯಯೋ ಸುಭೃತ ಸ್ತೂಯತೆ ನಿತ್ಯಂ ಜಾನದ್ಭಿ ಪುರುಷೋತ್ತಮ ಇತಿ ಚ ಅರಿಯತೆ ಣಃ ಆಭ್ಯಾಮಿತಿ ಅರಣಿ. ಅಗ್ನಿ ಹುಟ್ಟಬೇಕಾದ್ರೆ ಎರಡು ಅರಣಿಗಳಿಂದ ಮಥನ ಮಾಡಬೇಕು. ಅರಣಿ ಮಥನ ಮಾಡಿದಾಗ ಅಗ್ನಿ ಬರುತ್ತೆ. ಇಲ್ಲಿ ದೇವರ ವಿಷಯ ತಿಳಿಬೇಕಾದ್ರೆ ಎರಡು ಅರಣಿಗಳು ಬೇಕು. ಎರಡು ಅರಣಿಗಳು ಅಂದರೆ ಯಾವುದು? ಗುರು ಶಿಷ್ಯರೇ ಅರಣಿಗಳು, ಗೊತ್ತಾಯ್ತಾ? ಗುರು ಶಿಷ್ಯರೇ ತೈತರ್ಯದಲ್ಲಿ ಬರುತ್ತೆ. ಪೂರ್ವಾರಣಿ ಉತ್ತಾರಣೆ ಮೇಲೆ ಕಡೆ ಇದು ಮಾಡಿದ್ರೆ ಏನಾಗುತ್ತಂತೆ? ಜ್ಞಾನಾಗ್ನಿ ಬರುತ್ತೆ. ಅಗ್ನಿ ಹುಟ್ಟಬೇಕಾದ್ರೆ ಹೇಗೋ, ಜ್ಞಾನಾಗ್ನಿ ಹುಟ್ಟಬೇಕಾದ್ರೆ ಗುರು ಶಿಷ್ಯರ ಪಾಠ ಪ್ರವಚನ ರೂಪ ಕೆಲಸ ಆಗಬೇಕು. ಯಾತಕ್ಕೆ ಅರಣಿ ಅಂತ ಕರೀತಾರೆ? ಅರ್ಯತೆ ಣಃ ಆಭ್ಯಾಮಿತಿ ಅರಣಿ. ಅರ್ಯತೆ ಣಃ, ಣಃ ಅಂದರೆ ಪೂರ್ಣನಾದ ಪರಮಾತ್ಮ, ಅರ್ಯತೆ ಅಂದರೆ ಜ್ಞಾಯತೆ, ಅರ್ಯತೆ ಜ್ಞಾಯತೆ. ಆದ್ದರಿಂದ ದೇವರನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸವಾದ್ದರಿಂದ ಪಾಠ ಪ್ರವಚನಗಳು ಏನಂತ ಹೆಸರು? ಅವಕ್ಕೆ ಅರಣಿಗಳು ಅಂತ ಹೆಸರು. ಅರಣಿಗಳಿಂದ ಜ್ಞಾನ ಬರಬೇಕು, ಬೇರೆ ದಾರಿ ಇಲ್ಲ. ಯತಶ್ಚೋದೇತಿ ಸೂರ್ಯ ಅಸ್ತಂ ಯತ್ರ ಚ ಗಚ್ಚತಿ ತಂ ದೇವಾ ಸರ್ವೇ ಅರ್ಪಿತಾಃ ತದು ನಾತ್ಯೇತಿ ಕಶ್ಚನ ಏತದ್ವೈ ತತ್. ಯಾರಿಂದ ಸೂರ್ಯ ಹುಟ್ಟುತ್ತಾನೋ, ಸೂರ್ಯ ಹುಟ್ಟದೆ ಹೋದರೆ ಒಂದು ಕಷ್ಟ, ಸೂರ್ಯ ಮುಳುಗೋರು ಇನ್ನೊಂದು ಕಷ್ಟ. ನಮಗೆ ಸೂರ್ಯ ಹುಟ್ಟಬೇಕು, ಸೂರ್ಯ ಮುಳುಗಲೇಬೇಕು. ನಿಯಂತ್ರಣ ಮಾಡೋದು ಯಾರೀಗ? ಲೈಟ್ ಸ್ವಿಚ್ ಹಾಕಿದ್ರೆ ಬರುತ್ತೆ ಲೈಟು, ಅದಕ್ಕೆ ಆಫ್ ಮಾಡಿದ್ರೆ ಹೋಗುತ್ತೆ. ಲೈಟ್ ಬರಬೇಕು, ಲೈಟ್ ಹೋಗಬೇಕು, ಹೋಗ್ತಾನೆ. ಸೂರ್ಯ ಬರಬೇಕು, ಸೂರ್ಯ ಹೋಗಬೇಕು. ಅದಕ್ಕಿರೋದು ಯಾರು ಅಂತ ಕೇಳಿದರೆ ಪರಮಾತ್ಮ. ಅವನ ಮೇಲೆ ಯಾರಾದ್ರು ಇದ್ದಾರೆ ಅಂತ ಕೇಳಿದರೆ ನಾತ್ಯೇತಿ, ಅವ್ರ ಮೇಲೆ ಯಾರೂ ಇಲ್ಲ, ಅಲ್ಟಿಮೇಟ್ ಅವನು. ಏತದ್ವೈತ ಅವನೇ ಪರಮಾತ್ಮ. ಯದೇವೇಹ ತದಮೂತ್ರ ಯದಮೂತ್ರ ತದನ್ವಿಹ ಮೃತ್ಯೋಸ್ತ ಮೃತ್ಯು ಮಾಪ್ನೋತಿ ಯಹೆ ನಾನೇವ ಪಶ್ಯತಿ. ಭಾಳ ಇಂಪಾರ್ಟೆಂಟ್ ಹೇಳ್ತಾರೆ ಈಗ ಪರಮಾತ್ಮನ ಅವನ ಗುಣಗಳಿಗೂ ಏನಿಲ್ಲ ಅಂತ ಕೇಳಿದರೆ ಭೇದ ಇಲ್ಲ. ಯಾರು ಭೇದವನ್ನು ಚಿಂತನೆ ಮಾಡ್ತಾರೋ ಏನಾಗ್ತಾರೋ ಅವರು, ಮೃತ್ಯೋಸ್ತ ಮೃತ್ಯು ಮಾಪ್ನೋತಿ ಯಹೆ ನಾನೇವ ಪಶ್ಯತಿ. ಅವನ ಅಂಧಂತಮಸ್ಸಿ, ಮೃತ್ಯುವಿಗೆ ಮೃತ್ಯು ಅಂದ್ರೆ ಏನು, ಸಾವಿನಲ್ಲಿ ಸಾವು ಅಂದ್ರೆ ಅಂಧಂತಮಸ್ಸ, ಅಲ್ಲಿ ಹೋಗಿಬಿಡ್ತಾರೆ. ಪರಮಾತ್ಮನಿಗೆ ಅವನ ಗುಣಗಳಿಗೂ ಕೂಡ ಎಂದೂ ಕೂಡ ಭೇದವನ್ನು ಚಿಂತನೆ ಮಾಡದೆ ಏನು ಚಿಂತನೆ ಮಾಡಬೇಕು, ಅಭೇದವನ್ನೇ ಚಿಂತನೆ ಮಾಡಬೇಕು. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಇಷ್ಟೆಲ್ಲ ಹೇಳಿ ಮೃತ್ಯೋಸ್ತ ಮೃತ್ಯುಂ ಗಚ್ಚತಿ ಏಹ ನಾನೇವ ಪಶ್ಯತಿ. ಎಷ್ಟು ಸರ್ ಹೇಳ್ತಾರೆ ಈ ಮಾತನ್ನು? ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇ ವಾನೋ ವಿಧಾವತಿ. ಬೆಟ್ಟದ ಮೇಲೆ ಬಿದ್ದ ನೀರು ಹೀಗೆ ಫಾಸ್ಟ್ ಆಗಿ ಕೆಳಗಿಳಿದು ಹೋಗಬೇಕು. ಹಾಗೆ ದೇವರ ಗುಣಗಳಿಗೂ ಅವನಿಗೂ ಭೇದವನ್ನು ತಿಳಿದಾಗ ಅಷ್ಟು ಫಾಸ್ಟ್ ಆಗಿ ಹಾಳಾಗಿ ಹೋಗ್ತಾನೆ. ಕೆಳಗಿಡಿತಾನೆ ಫಾಸ್ಟಾಗಿ ಹೋಗ್ತಾನೆ, ಅಂತಂತಮಸ್ಸಿಗೆ ಹೋಗ್ತಾನೆ, ಬೇಗ ಹೋಗ್ತಾನೆ. ಯಥೋದಕಂ ಶುದ್ಧೇ ಶುದ್ಧ ಮಾಸಿಕ್ತಂ ತಾದೃಗೇವ ಭವತಿ ಏವಂ ಮುನೇರ್ ವಿಜಾನತಃ ಆತ್ಮಾ ಭವತಿ ಗೌತಮ. ಈಗ ಸಾರಿ ಇಂಪಾರ್ಟೆಂಟ್ ಇದು. ಶುದ್ಧೇ ಶುದ್ಧಂ ಉದಕಂ ಆಸಿಕ್ತಂ, ಶುದ್ಧವಾದ ನೀರಿದೆ, ಶುದ್ಧವಾದ ನೀರನ್ನು ಹಾಕ್ತಾರೆ, ಅವಾಗ ಏನಾಗುತ್ತೆ ಅದು ತಾದೃಗೇವ ಭವತಿ ಅದೇ ರೀತಿ ಕಾಣುತ್ತೆ, ಹೋಗ್ತಾರೆ, ಚೇಂಜ್ ಕಾಣೋದಿಲ್ಲ. ಏವಂ ಇದೇ ರೀತಿಯೇ ಮುನೇರ್ ವಿಜಾನತಃ ಆತ್ಮಾ ಭವತಿ ಗೌತಮ. ದೇವರು ತಿಳಿದು ಹೇಗಾಗಿಬಿಡ್ತಾನೆ ಅಂತ ಕೇಳಿದರೆ ದೇವರು ಸದೃಶನಾಗಿಬಿಡ್ತಾನೆ ಹೊರತು ದೇವರೇ ಆಗಿಬಿಡೋದಿಲ್ಲ. ವಿಜಾನತಃ ಮುನೇರ್ ಆತ್ಮ ವಾಯುರಪಿ ತಾದೃಗೇವ ಭವತಿ ಮತ್ತು ಸಯೇವ ಭವತಿ ಕಿಂ ವನ್ನೇ ಜೀವಾಹ. ವಾಯುದೇವರಷ್ಟು ದೇವರು ತಿಳ್ಕೊಂಡವರು ಯಾರೂ ಇಲ್ಲ, ಅವರೂ ಕೂಡ ಹೇಗಿದ್ದಾರೆ? ಸ್ವಾರಸ್ಯವಾದ ಆರ್ಗ್ಯುಮೆಂಟ್ ಇದು. ಬ್ರಹ್ಮಜ್ಞಾನಿಯಾದವನು ಬ್ರಹ್ಮನಾಗ್ತಾನೆ ಅಂತ ಹೇಳೋದಾದರೆ ವಾಯುದೇವರಂತ ಬ್ರಹ್ಮಜ್ಞಾನಿಗಳೇ ಇಲ್ಲ, ಅವರೇ ದೇವರಾಗಿಲ್ಲ, ನಾವೇನಾಗ್ತೀವಿ ಅಂತ ಹೇಳ್ತಾರೆ. ಹೋಗ್ತಾನೆ ಬೆಸ್ಟ್ ತಿಳ್ಕೊಂಡವ್ರು ಯಾರು ದೇವರನ್ನ? ವಾಯುದೇವರು. ಅವರೇ ಏನಾಗಿ ತಾದೃಗೇವ ಹೋಗುತ್ತಿ ಮತ್ತು ಸಯೇವ ದೇವರಂತೆ ಆದರೆ ಹೊರತು ಏನಾಗಲಿಲ್ಲ, ಅವರು ದೇವರಾಗಲಿಲ್ಲ. ದೇವರಂತೆ ಆದರೂ ಅಂದ್ರೆ ಏನೋ ಪ್ರತಿಬಿಂಬ, ಮುಖ್ಯ ಪ್ರತಿಬಿಂಬ, ಆಭಾಸ ಕೋಶ್ಯ ಪವನಃ ಅಂದಮೇಲೆ ಅತಿ ಹೆಚ್ಚು ತಿಳಿದು ಅವರೇ ಆಗಿರಬೇಕಾದ್ರೆ ನಾವು ತಿಳಿದಿದ್ದೇವೆ ಅಂತ ತಿಳ್ಕೊಂಡಿದ್ದೇವಲ್ಲ, ನಾವೆಷ್ಟು ಮೇಲೆ ಆಗ್ಲಿಕ್ಕಾಗುತ್ತೆ, ಸಾಧ್ಯ ಇದೆಯಾ? ಎಂದೂ ಸಾಧ್ಯ ಇಲ್ಲ. ಅದನ್ನೇ ಆಚಾರ ಕಿಂ ಒಂದೇ ಜೀವಾಹ, ವಾಯುದೇವರೇ ಪರಮಾತ್ಮನಾಗದೆ ಹೋದ ಮೇಲೆ ಉಳಿದ ಜೀವರಾಗ್ತಾರ? ಸರ್ವೇಷಾಂ ಜ್ಞಾನಿನಾಮಾತ್ಮ ದೇವಾನಾಂಚ ವಿಶೇಷತಃ ಮುಕ್ತೋ ವಾಯುಶ್ಚ ಸಾದೃಶ್ಯಂ ಏವಂ ವಿಷ್ಣೋಸ್ತು ಗಚ್ಚತಿ ನತು ತದ್ರೂಪತಾಂ ಯಾತಿ ಕಿಂ ವನ್ನೇ ದೇವ ಮಾನುಷಾಃ ಆಭಾಸ ಆಭಾಸ ರೂಪಾಸ್ತು ವಾಯೋರ್ ದೇವಸ್ಯ ಸರ್ವಶಃ. ಪುರಂ ಏಕಾದಶ ದ್ವಾರಂ ಅಜಸ್ಯ ಅವಕ್ರಚೇತಸಃ ಇಷ್ಟಾದಿ ಹೇಳಿ ಇನ್ನ ಈ ಮಂತ್ರ ಇದು. ಹಂಸಃ ಶುಚಿಷತ್ ವಸುರಂತರಿಕ್ಷಸತ್ ಹೋತ ವೇದಿಷತ್ ಅತಿಥಿ ದುರೋಣಸತ್ ದೃಷತ್ ವರಸತ್ ಆಮೇಲೆ ಋತಸತ್ ವ್ಯೋಮಸತ್ ಅಬ್ಜಾ ಗೋಜಾ ಋತಜಾ ಅದ್ರಿಜಾ ಋತಂ ಬೃಹತ್. ಇದನ್ನು ಜಗನ್ನಾಥದಾಸರು ಫಲವಿದು ಬಾರದುದಕ್ಕೆ ಹೇಳಬೇಕಾದ್ರೆ ಹಂಸ ಮೊದಲು 18 ರೂಪಗಳ ಸಂಚಿಂತಿಸಿದಿ ಅಂತ ಹೇಳಬೇಕು. ಹಂಸ ಮೊದಲು 18 ರೂಪಗಳ 18 ರೂಪ ಇದೆ ಅದರೊಳಗೆ. ಹಂಸಃ ಶುಚಿಷತ್ ವಸರತ್ ಅಂತರಿಕ್ಷಸತ್ ಹೋತ ವೇದಿಷತ್ ಅತಿಥಿ ದುರೋಡಸತ್ ಋಷತ್ ವರಸತ್ ಆಮೇಲೆ ಋತಸತ್ ವ್ಯೋಮಸತ್ ಅಬ್ಜಾ ಗೋಜಾ ಋತಜಾ ಅದ್ರಿಜಾ ಋತಂ ಬೃಹತ್. ಇದು ಮಧ್ಯಾಹ್ನದ ಕಾಲಕ್ಕೆ ಅರ್ಘ್ಯ ಕೊಡೋದು ಮೊದಲ ಮಂತ್ರ ಇದು. ಮಧ್ಯಾಹ್ನಕ್ಕೂ ಕೂಡ ಇದೇ ಇಲ್ಲ, ಮಧ್ಯಾಹ್ನದವರೆಗೆ ಯೋಚನೆ ಸಂಧ್ಯಾನ ಮಾಡಿದ್ರೆ ಯೋಚನೆ ಬರುತ್ತದೆ. ಮೂರು ಬೆಳಗ್ಗೆ ಸಾಯಂಕಾಲ, ಎರಡು ಗಾಯತ್ರಿ ಮಂತ್ರನೇ, ಮಧ್ಯಾಹ್ನ ಆಗಲ್ಲ. ಇದು ಬೇರೆ ಮೂರಂಕ್ಯಕ್ಕೂ ಬೇರೆ ಬೇರೆ ಮಂತ್ರಗಳಿವೆ. ಮಧ್ಯಾಹ್ನ ಸಂಧ್ಯಾನ ಬಿಡಕ್ಕೆ ಅದೊಂದು ಕಾರಣ, ಮೂರು ಮಂತ್ರ ಜಾಸ್ತಿ ಕಲಿಬೇಕಲ್ಲ, ಒಂದಾದರೆ ರಿಪೀಟ್ ಆಗುತ್ತಾರೆ, ಜಾಸ್ತಿ ಕಲಿಬೇಕು. ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ, ಎಕ್ಸ್ಟ್ರಾ ಮಂತ್ರಗಳಿದೆ ಅದು ಹೇಳಬೇಕು. ಇದೆ ಹಂಸ ಮೊದಲು 18 ರೂಪಗಳು. ಯಾರನ್ನ ಪ್ರಾಣದೇವರು ಹೇಳ್ತಾರೆ, ಎಲ್ಲ ಶಬ್ದಕ್ಕೂ ಪ್ರಾಣದೇವರು ಆಚಾರ ಆದ್ದರಿಂದ ಅದು ಬರ್ತಾರೆ. ಮುಖ್ಯವಾಗಿ ಯಾರು ಆಚಾರ ಆಗ್ತಾರೆ? ಈಗ ವಾಯುದೇವರು. ಯಾತಕ್ಕೆ ಹಂಸಃ ಶುಚಿಷತ್, ಶುಚಿ ಒಳಗಿದ್ದಾನೆ, ಶುಚಿ ಅಂದರೆ ಶುದ್ಧ, ಶುದ್ಧ ಅಂದರೆ ವಾಯುದೇವರು, ಅವರೊಳಗಿದ್ದಾನೆ ಅಂತ ಹೇಳಿದಾಗ ಯಾರಾದ್ರಾಗ ದೇವರಾಗ್ತಾನೆ ಆ ರೀತಿ ಅದನ್ನ ಬರೀತಾರೆ. ಇಷ್ಟಕ್ಕೂ ಅರ್ಥ ಬರೀತಾರೆ ಆಚಾರ್ಯರು. ನಿತ್ಯಹೀನೋ ಹಿರೈರ್ ದೋಷೈಹಿ ಸಾರರೂಪೋ ಯಥೋ ಹರಿಹಿ ಹಂಸಃ ಹಂಸಃ ಸಾರರೂಪ. ನಿತ್ಯಂ ನಿತ್ಯ ಹೀನಃ ಅಖಿರೈರ್ ದೋಷೈಹಿ ಹಂ ದೋಷ ದೂರ ಸಹ ಸಾರರೂಪ. ಹಂ ಅಂದರೆ ದೋಷ ದೂರ, ಸಹ ಅಂದರೆ ಗುಣಪೂರ್ಣ, ಹಂಸ ಅಂದ್ರೇನು ದೋಷ ದೂರ ಗುಣಪೂರ್ಣ ಅಂತ ಅರ್ಥ. ತಸ್ಮಾತ್ ವಾಯುಸ್ತಃ ಶುಚಿಸನ್ಮತಃ ವಾಯುದೇವರ ರೂಪದ ಒಳಗಿರ್ತಕ್ಕಂಥ ಪರಮಾತ್ಮ ಏನಂತ ಕರೆ, ವಾಯುದೇವರೇ ಪರಮಶುದ್ಧರು, ಅವರೊಳಗಿರ್ಬೇಕು. ಹೇಗಿರ್ಬೇಕು? ಸಂಪುಷ್ಟ ಬಂಗಾರದ್ದಂದ್ರೆ ಒಳಗೆ ಏನಿರ್ಬೇಕು? ಅದರೊಳಗೆ ಬೆಳ್ಳಿ ಪದಾರ್ಥ ಇರೋ ಚಾನ್ಸ್ ಇಲ್ಲ. ಏನಿರ್ಬೇಕು ಅದಕ್ಕೆ? ರತ್ನ ಇರಬೇಕು, ಸಾರಿಗ್ರಾಮ ಇರಬೇಕು, ಹೊರತು ಇನ್ನೇನಿಟ್ಟರು ಕೂಡ ಅದಕ್ಕೆ ಮರ್ಯಾದೆ ಇದ್ದ ಲೆಕ್ಕಲ್ಲ. ಒಳಗೆ ಕಂಟೇನರ್ಗಿಂತ ಕಂಟೇನರ್ ಏನಾಗಿರ್ಬೇಕು? ಸುಪೀರಿಯರ್ ಆಗಿರ್ಬೇಕು ಯಾವಾಗ. ಸೊ ನಮ್ಮ ದೇಹ ಕಂಟೇನರ್, ಒಳಗಿರೋ ಜೀವ ಎಂಥವನು ಬೆಟರ್, ಒಳಗಿರೋ ಪರಮಾತ್ಮ ಬೆಸ್ಟ್, ಗುಡ್ ಬೆಟರ್ ಬೆಸ್ಟ್, ಆ ಥರ ಆಗಿಬಿಡ್ತಾರೆ. ಅದ ಅರ್ಥ ಮಾಡಿಕೊಂಡ್ರೆ ವಾಯುದೇವರು ಒಳಗೆ ಪರಮಾತ್ಮ ಇದ್ದಾರೆ. ವರಸುಹು ವಸುರಿತ್ಯುಕ್ತ, ವಸು ಅಂದ್ರೇನೋ ವಸು, ವರಸುಹು ವರಸುಹು ಅಂದ್ರೇನೋ ವರ ಕೊಡುವವನು ಅಂತ ಅರ್ಥ. ಏವಾಪಿ ಅಂತರಿಕ್ಷಗಃ, ಮುಂದೆ ಅಂತರಿಕ್ಷಸತ್, ಅಂತರಿಕ್ಷದೊಳಗಿರೋ ಅಂತರಿಕ್ಷಗಃ. ಹೋತಾ ಸದೇಂದ್ರಿಯಾದಿಸ್ಥ, ಇನ್ ಸದಾ ಇಂದ್ರಿಯಾದಿಗಳಿರ್ತಕ್ಕಂಥ ಪರಮಾತ್ಮ ಏನಂತ ಕರೀತಾರೆ? ಹೋತಾ ಅಂತ ಕರೀತಾರೆ. ಇಂದ್ರಿಯಗಳು ವಿಷಯಗಳು, ವಸ್ತುಗಳು ವಿಷಯಗಳು, ಹವಿಸ್ಸುಗಳು, ಇಂದ್ರಿಯಗಳು ಅಗ್ನಿ, ಹೋತೃ ಅಂತ ಹೇಳಿದರೆ ಹೋಮ ಮಾಡುವವನು ಅಂತ ಅರ್ಥ. ಹೋತ ದೇವ್ ವಿಷಯಗಳ ಇಂದ್ರಿಯಗಳು ಸಂಪರ್ಕ ಮಾಡಿಸೋದು ಯಾರೋ ದೇವರು, ಅದಕ್ಕೆ ಹೋತ ಅಂತ ದೇವರ ಹೆಸರು. ವೇದ್ಯಾಂ ಪೂಜ್ಯಶ್ಚ ವೇದಿಷತ್, ವೇದಿಷತ್ ವೇದಿಯಲ್ಲಿ ನೆಲೆಸಿದ್ದು ಪೂಜ್ಯರಾಗುವವನು, ಯಜ್ಞಕುಂಡಗಳಲ್ಲಿದ್ದು ಪೂಜ್ಯನಾಗುವನು ಯಾರು? ಮತ್ತೆ ಪರಮಾತ್ಮನೇ. ಅತ್ಯನ್ನಶ್ಚ ಅತಿಥಿ ಪ್ರೋಕ್ತ, ದೇವರಿಗೆ ಅತಿಥಿ ಅಂತ ಕರೀತಾರಂತೆ. ದೇವರಿಗೆ ಅತಿಥಿ, ಅದಕ್ಕೆ ಅತಿಥಿ ದೇವೋಭವ ಅಂದ್ರೇನು? ದೇವರಿಗೆ ಅತಿಥಿ ಅಂತ ಹೆಸರಿದೆ ಈ ಮಧ್ಯೆ. ಯಾತಕ್ಕೆ ಅಂದರೆ ಅತಿಥಿ, ಅತಿಥಿ ಥಾ ಅಂದ್ರೆ ಅನ್ನ, ಥಾ ಅಂದ್ರೆ ಅನ್ನ, ಅತಿ ಅನ್ನ ಉಳ್ಳವನು ಅತಿಥಿ. ಅದಕ್ಕೆ ಅತ್ತ ಚರಾಚರ ಗ್ರಹಣ, ಪರಮಾತ್ಮನಷ್ಟು ಯಾರು ತಿನ್ನಲಕ್ಕಾಗೋದಿಲ್ಲ, ಅದನ್ನ ದೇವರು ಏನಂತ ಕರೀತಾರಂತೆ ಅತಿಥಿ. ಅತಿಥಿ ಯಾತಕ್ಕೆ ಬೇಡ ಅಂತೀವಿ, ಬಾರಿ ತಿಂತಾರೆ, ಬೇಡ ಅಂದ್ಬಿಡೋದು ಅಷ್ಟೇ, ಬಾರಿ ತಿಂತಾರೆ ಎಂಬ ಭಾವನೆ ಇದ್ದಾಗ ಅದು ಅತಿಥಿ ಹೆಸರಿಗೆ ಅದೊಂದು ಅರ್ಥ ಆಗುತ್ತೆ. ಸ್ವಾರಸ್ಯ ಅಂತ ಕೇಳಿದರೆ ಅತಿಥಿ ಒಂದು ಅರ್ಥ ಏನು, ನವಿದ್ಯದೆ ಅತಿಥಿ ಎಷ್ಟೇ ಸಹ, ಅವನು ತಿಥಿಗಿದ್ದ ಬಂದ್ಬಿಡ್ತಾನೆ, ಅವನ ಅತಿಥಿ ಹೇಳಿ ಕಳಿಸಿಲ್ಲ, ಇದ್ದಕ್ಕಿದ್ದ ಊಟ ತೊತ್ತಿ ಬಂದ್ಬಿಡ್ತಾನೆ, ಅತಿಥಿ ಅಂತ ಕರಿಬೇಕು ಅವರನ್ನು. ಇನ್ನೊಂದು ಅರ್ಥ ಏನು ಅಂದರೆ ಅವ್ರ ಅನ್ನ ಜಾಸ್ತಿ ತಿಂತಾರೆ, ಯಾಕೆ ಗೊತ್ತಾ, ಪಾಪ ಎಲ್ಲಿಂದನೋ ಬಂದಿರ್ತಾರೆ, ಹಸಿವಾಗಿರುತ್ತೆ ಭಾರಿ, ಮನೆಯಲ್ಲಿ ಊಟ ಮಾಡೋದಕ್ಕಿಂತ ಬಟದಲ್ಲಿ ಊಟ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಇನ್ಫ್ಯಾಕ್ಟ್ ಬಟದಲ್ಲಿ ಏರಿಯಾ ಇದ್ರು ಕೂಡ ಬೈಕೋತಾರೆ ಊಟ ಮಾಡ್ತಾರೆ ಜಾಸ್ತಿ, ತಮಾಷೆ ಅಂತ ಕೇಳಿದರೆ, ಎರಡನೇ ಸತಿ ಬರಲಿಲ್ಲ ನೀರಾಗಿದೆ ಬೈಕೋತಾರೆ ಜಾಸ್ತಿ ಊಟ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಅಲ್ಲಿ ಹೋಗೋ ಹೊತ್ತಿಗೆನೆ ಅಗ್ನಿ ಭಾರಿ ಜಾಗೃತ ಆಗಿಬಿಟ್ಟಿದ್ರು ಜಾಸ್ತಿಯಾಗಿ, ಹೇಳಿತಾ, ಅದು ಅತಿಥಿ ಅಂದರೆ ಅರ್ಥದಲ್ಲೂ ಹೌದು. ಆ ಪುಣ್ಯ ಯಾತಕ್ಕೆ ಜಾಸ್ತಿ ಬರುತ್ತೆ ಗೊತ್ತಾ, ಭಾರಿ ಹಸಿದವರು ಹಾಗಿದ್ರೆ ಪುಣ್ಯ ಜಾಸ್ತಿ ಬರುತ್ತೆ ಗೊತ್ತಾಯ್ತು. ಇವತ್ತು ಹಸ್ತಾರೆ ತಿರ್ಗಿ ಬೆಳಗ್ಗೆ ತಿನ್ಕೊಂಬಂದಿರ್ತಾರೆ, ಹಸಿವಿರೋದಿಲ್ಲ. ಹಿಂದಿನ ಅತಿಥಿಗಳು ಹೇಗಿರ್ತಿದ್ರು, ಪಾಪ ಬಹಳ ಕಷ್ಟಪಟ್ಟು ಸಂಚಾರ ಮಾಡ್ಕೊಂಡು ಹೋಗ್ತಿದ್ರು, ಯಾವ್ದಾದ್ರು ಮನೆ ಸಿಕ್ಕರೆ ಭಾರಿ ಖುಷಿಯಾಗೋದು ಅವರಿಗೆ, ಅತ್ಯನ್ನವನ್ನು ತಗೋತಾ ಇದ್ರು. ಆದಷ್ಟು ಅತಿಥಿಗಳು ಹೆಸರು ಅದಿದೆ, ಮುಖ್ಯ ಅತ್ಯನ್ನ ಹೋಗ್ತಾ ಇರೋದು ಪರಮಾತ್ಮನೇ. ದ ಅತಿಥಿ ಪ್ರೋಕ್ತ ಯಸ್ಮಾದ್ ಅನ್ನಂ ಥಮುಚ್ಯತೆ, ಅನ್ನಂ ಥಮುಚ್ಯತೆ, ಥ ಅಂದ್ರೆ ಅನ್ನ, ಆದ್ರಿಂದ ಅತಿಥಿ ಅತ್ಯನ್ನ ಹೋಗ್ತಾ ಅಂತ ಅರ್ಥ. ಅವಾಗ ಅತಥ ಆಗ್ಬೇಕಾಯ್ತು, ಅತಿಥಿ ಅದಕ್ಕಾಯ್ತು ಅಂದ್ರೆ ಇಕಾರ ಬಂದ ಅತಿ ತೃತೀಯ ಅತಿಶಯ, ಭಾರಿ ತಿಂತಾನ ಅದು, ಅತಿ ಅತಿ ತಿಂತಾನ ಅದನ್ನು ದೇವರಿಗೆ ಹೆಸರಿದೆ. ನೃಷುಸ್ಥಿತಶ್ಚ ದೇವೇಶು ವರೇಶ್ವಪಿ ಸಯೇವತು ಋಷುಸ್ಥಿ, ಅದು ಹೇಳಿದ ಏನ್ ಬಂತು ಮುಂದೆ, ವೇದಿಸತ್ ದುರೋಣಸತ್ ದೃಷತ್ ದೃಷತ್, ಮನುಷ್ಯರು ಪರಮಾತ್ಮ ಅತಿ ದ್ರೋಣ ಕಲಿಸದಲ್ಲಿದ್ದಾನಾದ್ರಿಂದ ದ್ರೋಣ ದುರೋಣ ದುರೋಣ ಸತ್, ದ್ರೋಣ ಕಲಿಸದಲ್ಲಿರೋನು ಅವನೇನೆ, ನೃಷತ್ ಮನುಷ್ಯರಲ್ಲಿರೋದು ಅವನೇನೆ, ಆಮೇಲೆ ವರಸತ್ ಶ್ರೇಷ್ಠ ದೇವತೆಗಳಿರೋದು ಅವನೇನೆ, ಅವ ಋತಸತ್ ಸತ್ಯನಾಮಕವಾದಂತಹ ವೇದದಲ್ಲಿರೋದು ಅವನೇನೆ, ಎಲ್ಲ ದೃಷ್ಟಿಯಲ್ಲಿ ಪರಮಾತ್ಮ ಗೋಜ ಗೋಗಳೆಲ್ಲ ಅವನೇ, ಋತಜ ಅವನೇ, ಅದ್ರಿಜ ಬೆಟ್ಟದಲ್ಲಿರೋನವನೇ, ಋತಂ ಬೃಹತ್ ಎಲ್ಲ ಅಬ್ಜ ನೀರೊಳಗಿರೋ ಪರಮಾತ್ಮನು ಅವನೇನೆ, ನೀರೊಳಗಿರೋ ಬೆಳೀತಕ್ಕಂಥ ವಸ್ತುಗಳಿಗೂ ಅವನೇ ಇದ್ದಾನೆ. ಅಬ್ಜ ಅಂದ್ರೆ ಶಂಖ ಅಂತನೂ ಹೆಸರು, ಶಂಖದೊಳಗೂ ಪರಮಾತ್ಮ ಇದ್ದಾನೆ. ಈಗ ಅನೇಕ ಅರ್ಥವನ್ನು ಹೇಳ್ತಾರೆ. ವೇದೈಹಿ ಮುಖ್ಯತಃ ಪ್ರೋಕ್ತ ಋತಮಿತ್ತೇವ ಚೋಚ್ಯತೆ, ಮೊದಲೇ ಹೇಳಿದಂತೆ ಇಲ್ಲಿ ಉದ್ದೇಶ ಏನು ಅಂತ ಕೇಳಿದರೆ ಇದ್ರ ಕಂಟೆಂಟ್ಸ್ ತಿಳ್ಕೊಳ್ಳೋದು, ಹೆಚ್ಚು ಒಲ್ಲಕ್ಕೆ ಸ್ಫೂರ್ತಿ ಬರೋದು ಅಷ್ಟೇ. ಅವ್ರು ಪ್ರತಿಯೊಂದು ಹೇಳ್ತಾ ಹೋದರೆ 30 ವರ್ಷಕ್ಕೆ ಒಂದು ಸರಿಯಾಗಿ ಮುಗಿಯೋದಿಲ್ಲ, ಆದ್ದರಿಂದ ಫಾಸ್ಟಾಗಿ ಹೋಗ್ತಿರೋದು ಅಷ್ಟೇ. ಕಂಟೆಂಟ್ಸ್ ಗೊತ್ತಾಗುತ್ತೆ, ಏನು ವಿಷಯ ಬೇಕಾದ್ರೆ ಎಲ್ಲಿ ಹೋಗಬೇಕು ಅಂಥೇಳಿ. ಇನ್ನೊಂದು ವಿಶೇಷ ಅಂಶ ಬಂತು, ಒಂದು ಊರ್ಧ್ವಂ ಪ್ರಾಣಂ ಮುನ್ನಯತಿ ಅಪಾನಂ ಪ್ರತ್ಯಗಶ್ಯತಿ ಮಧ್ಯೇ ವಾಮನಮಾಸೀನಂ ವಿಶ್ವೇದೇ ವಾ ಉಪಾಸತೆ. ಇದು ಪ್ರಶ್ನೆ ಬಂತೀಗ ನೋಡಿದರೆ, ವಾಮನ ಅಂತ ಬಂದಲ್ಲ, ಯಾರೀ ವಾಮನ ಅಂತ ಪ್ರಶ್ನೆ. ಅದಕ್ಕಲ್ಲಿ ಹೇಳ್ತಾರೆ ವಾಮನ ಅಂದರೆ ಯಾರೀಗ, ಪರಮಾತ್ಮನೇ ವಾಮನ ಅಂತ ತಿಳಿಸಿ ವಾಮನರ ಬಗ್ಗೆ ಹೇಳ್ತಾರೆ. ಅದಕ್ಕೆ ಉಪನಿಷತ್ ಪ್ರತಿಪಾದ್ಯ ರೂಪ ಯಾವುದು ಅಂದರೆ ವಾಮನ ರೂಪ. ಊರ್ಧ್ವಂ ಪ್ರಾಣಂ ಉನ್ನಯತಿ ಅಪಾನಂ ಪ್ರತ್ಯಗಶ್ಯತಿ, ಪ್ರಾಣವನ್ನು ಮೇಲಕ್ಕೆತ್ತೋದು ಕೆಳಗಿಡಿಸೋದಿಲ್ಲ ಯಾರು ಅಂದರೆ ಮಧ್ಯ ವಾಮನನಾಗಿದ್ದಾನೆ. ಅವನು ವಿಶ್ವೇ ದೇವಾ ಉಪಾಸದ, ಎಲ್ಲ ದೇವತೆಗಳು ಆರಾಧನೆ ಮಾಡ್ತಾರೆ. ಯಶ್ಚ ವಿಶ್ರಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ ದೇಹಾದ್ ವಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತೆ ಏತದ್ವೈ ತತ್. ಈ ದೇಹ ಬಿದ್ದೋಗುತ್ತಾರೆ, ಏನು ಉಳಿಯುತ್ತೆ ಅಂತ ಕೇಳಿದರೆ ಜೀವ ಉಳಿತಾರೆ, ಒಳಗೆ ಪರಮಾತ್ಮ ಉಳಿತಾರೆ, ಉಳಿದವರೆಲ್ಲ ಏನ ಬಿಟ್ಟು ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ? ನ ಪ್ರಾಣೇನ ನಾಪಾನೇನ ಮರ್ಚೋ ಜೀವತಿ ಕಶ್ಚನ ಇತರೇಣತು ಜೀವಂತಿ ಯಸ್ಮಿನ್ನೇತವು ಉಪಾಶ್ರಿತವು. ಮನುಷ್ಯ ಪ್ರಾಣದಿಂದ ಬದುಕಿಲ್ಲ, ಅಪಾನದಿಂದ ಬದುಕಿಲ್ಲ, ಮಧ್ಯ ವಾಮನ ಇದ್ದಾನಲ್ಲ ಅವನಿಂದ ಬದುಕಿದ್ದಾರೆ. ಅದಕ್ಕೆ ಜೀವನ ಸತ್ತೋದ ಸತ್ತೋದ ಅಂತ ಯಾತಕ್ಕಂತವ್ರು ಗೊತ್ತಾ, ಸತ್ ಅಂದ್ರೆ ದೇವರು ಬಿಟ್ಟೋದ ಅಂತ ಅರ್ಥ. ಅದು ಸಂಸ್ಕೃತ ಪದ, ಸತ್ತೋದ ಅಂಬೋದು ಏನದು, ಸತ್ ಅಂಬೋದು ಸಂಸ್ಕೃತ, ಹೋದ ಅಂಬೋದು ಕನ್ನಡ. ಸತ್ತೋದ ಅಂದ್ರೆ ಪರಮಾತ್ಮ ಬಿಟ್ಟೋದ. ಬ್ರಹ್ಮಣ ತ್ಯಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ನರಹ. ಅದಕ್ಕೆ ನಾವು ಪ್ರಾಣದೇವರು ಪ್ರಾಣ ಹೋಯ್ತು ಅಂದ್ರೆ ವಾಯುದೇವರು ಹೋದ್ರು, ಸತ್ತೋದ ಅಂದ್ರೆ ಪರಮಾತ್ಮ ಹೋದ, ಇಬ್ಬರು ಒಟ್ಟಿಗೆ ಹೋಗ್ತಾರ. ಅದರಿಂದಾಗಿನೆ ಸತ್ತೋದ ಅಂದ್ರೂ ಅದೇ ಅರ್ಥ, ಪ್ರಾಣದೇವರು ಹೋದ್ರು ಅಂದ್ರೆ ಅದೇ ಅರ್ಥ. ನ ಕೇವಲಂ ಪ್ರಾಣ ಏವ ಚೇತನಾನಾಂ ವಿಧಾರಕ ಕಿಂತು ವಿಷ್ಣು ಸಮಾಶ್ರಿತ್ಯ ಪ್ರಾಣೋ ಜೀವಾನ್ ಬಿಭರ್ತ್ಯಯಂ ಅಥೋ ಮುಖ್ಯಾಶ್ರಯೋ ವಿಷ್ಣು ಚೇತನಾನಾಂ ಸ್ವತಂತ್ರತಃ. ಸೊ ಪ್ರಾಣದೇವರ ಅಧೀನದಲ್ಲಿ ಎಲ್ಲರೂ ಇದ್ರೂ ಕೂಡ ಅವರು ಕೂಡ ಯಾರ ಅಧೀನದಲ್ಲಿದ್ದಾರೆ, ದೇವರ ಅಧೀನದಲ್ಲಿ. ಅದಕ್ಕೆ ಮುಖ್ಯಾಶ್ರಯ ಯಾರು ಅಂತ ಕೇಳಿದರೆ ದೇವರೇ ಆಗಿದ್ದಾನೆ. ಮುಂದೆ ಅಷ್ಟು ಹೇಳಿ, ವಾಯುರ್ಯಥೋ ಕೋ ಸೂರ್ಯೋ ಯಥೋ ಒಬ್ಬ ಸೂರ್ಯ ಒಬ್ಬ ವಾಯು ಹೇಗೋ ಒಬ್ಬನೇ ಪರಮಾತ್ಮ ಆಗಿದ್ದಾನೆ. ಏಕೋ ವಸಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಯಃ ಕರೋತಿ ತಮಾತ್ಮಸ್ಥಂ ತಮ್ ಆತ್ಮಸ್ಥಂ ಯೇ ಅನುಪಶ್ಯಂತಿ ಧೀರಾಹ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಅದಕ್ಕೆ ಪರಮಾತ್ಮ ಅನೇಕ ಒಬ್ಬನೇ ಆಗಿದ್ದು, ಏಕೋ ವಸಿ ವಸಿ ವಸೇನ ಕಸ್ಯಾಪಿ ಯೋಜಿತೋ ವಿಜಿತಾಖಿಲ. ಒಬ್ಬನೇ ವಸಿ, ಒಬ್ಬನೇ ಸ್ವತಂತ್ರ, ಇನ್ನೆಲ್ಲ ವಶದಲ್ಲಿರೋರು ವಸಿಗಳಲ್ಲ, ವಶ ಹೊಂದಿರೋನು ವಸಿ. ಸರ್ವಭೂತಾಂತರ ಆತ್ಮ ಎಲ್ಲ ಪ್ರಾಣಿ ಒಳಗಿದ್ದಾನೆ. ಏಕಂ ರೂಪಂ ಬಹುಧಾ ಯಃ ಕರೋತಿ, ಒಬ್ಬನೇ ರೂಪವನ್ನು ಅನೇಕ ರೂಪವನ್ನು ಸ್ವೀಕಾರ ಮಾಡ್ತಾನೆ. ತಮ್ಮ ಆತ್ಮಸ್ಥಂ ಏನು ಪಶ್ಯಂತಿ, ತನ್ನ ಬಿಂಬರೂಪವನ್ನು ಯಾರು ನೋಡ್ತಾರಲ್ಲ ಅವರು ಮುಕ್ತರಾಗ್ತಾರೆ. ಆತ್ಮಸ್ಥಂ ರೂಪಂ, ಒಡಗಿನ ರೂಪ ನೋಡಬೇಕೇ ಹೊರತು ಹೊರಗಿನ ರೂಪ ನೋಡಿದ್ರೆ ಒಳ್ಳೆಯದೇ, ಆದರೆ ಮುಕ್ತಿ ಗ್ಯಾರಂಟಿ ಅಲ್ಲ. ಮುಕ್ತಿ ಗ್ಯಾರಂಟಿ ಆಗೋದು ಯಾವಾಗ? ಒಡೆಯನ ರೂಪ ನೋಡಿದಾಗ. ತೇಷಾಂ ಸುಖಂ ಶಾಶ್ವತಂ ನೇತಾರೇಷಾಂ, ಅವರಿಗೆ ಶಾಶ್ವತವಾದ ಸುಖ ಆತ್ಮಸ್ಥವಾದ ರೂಪವನ್ನು ನೋಡಬೇಕೇ ಹೊರತು ಹೊರಗಿನ ರೂಪ ಅಲ್ಲ. ನಿತ್ಯೋ ನಿತ್ಯಾನಾಂ ಚೇತನಸ್ತೇತರಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್, ಎಲ್ಲ ಭೇದನೆ. ನಿತ್ಯರಲ್ಲಿ ನಿತ್ಯ ಅಂದಮೇಲೆ ಎಷ್ಟು ನಿತ್ಯ ಇರಬೇಕಾಗ, ಚೇತನಲ್ಲಿ ಚೇತನ ಎಷ್ಟು ಚೇತನ ಇರಬೇಕು, ಎಷ್ಟು ಸುಲಭ ಇದೆ. ಬಹೂನಾಂ ಯೋ ವಿದಧಾತಿ ಕಾಮಾನ್ ತಮ್ಮ ಆತ್ಮಸ್ಥಂ ಏನು ಪಶ್ಯಂತಿ ಧೀರಾಹ ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ. ಆತ್ಮನಿಷ್ಠಂ ಹರಿಂ ಜಾನನ್ ಮುಚ್ಚತೆ ನಾತ್ರ ಸಂಶಯ, ತನ್ನ ಒಡಗಿರೋ ಜೀವನ ನೋಡಬೇಕು ದೇವರನ್ನ. ಜೀವೈಕ್ಯೇನತು ತಮ್ ಜಾನನ್ ತಮ ಸಂಧೇಯತೆ ಧ್ರುವಂ. ಅಲ್ಲಿ ಸ್ವಾರಸ್ಯ ನೋಡಿ, ಆತ್ಮಸ್ಥಂ ಅಂತ ಹೇಳಿದ್ರಿಂದ ಎರಡರ್ಥ, ದೇಹಸ್ಥಂ ಸ್ವರೂಪಸ್ಥಂ. ದೇಹದೊಳಗಿನ ದೇವರನ್ನು ನೋಡಬೇಕು, ಜೀವನೊಳಗಿನ ದೇವರನ್ನು ನೋಡಬೇಕು. ಒಳಗಿನ ದೇವರನ್ನು ನೋಡಬೇಕು ಅಂದರೆ ಜೀವನಿಗೂ ದೇವರಿಗೆ ಏನು ಸಂಬಂಧ ಬಂತು? ಭೇದ ಬಂತು. ಜೀವನ ಒಳಗೆ ಪರಮಾತ್ಮ ಇದ್ದಾನಂದರೆ ಪಾತ್ರೆಯೊಳಗೆ ಹಾಲಿದೆ ಅಂದರೆ ಹಾಲಿಗೂ ಪಾತ್ರೆಗೆ ಏನು ಸಂಬಂಧ? ಭೇದ ಸಂಬಂಧ. ಅದನ್ನು ಹೇಳ್ತಾರೆ, ಬಹಿಶ್ಚಾಸು ಪರಮಾತ್ಮ ಇತರಾಂ ಭಿನ್ನ ಪರತಂತ್ರತ್ವ ಜೀವೈಕ್ಯೇನತು ತಮ್ ಜಾನನ್ ತಪಸ್ಸಂಧೇ ಪತೇ ಧ್ರುವಂ ಇತಿ ಚ ತದೇ ತದಿತಿ ಮನ್ಯಂತೆ. ಕೆಲವರು ಇರ್ತಾರೆ, ಎಷ್ಟು ಮೂರ್ಖರಿರ್ತಾರೆ ಅಂದರೆ ಬೆಳಿಗ್ಗೆ ಒಂದು ಚಮಚ, ಸಾಯಂಕಾಲ ಒಂದು ಚಮಚ, ರಾತ್ರಿ ಒಂದು ಚಮಚ, ಟಾನಿಕ್ ತಗೋ ಅಂತ ಹೇಳಿದ್ರಂತ. ಅವನೇನು ಮಾಡ್ದ? ಬಂದ ಡಾಕ್ಟ್ರೇ ಗತಿ ಮುಗಿತಂದು ಬಂದ, ಯಾಕೆ ಚಮಚ ನುಗ್ಗಿಬಿಟ್ಟಿದ್ದಾನು. ಮೊದಲೊಂದು ಚಮ ಹೇಳಿದ್ರಲ್ಲ, ಚಮಚದ ಮೇಲೆ ತಿಂದಾಕ್ಬಿಟ್ಟ, ಚಮಚದ ಒಳಗೆ ತಗೊಂಡಿಲ್ಲ, ಬೆಳಿಗ್ಗೆ ಒಂದು ಚಮಚ ತಿಂದ, ಮಧ್ಯಾಹ್ನ ಚಮಚ, ಸಾಯಂಕಾಲ ಅಂತ ನುಗ್ಗಿಬಿಟ್ಟ, ಒಳಗೆ ಸಿಕ್ಕಾಗ ಅದ್ದಾಡ್ತಿದ್ದಾನೆ. ಈ ರೀತಿ ಅದ್ವೈತದ ಅರ್ಥ ಇಷ್ಟೇ ಮಾಡಿರೋದು, ಗೊತ್ತಾಯ್ತಾ? ಅದ್ವೈತದ ಅರ್ಥ ಅಂದರೆ ಚಮಚ ತಿನ್ನ ಅರ್ಥ. ಅದು ಚಮಚದಷ್ಟು ತಾರೀಖ್ ತಗೊಳ್ಳಿಲ್ಲ, ಚಮಚ ನುಗ್ಗಿಬಿಟ್ಟ. ಇನ್ನೊಬ್ಬನ ಏನು ಮಾಡ್ದ? ವಾರ ಈ ರೀತಿ ಹೊಂಟು ಹೇಳಿದ್ರು, ನಮ್ಮ ಅಷ್ಟು ಚಮಚ ಇಲ್ಲ ಸಾರ್ ಅಂತ ಹೇಳಿದ. ಚಮಚ ಒಂದೊಂದು ಚಮಚ ನುಂಗ್, ಅಷ್ಟು ಚಮಚ ಇಲ್ಲ ನಮ್ಮ ಮನೆಯಲ್ಲಿ, ಹೇಗೆ ತೊಳೆದು ಅಂತ ಕೇಳ್ತಾರೆ. 20 ಸೇರು ಅಕ್ಕಿ ಅಂದರೆ ಒಂದಕ್ಕೆ ಒಂದು 20 ಸೇರು ಇಟ್ಕೊಂಡಿರ್ಬೇಕು ಅಂತಂದು, ಒಂದು ಸೇರಲ್ಲಿ ಅಳೆಗೆ ಬರುತ್ತಾ ಇಲ್ಲೋ ಅದು ಗೊತ್ತಿಲ್ಲ ಅವರಿಗೆಲ್ಲ ಕೂಡ. ಇಂಥ ಅಪಾರ್ಥ ಮಾಡಿದ್ರೆ ಏನಾಗುತ್ತಾಗ? ವೆರಿ ಮೆಕ್ಯಾನಿಕಲ್ ಮೀನಿಂಗ್ ಮಾಡೋದು. ಇದು ಭಾಷಿಕಾರ್ಯ ಅದಕ್ಕೆ ಬೇಕಾದ್ರೆ ಅರ್ಥ ಬೆರೆಯೋದಕ್ಕೆ ನಮಗೆ ಅರ್ಥ ಆಗುತ್ತೆ. ಇನ್ನು ಕೆಟ್ಟದ್ದು ಬೇಕಾದಷ್ಟು ಮಾಡ್ಕೋಬೋದು. ಒಡಗಿನ ರಸ್ತೆ ನಮ್ಮಷ್ಟು ತಪ್ಪು ಮಾಡೋ ಡಾಕ್ಟ್ರೆ ಅದಕ್ಕೆ ಬೇಕು. ಡಾಕ್ಟ್ರ್ ಜಾತಕ್ಕೆ ಹೋಗ್ತೀವಿ ನಾವೀಗ, ನಮಗಿಂತ ಜಾಸ್ತಿ ಗೊತ್ತಿದೆ ಅಂತ ಹೋಗ್ತೇವೆ. ನಮ್ಮದೇ ಬೆಟರ್ ಅಂತ ಹೇಳೋದಾದರೆ ಅವ್ರ ಹತ್ರ ಹೋಗೋ ಕಾರಣ ಇಲ್ಲ. ಈ ಭಾಷೆ ಓದಿದ ಮೇಲೆ ಮೊದಲಿಗಿಂತ ಏನಾಗುತ್ತೆ ನಮ್ಮ ಬುದ್ಧಿ? ಕೆಟ್ಟು ಮೊದಲು ಏನೋ ಇರುತ್ತೆ, ಇನ್ನೂ ಕೆಟ್ಟು ಹೋಗ್ಬಿಡುತ್ತೆ. ಆದ್ದರಿಂದ ಸರಿಯಲ್ಲ. ಆತ್ಮನಿಷ್ಠಂ ಹರಿಂ ಜಾನಂ ತದೇ ತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಮಂ ಸುಖಂ ಕಥಂ ನು ತದ್ವಿಜಾನೀಯಾಂ ಕಿಬು ಭಾತಿ ನ ಭಾತಿ ವಾ. ಕೊನೆಯದಿದು, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಎಷ್ಟು ಉಪಾಸನೆ ಬೇಕಾದ್ದು ಬಂತಲ್ಲ. ದತದ್ಭಾಸೈತೆ ಸೂರ್ಯ ನ ಶಶಾಂಕೋ ನ ಪಾವಕ ಅಂತ ಹೇಳಿಲ್ಲ, ಅದೇ ಅರ್ಥ ಇದೆ. ನ ತತ್ರ ಸೂರ್ಯೋ ಭಾತಿ, ಅಲ್ಲಿ ಸೂರ್ಯ ಪ್ರಕಾಶ ಇಲ್ಲ. ನ ಚಂದ್ರ ತಾರಕಂ, ವಿಷ್ಣು ಲೋಕದಲ್ಲಿ ಏನಿಲ್ಲ, ಚಂದ್ರನ ಬೆಳಕಿಲ್ಲ, ನಕ್ಷತ್ರಗಳ ಬೆಳಕಿಲ್ಲ, ನೇಮಾ ವಿದ್ಯುತ್ ಮಿಂಚುಗಳಿಲ್ಲ, ಮತ್ತು ಅಗ್ನಿ ಬೆಳಕು ಇಲ್ಲ ಅಲ್ಲಿ. ಸ್ವತಃ ಯಾವ ಬೆಳಕು ಇಲ್ಲ. ನಮಗನ್ಸುತ್ತೋ ಕತ್ಲಿದೆ ಅಂತ ಕೇಳಿದರೆ ಕತ್ಲಿದೆ ಅಂತ ಹೇಳಿದ್ರೆ ಅವು ಬೆಳಕಿಲ್ಲ, ಸ್ವತಃ ಪ್ರಕಾಶ ಅದು. ದೇವರು ಬೆಳಗ್ತಾ ಇದ್ದಾನೆ, ಅದರಿಂದ ಹಂಗೆ ಬೇಕಿಲ್ಲ. ಜನ ಏನು ತಿಳ್ಕೊಂಬಿಟ್ಟು ಸೂರ್ಯ ಇಲ್ಲ ಚಂದ್ರ ಇಲ್ಲ ಭಜಿತ ಆಯ್ತು ನಮಗೆ ಇಲ್ಲೇ ವಾಸಿ ಅಂತ ತಿಳ್ಕೊಂಬಿಟ್ರೆ ತಪ್ಪದು. ಸೂರ್ಯನ ಅವಲಂಬಿಸಬೇಕಾಗಿಲ್ಲ, ಚಂದ್ರನ ಅವಲಂಬಿಸಬೇಕಾಗಿಲ್ಲ, ಸ್ವಯಂ ಪ್ರಕಾಶವಾದದ್ದು. ಗೊತ್ತಾಯ್ತಾ? ನಮ್ಮನೆ ಸೀಮೆಎಣ್ಣೆ ಇಲ್ಲ ಅಂತ ಹೇಳಿದ್ರೆ ಕರೆಂಟ್ ಇಲ್ಲ ಅಂತ ಅರ್ಥನ? ಸೀಮೆಣ್ಣೆ ದೀಪ ಇಲ್ಲ ಅಂದ್ರೆ ಏನರ್ಥ? ಬೇರೆ ದೀಪ ಇದೆ ಅಂತ ಅಷ್ಟೇ ಅರ್ಥ ಹೊರತು ಈ ದೀಪ ಇಲ್ಲ, ದೀಪನೇ ಇಲ್ಲ ಅಂತ ಅರ್ಥ ಮಾಡ್ಕೋಬಾರದು. ಆ ರೀತಿ ತಮೇವ ಭಾಂತಂ ಅನುಭಾಂತಿ ಸರ್ವ, ಅವ ಯಾತಕ್ಕಿಲ್ಲ ಅಂದರೆ ಅವನು ಕೊಟ್ಟರೆ ಬೆಳಕು ಬರೋದು. ಅವನಿಗೆ ಯಾರು ಬೆಳಕು ಕೊಡ್ತಾರೆ ಈ ಮಧ್ಯೆ? ದೇವರಿಗೆ ಯಾರು ಬೆಳಕು ಕೊಡಬೇಕಾಗಿಲ್ಲ, ಅದಕ್ಕೆ ಅವರಿಂದ ಎಲ್ಲರೂ ಬೆಳಕು ಪಡೆಯೋರು. ತಮೇವ ಭಾಂತಂ ಅನುಭಾತಿ ಸರ್ವಂ, ಅವನಿಗೆ ಒಳಗಿದ್ದ ದೇವರು ಕೊಡಬೇಕು ಬರಬೇಕು ಅಷ್ಟೇ ಹೊರತು ಬೈರ್ ಬಲ್ಪ್ಗೆ ಸ್ವಂತ ಬೆಳಕು ಶಕ್ತಿ ಇಲ್ಲ. ಕರೆಂಟ್ ಬಂದರೆ ಬೆಳಕು ಕೊಡುತ್ತೆ ಅಷ್ಟೇ. ಶಿಸ್ತ ಪಡೆದ್ರೆ ಹೋಯ್ತು. ಸೂರ್ಯ ಕರೆಂಟ್ ಇದ್ದಾಗ ಯಾವ ಪರಮಾತ್ಮ ರೂಪ ತೆಗೆದುಬಿಟ್ರೆ ಏನಾಗುತ್ತಲ್ಲಿ ಕತ್ತು, ಮಹಾಭಾರತ ಯುದ್ಧಲ್ಲ ಆಯ್ತಲ್ಲ ಹಾಗೆ. ಸಸ್ಯ ಭಾಸಾ ಸರ್ವಮಿದಂ ವಿಭಾತಿ, ಅವನ ಕಾಂತಿಯಿಂದ ಸರ್ವಮಿದಂ, ಸೂರ್ಯ ಚಂದ್ರ ಎಲ್ಲರೂ ಕೂಡ ಪ್ಲಸ್ ಉಳಿದವರು ಕೂಡ ದೇವರ ಅನುಗ್ರಹದಿಂದ ಹೊಡಿತಾರೆ. ಇಷ್ಟೇಳಿ ಊರ್ಧ್ವಮೂಲಂ ಮತಶಾಖ ಊರ್ಧ್ವಮೂಲೋ ಅವಾಕ್ ಶಾಖಃ ಯೇಷೋಶ್ವತ್ಥ ಸನಾತನ ತದೇವಂ ಶುಕ್ರಂ ತದ್ಬ್ರಹ್ಮ ತದೇವ ಅಮೃತ ಅಶ್ನುತೆ ಅಮೃತ ಮುಚ್ಚತೆ ಹೇಳ್ತಾ ಇದೆಲ್ಲ 15ನೇ ಅಧ್ಯಾಯ ಭಗವದ್ಗೀತ ಇದೆ. ಇದಕ್ಕೆ ಅದಕ್ಕೂ ಪೂರ್ತಿ ಸಂಬಂಧ. ಆಚಾರ್ಯ ಭಾಷ್ಯಕ್ಕೆ ಇದ್ರು ಸೇರಿಸ್ಕೋಬೇಕಾಗ, ಗೀತಾ ಭಾಷ್ಯ ಹೌದು, ಗೀತಾ ತಾತ್ಪರ್ಯ ಕಾಟಕ ಭಾಷ್ಯ, ಮೂರು ಸೇರಿ ಅಧ್ಯಾಯ ಓದಬೇಕಾಗ್ತದ. ಅದೆಲ್ಲ ಅಲ್ಲಿ ಬರುತ್ತೆ. ಆದ್ದರಿಂದ ಇಷ್ಟೇ ಊರ್ಧ್ವ ಮೂಲ ಅಂದ್ರೇನು? ಒಗಟದು. ಬುಡ ಮೇಲಿದೆ, ಕೆಳ ರೆಂಬೆಗಳಿದೆ, ಒಗಟಿದು. ಏನು ಹೇಗಿರುತ್ತೆ ಸಾಧ್ಯ ಉಂಟು ಎಲ್ಲರೂ ಅಂತ ಕೇಳಿದ್ರೆ ಹಾಗಲ್ಲ. ಊರ್ಧ್ವ ಅಂದರೆ ನಾರಾಯಣ, ನಾರಾಯಣನ ಮೂಲ, ಅವನಿಂದ ಎಲ್ಲ ಬಂದಿದೆ ಅಂತ ಅರ್ಥ. ಊರ್ಧ್ವ ವಿಷ್ಣು, ಅದಕ್ಕೆ ಆಚಾರ ಅರ್ಥ ಸರ್ವೋಚ್ಚೋ ಭಗವಾನ್ ವಿಷ್ಣು ಮೂಲಂ ಭೂಮಿ ವದಶ್ಯತು. ಒಳ್ಳೆ ಸ್ವಾರಸ್ಯ ಇದೆ. ವಂಶಾವಳಿ ಬರೀತಾರಲ್ಲ, ಹೇಗೆ ಬರೀತಾರೆ ಗೊತ್ತಾ? ಬೇರೆದೇ ಕೆಳಗೆ ಬರ್ಕೊಂಡು ಬರ್ತಾರೆ. ಅದು ಊರ್ಧ್ವ ಮೂಲಂ ಆಗಲಿಲ್ಲ, ಈಗ ಹೀಗಿಂದ ಮೇಲಕ್ಕೆ ಬರಲಿಕ್ಕೆ ಹೋಗೋದಿಲ್ಲ, ಹೀಗಿಂದ ಬೆಳ್ಕೊಂಡು ಬರ್ತಾರೆ. ಮೊದಲು ಯಾರು ಬರೀಬೇಕಾಗತ್ತಾಗ? ದೇವ್ರನ್ನ ಬರೀಬೇಕು. ಅದೇ ಊರ್ಧ್ವ ಮೂಲಂ ಅಂದರೆ ದೇವರು. ಎಲ್ಲರೂ ವಂಶಾವಳಿ ಬರೀತಾರೆ ಮೈನಸ್ ದೇವರು. ದೇವರಿಂದ ವಂಶಾವಳಿಯಾಗಿ ಬರುತ್ತೆ, ದೇವರಿಂದ ಶುರು ಮಾಡ್ತೇವೆ. ಅದೆಲ್ಲ ಎಷ್ಟೇ ನೀವು ಬ್ರಾಂಚಸ್ ತೊಗೊಂಡು ಒಬ್ಬೊಬ್ಬರು ವಂಶಾವಳಿ ದೊಡ್ಡದಾಗಿ ಬಿಡುತ್ತೆ, ಒಬ್ಬೊಬ್ಬರದೇ ದೊಡ್ಡದಾಗಿ ಬಿಡುತ್ತೆ. ಅನಂತ ಜೀವರು ವಂಶಾವಳಿ ಎಷ್ಟಾಗಬೇಕು ಲೆಕ್ಕ ಹಾಕಿ? ಅದಕ್ಕೆಲ್ಲ ಮೂಲ ಯಾರಂದರೆ ಪರಮಾತ್ಮರೆ, ಅಲ್ಲಿಂದ ಶುರುವಾಗಬೇಕು. ಜನ್ಮಾದ್ಯಶ್ಯ ಯತಃ ಅರ್ಥ ಆಗುತ್ತೆ. ತದೇವ ಶುಕ್ರಂ ತದ್ಬ್ರಹ್ಮ ತದೇವ ಅಮೃತಮಶ್ನುತೆ ಭಯಾತ್ ಅಶ್ಯ ಅಗ್ನಿ ತಪತಿ ಭಯಾತ್ ತಪತಿ ಸೂರ್ಯ ಭಯದ ಇಂದ್ರಶ್ಯ. ಇನ್ನೊಂದು ವಾಕ್ಯ ಇದೆ ಹಿಂದೆ, ಯದಿದಂ ಕಿಂಚ ಜಗತ್ಸರ್ವಂ ಪ್ರಾಣ ಏಜತಿ ನಿಸ್ತೃತಂ ಮಹದ್ಭಯಂ ವಜ್ರ ಉದ್ಯತಂ ಯಯೇತದ್ವಿದುರ್ ಅಮೃತಾಸ್ತೇ ಭವಂತಿ. ಇದರಿಂದ ಬಹಳಷ್ಟು ವಿಷಯವಾಕ್ಯಗಳು ಬ್ರಹ್ಮಸೂತ್ರದಲ್ಲಿ ಬಂದಿದೆ. ಇದು ಹಾಗೇನೆ, ವಜ್ರ ಅಂತ ಬಂದಿದೆ, ದೊಡ್ಡ ವಜ್ರ ಇದೆ ಅಂತ ಹೇಳ್ತಾರೆ. ವಜ್ರ ಯಾರು ಅಂತ ಕೇಳಿದರೆ ಕಂಪನಾತ್, ಓಂ ಕಂಪನಾತ್ ಸೂತ್ರ. ವರ್ಜನಾತ್ ವಜ್ರಂ, ದೇವರಿಗೆ ಏನಂತ ಹೆಸರಿದೆ? ವಜ್ರ ಅಂತ ಕರೀತಾರೆ. ಅದಕ್ಕೆ ವರ್ಜನಾತ್, ಏನು ವರ್ಜನಾತ್? ದೋಷ ವರ್ಜನಾತ್ ವಜ್ರಂ, ವಜ್ರ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ. ಭಯಾದಶ್ಚ ಅಗ್ನಿ ತಪತಿ ಭಯಾತ್ ತಪತಿ ಸೂರ್ಯ ಭಯಾದ ಇಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ಇವತ್ತು ಅಗ್ನಿ, ಸೂರ್ಯ, ಇಂದ್ರ, ಯಮ, ವಾಯು ಎಲ್ಲರೂ ವರ್ಕ್ ಮಾಡ್ತಿರೋದು ಯಾರಿಂದ? ದೇವರಿಂದ. ಇಲ್ಲಿ ಸ್ವಾರಸ್ಯ ಏನಿದೆ ಗೊತ್ತಾ? ವಜ್ರ ಇದೆ, ಅದಕ್ಕೆಲ್ಲರೂ ನಡುಗ್ತಿದ್ದಾರೆ ಅಂತ ಹೇಳಿದರು. ವಜ್ರ ಇದೆ ನಡುಗ್ತಿದ್ದಾರೆ ಅಂದಮೇಲೆ ವಜ್ರ ಯಾರ ಕೈಯಲ್ಲಿ ಇರುತ್ತೆ ಸಾಮಾನ್ಯ? ಇಂದ್ರದೇವರ ಕೈಯಲ್ಲಿ. ಅವರು ಸರ್ವೋತ್ತಮರು ಅಂತ ಕೇಳಿದರೆ ಮುಂದಿದೆ ಇಂದ್ರ, ಅವರಿಂದ ಮಾಡ್ತಾರೆ. ಭಯಾದ ಇಂದ್ರಶ್ಚ ಅಂತ ಹೇಳಿದ ಮೇಲೆ ಈ ವಜ್ರ ಯಾರಲ್ಲ, ಆ ಇಂದ್ರ ಅಲ್ಲ. ಯಾರಿಂದ್ರ? ಇದು ಪರಮೈಶ್ವರ್ಯ, ನಾರಾಯಣ ಇಂದ್ರನೇ ಹೊರತು ಬೇರೆ ಇಂದ್ರ ಅಲ್ಲ. ಇಹ ಚೇ ದಶಕ ಬೋದ್ಧುಂ ಪ್ರಾಕ್ಷರೀರಸ್ಯ ವಿಸ್ರಸಃ ತತಃ ಸ್ವರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ. ಪರೇ ಹೇಳ್ತಾರೆ ಇದೆಲ್ಲ ತಿಳ್ಕೋಬೇಕು. ಯಾವಾಗ ತಿಳ್ಕೋಬೇಕು ಗೊತ್ತಾ? ಇಹ ಚೇ ದಶಕತ್ ಬೋದ್ಧುಂ ಪ್ರಾಕ್ ಶರೀರಸ್ಯ ವಿಸ್ರಸಃ, ದೇಹ ಬಿಡದೊಳಗೆ ತಿಳ್ಕೋಬೇಕು. ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ಇದೆಲ್ಲ ಯಾವಾಗ ತಿಳ್ಕೋಬೇಕು ಅಂತ ಕೇಳಿದರೆ ದೇಹ ಹೋಗೋದಕ್ಕಿಂತ ಮುಂಚೆ ಮಾಡಬೇಕು. ನರ ಜನ್ಮ ಬಂದಾಗ, ನಾಲಿಗೆ ಇರುವಾಗ, ಕೃಷ್ಣಾಯನ ಬಾರದೆ ಆಮೇಲೆ ಅಂತ ಹೇಳಬಾರ್ದು. ಎಕ್ಸಾಮಲ್ಲಿ ಯಾವಾಗ ಬರಿಬೇಕು? ಪೇಪರ್ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಮನೆಗೆ ಹೋಗಿ ನಿಧಾನವಾಗಿ ಬರಿತೇನೆ ಅಂದರೆ ಇದು ಭಾರಿ ಗಲಾಟೆ ಆಗುತ್ತೆ. ನಿಧಾನವಾಗಿ ಬರಿತೇನೆ, 9-12 ಭಾರಿ ಟೈಟ್ ಆಗುತ್ತೆ. ಮನೆ ನಿಧಾನ ಬರಿಬೋದು ಅಂತ ಹೇಳಿದ್ರೆ ನಿಧಾನ ಕೂತಿರು, ಏನು ಉಪಯೋಗ ಇಲ್ಲ ಅದರಿಂದ. ಎಷ್ಟು ಅವಸರ ಇದ್ದರೆ ಅಲ್ಲೇ ಬರಿಬೇಕು. ಅದಕ್ಕೆ ಇಹ ಅದೇ ಬರುತ್ತೆ, ಭಗವದ್ಗೀತೆಯಲ್ಲೇ ಬರುತ್ತೆ. ಶಕ್ನೋತ್ ಇಹ ಇವ ಎಸ್ ಸೋಢು ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖೀ ನರಹ. ದೇಹ ಬಿಡದೊಳಗೆ ಅಭ್ಯಾಸ ಮಾಡಬೇಕೇ ಹೊರತು ಆಮೇಲೆ ಮಾಡೋಕ್ಕೆ ಬರೋದಿಲ್ಲ. ತತಃ ಸ್ವರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ. ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾನೆ ಎಂಬುದಕ್ಕೆ ಎರಡು ಅರ್ಥ. ಮೊದಲು ಉನ್ನತ ಲೋಕಕ್ಕೆ ಹೋಗ್ತಾನೆ, ಕೊನೆಗೆ ವೈಕುಂಠಕ್ಕೆ ಹೋಗಿಬಿಡ್ತಾನೆ. ಯಥಾದರ್ಶೇ ತಥಾತ್ಮನೆ ಯಥಾ ಸ್ವಪ್ನೆ ಯಥಾ ಪಿತೃಲೋಕೆ ಯಥಾಪ್ಸು ಪರೀವ ದೃಶ್ಯತೆ ತಥಾ ಗಂಧರ್ವಲೋಕೆ ಛಾಯಾ ತಪಯೋರಿವ ಬ್ರಹ್ಮಲೋಕೆ. ಇಷ್ಟು ಹೇಳಿ ತಾರತಮ್ಯವನ್ನು ಇನ್ನೊಮ್ಮೆ ಹೇಳ್ತಾರೆ. ಇಂದ್ರಿಯೇಭ್ಯ ಪರಂ ಮನೋ ಮನಸ ಸತ್ವಮುತ್ತಮಂ ಸತ್ವಾದಧಿ ಮಹಾನಾತ್ಮ ಮಹತೋ ವ್ಯಕ್ತಮುತ್ತಮಂ. ಪೂರ್ತಿ ಲೋಕ ರಿಪೀಟ್ ಆಗುತ್ತೆ. ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ ಆಚಾರ್ಯ ಹೇಳ್ತಾರೆ. ಯಾತಕ್ಕೆ ಮತ್ತೆ ಬರೀತಾರೆ ಅಂದರೆ, ತಾರತಮ್ಯ ಪರಿಜ್ಞಾನಪೂರ್ವಕಂ ಸರ್ವತೋ ಹರೇಹೇ ಆಧಿಕ್ಯೇ ಸರ್ವವಾಕ್ಯಾನಾಂ ತಾತ್ಪರ್ಯಂ ಮಹದಿಷ್ಯತೆ. ಈ ತಾರತಮ್ಯ ಎಂಬುದು ಸಾಮಾನ್ಯವಾದದ್ದಲ್ಲ ಅಂತ ಹೇಳೋದಕ್ಕೆ ರಿಪೀಟ್ ಮಾಡ್ತಿದ್ದಾರೆ ಅಂತ ಅರ್ಥ. ತಾರತಮ್ಯವನ್ನು ರಿಪೀಟ್ ಯಾತಕ್ಕೆ ಮಾಡಬೇಕು ಅಂದರೆ, ಒಂದ್ಸರಿ ತಡೆದ್ರೆ ಏನಾಗುತ್ತೆ? ಬನ್ನಿ ಅಂದು ಬಿಡ್ತಾರೆ. ಇನ್ನೊಬ್ರು ಬನ್ನಿ ಬನ್ನಿ ಅಂತಾರೆ, ಇವ್ರು ಸಿಟ್ಟು ಬರುತ್ತೆ. ನೀವು ಹೋಗಿ ನಾನು ಬರಲ್ಲ ಅಂತಾನೆ. ನಿಮ್ಗೆ 2 ಸರ್ತಿ ನಾನು ಒಂದೇ ಸರ್ತಿ ಕರೆದ, 2 ಸರ್ತಿ ಕರೆದಾರ ಹೋಗಿ ಅಂತ ಹೇಳ್ತಾರೆ. ಆದರ ದುರುಕ್ತಿ. ತಾರತಮ್ಯದಲ್ಲಿ ಏನಿದೆ ಅಂತ ಕೇಳಿದರೆ ಮಹಾ ತಾತ್ಪರ್ಯ ಇದೆ, ಅದಕ್ಕೆ 2 ಸರ್ತಿ ಹೇಳ್ತಾರೆ. ಏ ಪುರಃ ಇಂದ್ರಿಯೇಭ್ಯ ಪರಮನಃ ಇತ್ಯಾದಿ ದೇವತಾನಾಂ ತಾರತಮ್ಯ ಜ್ಞಾನಪೂರ್ವಕಂ ಭಗವತಃ ಸರ್ವೋತ್ತಮ ಜ್ಞಾನ ಏವ ಸರ್ವವಾಕ್ಯಾನ ಮಹಾತಾತ್ಪರ್ಯಮಿತಿ ಜ್ಞಾಪಯಿತು. ಅದಕ್ಕೆ ಪುನಃ ಮುಕ್ತಿ ಬಂತು. ಜಗನ್ನಾಥದಾಸರ ಹರಿಕತಾಂಶ ಎಷ್ಟರ ತಾರತಮ್ಯ ಬರೀತಾರೆ ಗೊತ್ತಾ? ಅಣು ತಾರತಮ್ಯ, ಬೃಹತ್ ತಾರತಮ್ಯ, ಆರೋಹಣ ತಾರತಮ್ಯ, ಅವರೋಹಣ ತಾರತಮ್ಯ, ಅಂಶಾವತಾರ ತಾರತಮ್ಯ, ಎಷ್ಟು ಹೇಳ್ತಾರೆ ಲೆಕ್ಕನೇ ಇಲ್ಲಿ. ಅದಕ್ಕೆ ಈ ದೃಷ್ಟಿ, ಅದಕ್ಕೆ ರಿಪೀಟ್ ಮಾಡಿದಷ್ಟು ಏನಾಗ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಆ ತಾರತಮ್ಯ ಎಂಬುದು ಸುಮ್ಮನೆ ಹೇಳಿದ್ದಲ್ಲ, 100ಕ್ಕೆ 100ರಷ್ಟು ನಮಗೆ ಉಪಾಸನೆಗೆ ಬೇಕಾದದ್ದು ಅಂತ ಅರ್ಥ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚಿದೇನಂ ಕೃತಾ ಮನೀಷಿ ಮನಸಾಭಿಕೃಪ್ತೋ ಯಯೇನಂ ವಿದುಹು ಅಮೃತಾಸ್ತೇ ಭವಂತಿ. ಯಾರು ತಿಳಿತಾರಲ್ಲ ತಾರತಮ್ಯಾದಿ ಜ್ಞಾನವನ್ನು, ಅವರು ಮುಕ್ತರೇ ಆಗ್ತಾರೆ ಅಂತ ಹೇಳ್ತಾರೆ. ಏವ ವಾಚಾ ಮನಸಾ ಪ್ರಾಪ್ತು ಶಕ್ಯೋ ನ ಚಕ್ಷುಷಾ ಅಸ್ತೀತಿ ಬ್ರುವತೋ ಅನ್ಯತ್ರ ಕಥಂ ತದುಪಲಭ್ಯತೆ. ಇಷ್ಟೆಲ್ಲ ಹೇಳಿ ಕೊನೆ ಮುಕ್ತಾಯ ಮಾಡ್ತಾರೆ. ಶತಂಚೈಕ ಹೃದಯಸ್ಯ ನಾಡ್ಯ ತಾಸಾ ಮೂರ್ಧಾನಂ ಅಭಿನಿಸೃತೈಕ ತಯಾ ಊರ್ಧ್ವಂ ಆಯನ್ ಅಮೃತತ್ವಮೇತಿ ವಿಶ್ವಂಗನ್ಯಾ ಉತ್ಕ್ರಮಣೇ ಭವಂತಿ. ಇದೆಲ್ಲ ಮತ್ತೆ ಬ್ರಹ್ಮಸೂತ್ರದಲ್ಲಿ ಬರುತ್ತೆ. ನಮ್ಮ ಸೇರಿದ ನಾಡಿಗಳು ಎಷ್ಟಿವೆ ಅಂತ ಕೇಳಿದರೆ 101 ನಾಡಿಗಳಿವೆ. 72,000 ಅಂತ ಅಲ್ಲಿ ಹೇಳಿ 101 ಹೇಳ್ತೀರಿ ಅಂತ ಕೇಳಿದರೆ ಪ್ರಧಾನ ಅತಿ ಪ್ರಧಾನ ನಾಡಿಗಳು ಎಷ್ಟು ಅಂದರೆ 101. ಅದರಲ್ಲಿ ಪ್ರಧಾನ ಎಷ್ಟು ಅಂದರೆ 5. ಅದರಲ್ಲಿ ಪ್ರಧಾನ ಎಷ್ಟು ಅಂದರೆ 3. ಅದರಲ್ಲಿ ಪ್ರಧಾನ ಎಷ್ಟು ಅಂದರೆ 1. ಗೊತ್ತಾಯ್ತಾ? 1 ಸುಷುಮ್ನಾ ನಾಡಿ. ಆ ಕಡೆ ಈ ಕಡೆ ಬಲಭಾಗಕ್ಕಿರೋದೆಲ್ಲ ಯಾವುದು? ಪಿಂಗಲ. ಎಡಭಾಗಲಿರೋದು ಯಾವುದು? ಇಡ. ನೆನಪು ಇಡ, ಎಡ ನೆನ್ಪಿಟ್ಕೊಂಡ್ರೆ ಸರಿ ಹೋಗುತ್ತೆ. ಇಡ ಎಡ ಆದ್ರಿಂದ ಇಡ ಶಬ್ದ ಎಡ ಅಂತ ಅರ್ಥ ಅಲ್ಲ. ಮತ್ತೆ ನೆನ್ಪಿಟ್ಕೊಳ್ಳಕ್ಕೆ ಹೇಳಿದ್ದು ಎಡಭಾಗದಲ್ಲಿರೋದು ಇಡ, ಬಲಭಾಗದಲ್ಲಿ ಪಿಂಗಲ, ಮಧ್ಯದಲ್ಲ ಇರೋ ವಾಮಾಹ ಇಡಾಶ್ಚ ಸಂಪ್ರೋಕ್ತ, ದಕ್ಷಿಣ ಪಿಂಗಲಾ ಸರ್ವೆ, ಮಧ್ಯೆ ಬ್ರಹ್ಮನಾಡಿ ಅಂದರೆ ಒಂದೇ, ಸುಷುಮ್ನಾ ನಾಡಿ ಅಂದರೆ ಒಂದೇ, ಬ್ರಹ್ಮನಾಡಿ ಅಂತ ಕರೀತಾರೆ ಇದು. ಅದಕ್ಕೆ 101 ನಾಡಿಗಳು. ಅದರಲ್ಲಿ ಮಧ್ಯದ ನಾಡಿ ಇದೆಯಲ್ಲ, ತಾಸಾಂ ಮೂರ್ಧಾನಂ ಅಭಿನಿಸೃತೈಕ, ಬ್ರಹ್ಮರಂದ್ರು ಬಂದಿರೋ ಒಂದು ನಾಡಿ ಇದೆ, ಅದ್ರ ಮೂಲಕ ಹೋದರೆ ಮೋಕ್ಷಕ್ಕೆ ಹೋಗ್ತಾ, ನಿಲ್ದ ಹೋದ್ರೆ ಇಲ್ಲ. ಸ್ವಲ್ಪ ಡೈವರ್ಟ್ ಆದರೂ ಕೂಡ ಮೋಕ್ಷಕ್ಕೆ ಹೋಗೋದಿಲ್ಲ. ಒಂದು ಸ್ವಲ್ಪ ಡಿವಿಯೇಷನ್ ಬಂದರೂ ಕೂಡ ಎಲ್ಲ ಹೋಗಿಬಿಡ್ತಾರೆ. ಅಂಗುಷ್ಠ ಮಾತ್ರ ಪುರುಷೋಂತರಾತ್ಮಾ ಸದಾ ಜನಾನ ಹೃದಯ ಸನ್ನಿವಿಷ್ಠ ತಂ ಸ್ವಾಶರೀರಾತ್ ಪ್ರಬೃಹೇತ್ ಮುಂಚಾದಿವ ಇಶೀಕಾಂತ್ ಧೈರ್ಯೇಣ ಇಶೀಕ ತಂ ವಿದ್ಯಾ ಶುಕ್ರಮೃತಂ ತಂ ವಿದ್ಯಾ ಶುಕ್ರಮೃತಂ ಇತಿ. ಹೇಗೆ ಪೊರೆ ಬಿಟ್ಟು ಹೋಗ್ಬೇಕಲ್ಲ ಮುಂದೆ, ಆ ರೀತಿ ಜೀವ ಬಿಟ್ಟು ಹೋಗ್ಬಿಡ್ತಾನೆ. ದೇಹಾಂಗಿಷ್ಟಮಿತೋ ದೇಹೇ ಜೀವಾಂಗುಷ್ಟಮಿತೋ ಹೃದಿ ಜೀವಸ್ಯ ಸತ್ತು ವಿಜ್ಞೇಯೋ ಜೀವಾದ್ ಭೇದೇನ ಮುಕ್ತಯೇ. ಒಟ್ಟಿನ ಮೇಲೆ ಜೀವನಿಂದ ಭಿನ್ನ ಅಂತ ತಿಳ್ಕೊಂಡೆ. ದೇಹದ ಅಂಗುಷ್ಟ ಎಷ್ಟಿರ್ತದೋ, ದೇಹದ ಅಂಗುಷ್ಟ ಜೀವಾಂಗುಷ್ಟ ಅದರೊಳಗೆ ಅಂಗುಷ್ಟ ಪ್ರಮಾಣದಲ್ಲಿ ದೇವರು ಆ ರೀತಿ ಇರ್ತಾನೆ. ಯಾರಿಗೆ ಫಸ್ಟು? ನಮ್ಮ ದೇಹದಲ್ಲಿ ಜೀವ, ಜೀವನೊಳಗೆ ಜೀವನ ಅಂಗುಷ್ಟದ ಸ್ವರೂಪ ಒಳ ಪರಮಾತ್ಮ ಆ ರೀತಿ ಇದ್ದಾನೆ ಅಂತಿಂತ ಉಪಾಸನೆಗೆ ಹೇಳಿದ ಮಾತಿದ್ರು. ಉಪಾಸನೆಗೋಸ್ಕರ ಅಲ್ಲಿ ಬೇರೆ, ಅಲ್ಲಿ ಹೇಳಿದ ಉಪಾಸನೆ ಹೇಳೋದು ಬೇರೆ, ಆಕ್ಚುಯಲ್ ಫ್ಯಾಕ್ಟ್ ಬೇರೆ. ಜೀವ ಅಂಗುಷ್ಟದಲ್ಲಿ ಇಲ್ಲೇ ಅದ. ಫಸ್ಟ್ ಆಫ್ ಆಲ್ ಜೀವ ಎಷ್ಟಿದ್ದಾರೆ? ಮೈನ್ಯೂಟ್ ಎಷ್ಟಿರೋದು? ಇದು ಉಪಾಸನೆ ಮಾಡ್ಬೇಕಾದ್ರೆ ಸೈಜ್ ಇಲ್ಲದವ್ರು ಉಪಾಸನೆ ಮಾಡಕ್ ಬರೋದಿಲ್ಲ ನಮಗೆ. ಅದಕ್ಕೆ ಏನಂತ ಮಾಡಬೇಕು? ಈ ರೀತಿ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಸೈಜ್ ಈ ರೀತಿ ಪ್ರಪೋರ್ಷನ್ ಇದೆ, ಪ್ರಪೋರ್ಷನ್ ಅಷ್ಟೇ. ದೇಹದ ಪ್ರಪೋರ್ಷನ್ಗೆ ಅಂಗುಷ್ಟದಷ್ಟು ಜೀವ ಇದ್ದಾನೆ. ಜೀವನ ಅಂಗುಷ್ಟ ಇದೆ, ಅದ್ರ ಪ್ರಪೋರ್ಷನ್ ಪರಮಾತ್ಮ ಒಡಗಿದ್ದ ಅರ್ಥ. ಆ ರೀತಿ ಉಪಾಸನೆ ಮಾಡಿ ಅಂತ ಹೇಳಿದ್ರೆ ಹೊರತು ಆ ರೀತಿ ಪರಮಾತ್ಮ ಇನ್ನೂ ಸೂಕ್ಷ್ಮ. ಜೀವನು ಸೂಕ್ಷ್ಮ, ಪರಮಾತ್ಮನು ಸೂಕ್ಷ್ಮ, ಆದ್ದರಿಂದ ಉಪಾಸನೆ ಸಿಲುಕೋದಿಲ್ಲ ಭಾರಿ ಸೂಕ್ಷ್ಮ. ಆದರೆ ಆ ರೀತಿ ಮಾಡ್ತಾರೆ. ಯಾರು ಮತ್ತೆ ಹೇಳಿದ್ದಲ್ಲ, ಎಲ್ಲ ಅಂಗುಷ್ಟ ಕಡಿಮೆ ಮಾಡ್ತಾ ಹೋಗ್ಬೇಕು. ಅಂಗುಷ್ಟದಲ್ಲಿ ಒಳಗಿರೋಲ್ಲ ಅಂಗುಷ್ಟ ಅಂಗುಷ್ಟ ಮಾಡ್ತಾ ಹೋದರೆ ಚಿಂತನೆ ಮಾಡಕ್ಕೆ ಬರುತ್ತೆ ಅಷ್ಟೆ. ಮೂರು ಯಾತಕ್ಕೆ ಹೇಳಿದ್ರೆ ಪ್ರಧಾನ ಅಂತ ಹೇಳೋದಕ್ಕೋಸ್ಕರ. ದೇಹದೊಳಗೆ ಜೀವ, ಜೀವದೊಳಗೆ ದೇವರು ಪ್ರಧಾನಕ್ಕೆ ಅಂತ ಹೇಳಿದರು. ಉಳಿದವರೆಲ್ಲ ಏನು ಮಾಡ್ತಾ ಹೋಗಬೇಕು? ಕಡಿಮೆ ಮಾಡ್ತಾ 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 ಹೋಗಿಬಿಟ್ರೆ ಅವಾಗ ಅದು ಧ್ಯಾನದ ಪ್ರಕ್ರಿಯೆ ಅರ್ಥ ಆಗುತ್ತೆ. ನಮಗೊತ್ತು, ಮೇಲಿರೋ ಪದಾರ್ಥಕ್ಕಿಂತ ಒಳಗಿರೋ ಪದಾರ್ಥ ಏನಾಗಿರುತ್ತೆ? ಸೈಜಲ್ಲಿ ಚಿಕ್ಕದಾಗಿರುತ್ತೆ, ವ್ಯಾಲ್ಯೂನಲ್ಲ. ಮತ್ತೆ ವ್ಯಾಲ್ಯೂನಲ್ಲಿ ಏನಾಗಿರ್ಬೋದು? ಒಳಗೂ ಭಾರಿ ಜಾಸ್ತಿ, ಬಂಗಾರದ ರುಂಗ್ ಇರುಂಗಿಟ್ಟಾರೆ ಇಷ್ಟೊಳಗೆ. ಪೇಪರ್ ವ್ಯಾಲ್ಯೂ ಇಷ್ಟೇ, ಒಳಗೂ ಭಾರಿ ವ್ಯಾಲ್ಯೂ ಇದೆ. ಆದರೆ ಒಳಗಿದ್ದ ಮಾತ್ರಕ್ಕೆ ಕಡಿಮೆ ವ್ಯಾಲ್ಯೂ ಕಡಿಮೆ ಆಗಬೇಕಾಗಿಲ್ಲ, ಸೈಜ್ ಕಡಿಮೆ ಆಗುತ್ತೆ, ವ್ಯಾಲ್ಯೂ ಕಡಿಮೆ ಆಗಬೇಕಾಗಿಲ್ಲ. ಅದನ್ನು ಹೇಳುತ್ತೆ. ಇಲ್ಲದ ಏನಾಗುತ್ತೆ? ನಮ್ಮೊಳಗೆ ಪರಮಾತ್ಮ ಎಷ್ಟು ಚಿಕ್ಕದಾಗಿ ಕೂತಿದ್ದಾನೆ ಪಾಪ, ಸೊ ನಾವೇ ಭಾರಿ ದೊಡ್ಡವರು. ಆ ರೀತಿ ಅರ್ಥ ಅಲ್ಲ ಅದಕ್ಕೆ. ಆ ಕಾರಣಕ್ಕೆ ಹೌದು, ಚಿಂತನೆಗೋಸ್ಕರ ಅಷ್ಟೆ. ಸಂಸಾರಿ ಶರೀರೇಣ ಅಭೇದೋ ವಾದಿನ ಕೇನಾಪಿ ನಾಂಗೀಕೃತ ನಚ ಲೋಕಸಿದ್ಧ ಜನಾನಾಮಿತಿ ಭೇದಾತ್ ನ ಜೀವೋ ಅಂಗುಷ್ಠ ಮಾತ್ರ ಅಥೋ ವಿಷ್ಣೋ ಜೀವಾಭೇದ ಮುಕ್ತ ಅಥೋ ಸರ್ವೋತ್ತಮೋ ವಿಷ್ಣು ರೀತಿ ಸಿದ್ಧಂ. ಏನ್ ಮಾಡ್ತಾರೆ? ಸಂಸಾರಿ ಜೀವನಿಗೂ ಮತ್ತು ಅರೆ ಸಂಸಾರಿ ಶರೀರೇಣ ಅಭೇದ ವಾದಿನ ಕೇನಾಪಿ, ಸಂಸಾರಿ ಶರೀರೇಣ ಅಭೇದ ವಾದಿನ ಕೇನಾಪಿ ನಾಂಗೀಕೃತ, ಯಾವ ಒಬ್ಬ ವಾದಿಯೂ ಕೂಡ ಸಂಸಾರಿಯಾದ ಜೀವನ ದೇಹದೊಂದಿಗೆ ಅಭೇದವನ್ನು ಹೇಳಿಲ್ಲ. ನಚ ಲೋಕಸಿದ್ಧ, ಲೋಕದಲ್ಲಿ ಯಾರದನ್ನು ಒಪ್ಪಿಲ್ಲ. ಜನಾನಾಮಿತಿ ಭೇದಾತ್, ಜನಾನಾಮತ ಪದ ಉಪಯೋಗದಲ್ಲಿ ಅರ್ಥ ಆಗುತ್ತೆ ನಮಗೆ ಬಹುವಚನದೊಳಗೆ. ಭೇದಾತ್ ನಚ ಜೀವೋ ಅಂಗುಷ್ಠ ಮಾತ್ರ, ಜೀವ ಅಂಗುಷ್ಠ ಮಾತ್ರನೂ ಇಲ್ಲ. ಅಥವಾ ವಿಷ್ಣೋ ಜೀವಾದ್ ಭೇದ ಮುಕ್ತ. ಇದೆಲ್ಲ ಹೇಳಿದ ಮೇಲೆ ದೇಹದ ಸೈಜು, ಅಂಗುಷ್ಟ, ಆಮೇಲೆ ಜೀವ, ಅದರಂಗುಷ್ಟ ಅಂತ ಹೇಳಿದ ಮೇಲೆ ಇವೆಲ್ಲ ಯಾವುದಕ್ಕೆ ತಾತ್ಪರ್ಯ? ಭೇದಕ್ಕೆ ತಾತ್ಪರ್ಯ, ಅಭೇದಕ್ಕಲ್ಲ. ದೇರ್ಫೋರ್ ಅತಃ ಸರ್ವೋತ್ತಮೋ ವಿಷ್ಣು ರೀತಿ ಸಿದ್ಧಂ. ವಿಷ್ಣುವೇ ಸರ್ವೋತ್ತಮ ಅಂತ ಸಿದ್ಧವಾಯಿತು. ನಮೋ ಭಗವತೆ ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ ಯಶ್ಯಾಹಂ ಆಪ್ತ ಆಪ್ತೇಭ್ಯೋ ಯೋ ಮೇ ಆಪ್ತತಮಸ್ಸದಾ. ನಮೋ ಭಗವತೆ ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ, ಆ ಪರಮಾತ್ಮನಾದ ವಿಷ್ಣುವಿಗೆ ನಮೋ ನಮಃ. ಯಶ್ಯ ಅಹಂ ಆಪ್ತಃ ಆಪ್ತೇಭ್ಯ, ನಾನು ಪರಮಾತ್ಮ ಅತ್ಯಂತ ಆಪ್ತ ಅದಕ್ಕೆ ಅವನು ಕಳಿಸಿಕೊಟ್ಟಿತು. ಯೋಮಿ ಆಪ್ತ ತಪಸ್ತದ, ನನಗೆ ಪರಮಾತ್ಮ ಅತ್ಯಂತ ಪ್ರಿಯ, ನಾನು ಪರಮಾತ್ಮನ ಅತ್ಯಂತ ಪ್ರಿಯ, ನನಗೆ ಪರಮಾತ್ಮ ಪರಮಾತ್ಮನಿಗೆ ನಾನು ಅಂತ ಹೇಳ್ತಾ ತಾವು ಸಾಕ್ಷಾತ್ ವಾಯುದೇವರು ಅಂತ ಹೇಳ್ತಾರೆ. ಯಾತಕ್ಕೆ ತಮ್ಮ ಸ್ವರೂಪ ಹೇಳ್ಕೊತಾರೆ ಅಂದರೆ ಮೊನ್ನೆ ಹೇಳಿದ ಟೀಕಾರ ಹೇಳಿಬಿಟ್ಟಿದ್ದಾರೆ. ಆಚಾರ್ಯರ ಸ್ವರೂಪ ಉಪಾಸರಿಗೆ ಬೇಕು ನಮಗೆ. ಭಾರತೀಯನೋಡ ಮುಖ್ಯ ಪ್ರಾಣಾಂತರ್ಗತ ಆರಾಧನೆ ಮಾಡಬೇಕು ನಾವೀಗ. ಅದಕ್ಕೆ ತಮ್ಮ ಸ್ವರೂಪ ಆಚಾರ್ಯ ಹೇಳ್ಕೊಂಡಿದ್ದಾರೆ, ಹೊರತು ಉಳಿದವರು ಯಾರು ಹೇಳ್ಕೊಳ್ಳೋಗಿಲ್ಲ. ಅದು ನಿಷಿದ್ಧ. ದೇವ್ರು ಹೇಳ್ಕೊತಾರೆ, ಅಹಂ ಸರ್ವಸ್ಯ ಪ್ರಭವ, ದೇವರಿಗೆ ಯಾರು ಹೇಳ್ಕೊ, ಮೋಕ್ಷ ಕೊಡೋನವನು ಅದಕ್ಕೆ ಆಸೆ ಹೇಳ್ಕೊತಾನೆ. ಮೋಕ್ಷ ಕೊಡಿಸೋರು ಇವ್ರು ಅವ್ರಿಗೆ ಹೇಳ್ಕೊತಾರೆ. ಆದ್ದರಿಂದ ಉಳಿದವರು ಹೇಳ್ಕೊ, ಇವ್ರು ತೋರಿಸ್ಬಿಟ್ರೆ ಸಾಕು, ತಮ್ಮ ನಿಮಿಷ ಹೇಳ್ಕೋಬೇಕಾಗಿಲ್ಲ. ಕೆಲಸ ತಿಳಿದು ಯಾರು ಅಂದ್ರೆ ನಾನು ತೋಣೆ ಏನು ಮಾಡ್ತೀರಿ ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ನಾನು ತೊಗೊಂಡು ನನ್ನ ವಿಷಯದ ಬೇಕಲ್ಲ ನೀವು ಅಲ್ಲಿ ಹೋಗಿ ಅಂತ ಯಾರು ಇಂಪಾರ್ಟೆಂಟ್ ಪರ್ಸನ್ ತೋರಿಸ್ಬಿಡ್ತಾರೆ. ಆ ರೀತಿ ಮಾಡ್ತಾರೆ. ಇಲ್ಲಿಗೆ ಮುಕ್ತಾಯ ಆಯ್ತು. ಇದು ಕಾಠಕೋಪನಿಷತ್ತು ನೆನ್ಪಿಟ್ಕೊಂಡಿರಬೇಕು. ಇಲ್ಲಿ ಮೂರು ದಿವಸ ಎಷ್ಟು ದಿವಸ ಕಾದ ಆಯ್ತಾ? ಮೂರು ದಿವಸ. ವರ ಎಷ್ಟು ಕೊಟ್ರು? ಮೂರು ಕೊಟ್ರು. ಇದು ಪ್ರತಿಪಾದ್ಯ ದೇವತೆ ಯಾರು? ವಾಮನ. ಮೂರಕ್ಷರ ಉಪನಿಷತ್ತದ ಕಾಟಕ ಎಲ್ಲ ಮೂರು ಮೂರೇ, ಕಾಟಕ ವಾಮನ, ಮೂರು ದಿವಸ ಮೂರು ವರ. ಆದ್ದರಿಂದ ಇಷ್ಟ ನೆನಪಿದ್ಬಿಟ್ರೆ ಎಷ್ಟು ಕಾಡು ಸಂಬರಿ ನೆನಪಿರುತ್ತೆ, ಕಾಟಗಳು ಸಂಬರಿ ನೆನಪಿರುತ್ತೆ. ಮತ್ತೆ ಬದ್ಧ ಇರೋ ಪರಮಾತ್ಮ ರೂಪ ಯಾವುದು? ವಾಮನ ರೂಪ. ಪ್ರಾಣ ಅಪಾರಾದಿ ವಾಯುದೇವರಿಂದ ಜಗತ್ತು ಸ್ವಂತವಾಗಿ ಬದುಕಿಲ್ಲ, ಒಡಗಿರೋ ವಾಮನರು ಪರಮಾತ್ಮನಿಂದ ಬದುಕಿದೆ ಅಂತ ಹೇಳೋದು ಉಪನಿಷತ್ತಿನ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ ಆಯಿತು. ಅಷ್ಟು ತಿಳ್ಕೊಂಡ್ರೆ ಆಯ್ತು. ಆಮೇಲೆ ಷಟ್ ಪ್ರಶ್ನೋಪನಿಷತ್ ಅಲ್ಲಿ ಶಾರ್ಟ್ ಆಗಿರಂತ ಕರೀತಾರೆ, ಇದನ್ನ ಪ್ರಶ್ನೋಪನಿಷತ್ ಅಂತ ಕರೀತಾರೆ. ಷಟ್ ಪ್ರಶ್ನೋಪನಿಷತ್, ಪ್ರಶ್ನೋಪನಿಷತ್. ನಮೋ ಭಗವತೆ ತಸ್ಮೈ ಪ್ರಾಣಾದಿ ಪ್ರಭ ವಿಷ್ಣವೇ ಅವಂದಾನಂದ ಸಾಂದ್ರಾಯ ವಾಸುದೇವಾಯ ವೇಧಸೇ. ನಮೋ ಭಗವತೆ ತಸ್ಮೈ ಪ್ರಾಣಾದಿ ಪ್ರಭ ವಿಷ್ಣವೇ. ಪ್ರಾಣಾದಿಗಳಿಗೆ ಪ್ರಭವಿಷ್ಣುವಾಗಿರ್ತಕ್ಕಂಥ ಸರ್ವಪ್ರಭುವಾಗಿರ್ತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರ. ಅಮಂದ ಆನಂದ ಸಾಂದ್ರಾಯ, ಅಮಂದ ಅಂದರೆ ಪೂರ್ಣ, ಪೂರ್ಣಾನಂದ ತುಂಬಿದವನು ಪರಮಾತ್ಮ. ವಾಸುದೇವಾಯ ವೇಧಸೆ ಈಗ ಹೇಳ್ತಾರೆ ಷಟ್ಪಶ್ಚೋಪನಿಷತ್ತಿಗೆ ಆರಂಭ. ಸುಕೇಶಾಚ ಭಾರದ್ವಾಜ ಶೈಭ್ಯಶ್ಚ ಸತ್ಯಕಾಮ ಸೌರ್ಯಾಯಣೀ ಚ ಗಾರ್ಗ್ಯ ಕೌಶಲ್ಯಶ್ಚ ಅಶ್ವರಾಯನ ಭಾರ್ಗವೋ ವೈದರ್ಭಿ ಕಬಂಧಿ ಕಾತ್ಯಾಯರ ತೇ ಹೈತೇ ಬ್ರಹ್ಮಪರಾಹ ಬ್ರಹ್ಮನಿಷ್ಠಾ ಪರಂ ಬ್ರಹ್ಮ ಅನ್ವೇಷಮಾಣಾಹ. ಇವರೆಲ್ಲ ಏನಾದ್ರೀಗ ಆರು ಜನಗಳಿದ್ದಾರೆ. ಯಾರ್ಯಾರು? ಸುಕೇಶ ಭಾರದ್ವಾಜರು, ಶೈಭ್ಯ ಸತ್ಯಕಾಮ, ಸೌರ್ಯಾಯಣಿ ಗಾರ್ಗ್ಯ, ಕೌಶಲ್ಯ ಅಶ್ವಲಾಯನ, ಭಾರ್ಗವ ವೈದರ್ಭಿ, ಕಬಂಧಿ ಕಾತ್ಯಾಯನ. ಆರು ಜನ ಇದ್ದಾರೆ. ಒಂದೇ ಹೆಸರು ಮತ್ತೆ ಸುಕೇಶ ಪ್ಲಸ್ ಭಾರದ್ವಾಜ ಮಾಡ್ಕೋಬಾರದು. ಭಾರದ್ವಾಜ ಗೋತ್ರದವರು ಯಾರು? ಸುಕೇಶ. ಆ ರೀತಿ ಅರ್ಥ. ಇವತ್ತು ನಾವು ಹೆಸರು ಹೇಳಿ ಅವರ ವಂಶ ಗೋತ್ರ ಹೇಳ್ತಾರೆ. ಹೆಸರು ಗೋತ್ರ ಕಂಬೈನ್ ಮಾಡಿದಾಗ ವೀರಾಧಿಕಾರಿಗಳು ಅಂತ ಗೊತ್ತಾಗುತ್ತೆ. ದ್ವಿಜರಿಗೆ ಮಾತ್ರ ಅದು ವಿಶೇಷ. ಸೇಬ್ಯಶ್ಚ ಸತ್ಯಕಾಮ, ಸೇಬ್ಯನಾದ ಸತ್ಯಕಾಮ, ಸೌರ್ಯಾಯಣಿ ಗಾರ್ಗ್ಯ, ಕೌಶಲ್ಯ ಅಂತ ಅಶ್ವಲಾಯನ, ಭಾರ್ಗವ ವೈದರ್ಭಿ, ಕಬಂಧಿ ಕಾತ್ಯಾಯನ. ಇಷ್ಟು ಜನ. ಈ ಕಬಂಧ ಬೇರೆ, ರಾಮಾಯಣದ ಕಬಂಧ. ಕಬಂಧಿ ದೇಹ ಐತೆ ಬ್ರಹ್ಮಪರಾಹ ಬ್ರಹ್ಮನಿಷ್ಠಾಹ ಪರಂಬ್ರಹ್ಮ ಅನ್ವೇಷಮಾಣಾಹ. ಅವರೆಲ್ಲ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೊರಟರು. ಅವರೆಲ್ಲ ಭಾರಿ ಬ್ರಹ್ಮನಿಷ್ಠರಾಗಿದ್ದವರೇ. ಏಷ ವೈ ತತ್ ಸರ್ವಂ ವಚ್ಚತೀತಿ ದೇಹ ಸವಿತ್ಪಾಣಯೋ ಭಗವಂತಂ ಪಿಪ್ಪಲಾದ ಉಪಸನ್ನಾಹ. ಅವರೆಲ್ಲ ಯಾರತ್ರ ಹೋದ್ರು? ಪಿಪ್ಪಲಾದ ಮುನಿಗಳ ಹತ್ರ ಹೋದರು. ಆರು ಜನಗಳು ಕೂಡ ಬ್ರಹ್ಮ ವಿದ್ಯಾಭ್ಯಾಸ ಮಾಡಬೇಕು ಅಂಥೇಳಿ ಪಿಪ್ಪಲಾದರ ಹತ್ರ ಹೋದರು. ಸಮಿತ್ಪಾಣಯ ಗುರುಗಳ ಹತ್ರ ಹೋಗ್ಬೇಕು. ಏನು ಹೋಗ್ಬೇಕಂತೆ? ಸಮಿತ್ ತಗೊಂಡು ಹೋಗ್ಬೇಕಂತೆ. ಸಮಿತ್ ತಗೊಳ್ಳೋ ಉದ್ದೇಶ ಏನಂತ ಕೇಳಿದರೆ, ಇವರು ಬ್ರಹ್ಮಚಾರಿಗಳು, ಗುರುಗಳ ಯಜ್ಞೆಯಾಗಲಿ ಅನುಕೂಲವಾಗಲಿ ಅಂತ ಕಾಣಿಕೆ ಕೊಡ್ಲಕ್ಕೆ ಹೋಗಬೇಕು. ಅದು ಒಂದು ಅರ್ಥ. ಸಂಯುತ್ ಪಾಣಿ ಕೈ ಮುಕ್ಕೊಂಡು ಹೋಗ್ಬೋದು, ಇನ್ನೊಂದು ಅರ್ಥ ಕೈ ಜೋಡಿಸ್ಕೊಂಡು ಹೋಗಬೇಕು. ವಿಜ್ಞಾನಾರ್ಥಂ ಗುರುಮೇ ವಾಭಿಗಚ್ಚೆ, ಆ ಅರ್ಥ. ಭಾಷ್ಯದೀಪಿಕಾದ್ರೆ ಅದರಲ್ಲಿ ಬರೀತಾರೆ. ಜಗನ್ನಾಥ ತೀರ್ಥರು ಬರೀಬೇಕಾದ್ರೆ ಸಮಿತ್ ಪಾಣಿಗೆ ಅನೇಕ ಅರ್ಥಗಳನ್ನು ಬರೀತಾರೆ. ಅದೊಂದು ಅರ್ಥ. ನಿಮ್ಮಲ್ಲಿ ಯಾರೇ ವ್ಯಾಖ್ಯಾನ ಬರೋ ಒಂದು ಹೊಸ ವಿಷಯ ಇರುತ್ತೆ ಅದರೊಳಗೆ. ಸುಮ್ಮನೆ ಮೆಕ್ಯಾನಿಕಲಿ ಬರೆಯೋದಿಲ್ಲ, ಬರೆದಿದ್ದೇ ಬರೆಯೋದಿಲ್ಲ. ಭೂಯೇವ ತಪಸ ಸತಾನ್ ತಾನ್ಹಾಸ ಋಷಿರುವಾಚ. ಆ ಋಷಿ ಏನ್ ಮಾಡಿದ್ರು ಬಂದವರಿಗೆ? ಭೂಯೇವ ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸ್ಯಥಾ. ನೀವು ಬಂದಿದ್ದೀರಲ್ಲ, ಒಂದು ವರ್ಷ ಇಲ್ಲೇ ಇರಿ, ಸರಿಯಾಗಿ ನಿಷ್ಠೆಯಿಂದ ಬದುಕಿರಿ, ಸರಿಯಾಗಿ ಸೇವೆ ಮಾಡಿಕೊಂಡಿರಿ ಅಂತ ಹೇಳಿಬಿಡ್ತಾರೆ. ಯಥಾಕಾಮಂ ಪ್ರಶ್ನಾನ್ ಪೃಚ್ಛದ್, ಆಮೇಲೆ ಪ್ರಶ್ನೆ ಕೇಳಿ, ಒಂದು ವರ್ಷ ಪ್ರಶ್ನೆ ಕೇಳಬಾರ್ದಂತೆ. ಆ ರೀತಿ ಪದ ಪ್ರಯೋಗ ಶುರು ಮಾಡಿ ಯಾರ್ಯಾರು ಬರೋದಿಲ್ಲ, ಹೌದಲ್ಲ? ಒಂದು ವರ್ಷ ಕಾಯಿರಿ, ಆಮೇಲೆ ಮುಂದಿನ ಪ್ರಶ್ನೆ ಅಂತ ಹೇಳ್ತಾರೆ. ಇಲ್ಲಿ ಸೇವೆ ಮಾಡಿಕೊಂಡಿರ್ಬೇಕು ಒಂದು ವರ್ಷ ನೀವೀಗ. ಭೂಯೇವ ತಪಸ ಬ್ರಹ್ಮಚರ್ಯ ಶ್ರದ್ಧೆಯ ಸಂವತ್ಸ್ಯತ ಯಥಾಕಾಮಂ ಪ್ರಶ್ನಾನ್ ಪೃಚ್ಛತ. ಆಮೇಲೆ ಏನು ಮಾಡ್ತೇನೆ ಗೊತ್ತಾ? ನಾನು ಒಂದು ವರ್ಷ ಇರಿ, ಸೇವೆ ಮಾಡಿ, ಪ್ರಶ್ನೆ ಕೇಳಿ. ಗೊತ್ತಿದ್ರೆ ಹೇಳ್ತೇನೆ, ಅದು ಗ್ಯಾರಂಟಿ ಇಲ್ಲ. ಮತ್ತೆ ಗೊತ್ತಿದ್ರೆ ಹೇಳ್ತೇವೆ ಅಷ್ಟೇ. ಇದು ಶಾಸ್ತ್ರ ಎಷ್ಟು ಹುಷಾರಾಗಿರ್ಬೇಕು ಹೇಳ್ತಾರೆ. ಹೇಳೋರಿಗೆ ಒಂದು ಎಚ್ಚರಿಕೆ ಇರಬೇಕು. ನನಗೆ ಗೊತ್ತಿದ್ದ ಗ್ಯಾರಂಟಿ ಏನು ಕೊಡೋದಿಲ್ಲ, ನಾನು ಸಾಧ್ಯ ಆದ್ರೆ ಹೇಳ್ತೇನೆ ಅಷ್ಟೇ. ಇವರು ತಮ್ಮ ನಿಮ್ಮ ವಿನಯವನ್ನು, ಅಹಂಕಾರ ಅಲ್ಲ ಅದು, ಕೇರ್ಲೆಸ್ನೆಸ್ ಅಲ್ಲ, ಇಂಡಿಫರೆನ್ಸ್ ಅಲ್ಲ, ವಿನಯ ಅದು. ಅದು ಪ್ರಶ್ನಾನ್ ಪೃಚ್ಛತ ಯಥಾಕಾಮಂ ಪ್ರಶ್ನಾನ್ ಪೃಚ್ಛತ ಯದಿ ವಿಜ್ಞಾಸ್ಯಾಮಃ ಸರ್ವಂ ಓ ವಕ್ಷ್ಯಾಮಹ ಆಮೇಲೆ ಖಂಡಿತ ಹೇಳ್ತೇನೆ ಗೊತ್ತಿದ್ರೆ. ಅಥ ಕಬಂಧಿ ಕಾತ್ಯಾಯನ ಉಪೇತ್ಯ ಪ್ರಚ್ಛಾ ಭಗವನ್ ಕುತೋಹವ ಇಮಾ ಪ್ರಜಾ ಪ್ರಜಾಯಂತ ಇತಿ. ಇಲ್ಲಿ ಸ್ವಾರಸ್ಯ ಅಂದರೆ ಸುಕೇಶ ಭಾರದ್ವಾಜದ ಶುರು ಮಾಡಿಬಿಟ್ಟು ಕಬಂಧಿ ಕಾತ್ಯಾಯನು ಬಂದರು ಅಂತ ಹೇಳಿದರು. ಹೇಳಬೇಕು ರಿವರ್ಸ್ ಆಡು ಶುರು ಮಾಡ್ತಾರೆ. ಈಗ ಫಸ್ಟ್ ಪ್ರಶ್ನೆ ಕೇಳಿದ್ದಾರೀಗ ಕಬಂಧಿ ಕಾತ್ಯಾಯನ ಉಪೇತ್ಯ ಪ್ರಚ್ಛ. ಇಲ್ಲಿ ಸ್ವಾರಸ್ಯ ಒಂಬತ್ತು ಆರು ಜನ ಪ್ರಶ್ನೆ ಕೇಳ್ತಾರೆ, ಒಬ್ಬರು ಉತ್ತರ ಕೊಡ್ತಾರೆ. ಆ ಜಯಂತಿ ಉಪಾಖ್ಯಾನದಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ರೆ ಒಂಬತ್ತು ಜನ ಉತ್ತರ ಕೊಡ್ತಾರೆ. ಪ್ರಶ್ನೆ ಕೇಳೋನೊಬ್ಬ ನಿಮಿರಾಜ, ಉತ್ತರ ಕೊಡೋದು ಒಂಬತ್ತು ಜನ. ಇಲ್ಲಿ ಪ್ರಶ್ನೆ ಕೇಳೋದು ಆರು ಜನ, ಉತ್ತರ ಕೊಡೋದು ಒಬ್ಬರು. ಎರಡು ನೆನಪಿಟ್ಕೊಂಡಿದ್ರೆ ಅದನ್ನು ನೆನಪಿರುತ್ತೆ, ಇದನ್ನು ನೆನಪಿರುತ್ತೆ. ಯದಿ ವಿಜ್ಞಾಸ್ಯಾಮಃ ಸರ್ವಂ ಓ ಪಕ್ಷಾಮಃ ಇತಿ. ಅಥ ಕಬಂಧಿ ಕಾತ್ಯಾಯನ ಉಪೇತ್ಯ ಪ್ರಚ್ಛ ಭಗವನ್ ಕುತೂಹವ ಇಮಾ ಪ್ರಜಾ ಪ್ರಜಾಯಂತೆ. ಸಿಂಪಲ್ ಪ್ರಶ್ನೆ ಇದು. ಈ ಜನ ಎಲ್ಲ ಜನ ಹುಟ್ಟೋದು ಯಾರಿಂದ, ಜೀವಿಗಳ ಹುಟ್ಟು ಯಾರಿಂದ, ಮೊದಲನೇ ಪ್ರಶ್ನೆ. ತಸ್ಮೈ ಸಹೋವಾಚ ಪ್ರಜಾಕಾಮೋಹ ವೈ ಪ್ರಜಾಪತಿ. ಪ್ರಜಾಪತಿ ಏನ್ ಮಾಡಿದ್ರು, ಅದು ಯಾವ ಒಂದು ವರ್ಷ ಮುಗೀತೀಗ, ಒಂದು ವರ್ಷ ಮುಗೀತು. ಪ್ರಶ್ನೆ ಕೇಳುತ್ತಿದ್ದಾರೆ, ಉತ್ತರ ಕೊಡ್ತಿದ್ದಾರೆ. ಸತಪೋ ಅತಪ್ಯತ ಸ ಮಿಥುನಂ ಉತ್ಪಾದಯತೆ. ಇಲ್ಲಿ ಪ್ರಜಾಪತಿ ಅಂದರೆ ನಾರಾಯಣ. ಪ್ರಜಾನಾಂ ಪಾಲನಾದ್ ವಿಷ್ಣು ಪ್ರಜಾಪತಿ ರೀತಿರೀತಃ. ಪ್ರಜಾ ಪಾಲನ ಮಾಡೋದ್ರಿಂದ ಪ್ರಜಾಪತಿ ಅಂತ ಹೆಸರು ಯಾರಿಗಿದೆ, ವಿಷ್ಣುವಿಗಿದೆ. ಪರಮಾತ್ಮ ಸೃಷ್ಟಿ ಮಾಡಿದೆ ಮೊದಲಿಗೆ. ಸ ಮಿಥುನಂ ಉತ್ಪಾದಯತೆ, ಟ್ವಿನ್ಸ್ ಅನ್ನು ಹುಟ್ಟಿಸಿದ್ರು, ಟ್ವಿನ್ಸ್ ಇಬ್ಬರು ಕೂಡ. ರಯಿಂಚ ಪ್ರಾಣಂಚ, ಅವರ್ಯಾರು ರೈ ಮತ್ತು ಪ್ರಾಣ ಇಬ್ಬರನ್ನು ಹುಟ್ಟಿಸಿದ್ರು. ಏತೌ ಮೇ ಬಹುಧಾ ಪ್ರಜಾಕರಿಷ್ಯತ ಇತಿ. ಇವರಿಂದ ಮುಂದೇನಾಗುತ್ತೆ, ಪ್ರಜಾವೃದ್ಧಿ ಆಗುತ್ತೆ ಅಂತ ಸೃಷ್ಟಿ ಮಾಡಿದರು. ಆದಿತ್ಯೋಹ ವೈ ಪ್ರಾಣ ರೈರೇವ ಚಂದ್ರಮಾಹ. ಇಲ್ಲಿ ಪ್ರಾಣ ಅಂದರೆ ಯಾರು, ರೈ ಅಂದರೆ ಯಾರು ಅಂದರೆ ಸೂರ್ಯನೇ ಪ್ರಾಣ, ರೈನೇ ಚಂದ್ರಮಾ, ಚಂದ್ರನೇ ರೈ, ಸೂರ್ಯ ಚಂದ್ರ ಅಂತ ಹೇಳಿದರು. ಆ ಸೂರ್ಯ ಚಂದ್ರ ಅಂದರೆ ಏನು ಅಂತ ಕೇಳಿದರೆ, ಸೂರ್ಯ ವಾಯುದೇವರು, ರೈ ಅಂದರೆ ಭಾರತೀಯ ದೇವಿ ಅಂತ ಮುಂದೆ ಹೇಳಿದರು. ಮೂರು ಒಗಟುಗಳು. ಮೊದಲು ಶುರು ಮಾಡಿದ್ದೇನೋ ಮಿಥುನ ಅಂತ ಹೇಳಿಬಿಟ್ರು, ಆಮೇಲೆ ಏನು ಹೇಳಿದರು, ರೈ ಪ್ರಾಣ ಅಂತ ಹೇಳಿದರು, ಆಮೇಲೆ ಹೇಳಿದ್ರು ಸೂರ್ಯ ಚಂದ್ರ ಅಂತ ಹೇಳಿದರು, ಆಮೇಲೆ ಹೇಳ್ತಾರೆ ವಾಯು ಪ್ರಾಣ ಭಾರತಿ ಮತ್ತು ಪ್ರಾಣದೇವರು. ರಯಿಂಚ ಏತತ್ ಸರ್ವಂ ಯನ್ಮೂರ್ತಂಚ ಅಮೂರ್ತಂಚ ಆದಿತ್ಯೋಹ ವೈ ಪ್ರಾಣೋ ರೈರೇವ ಚಂದ್ರಮಾಹ ರೈರ್ವಾ ಏತತ್ ಸರ್ವಂ ಯನ್ಮೂರ್ತಂ ಅಮೂರ್ತಂಚ ತಸ್ಮಾನ್ ಮೂರ್ತಿರೇವ ರೈಹಿ. ಮೂರ್ತವಾದ ಎಲ್ಲ ಪದಾರ್ಥವು ರೈ, ಸೃಷ್ಟಿ ಮಾಡೋದೆಲ್ಲ ಸೂರ್ಯ. ಪ್ರಜಾನಾಂ ಪಾಲನಾದ್ ವಿಷ್ಣು ಪ್ರಜಾಪತಿ ರೀತಿರಿತಃ ಸವಾಯುಂ ಸೂರ್ಯನಾಮಾನಂ ಚಂದ್ರನಾಂ ನೀಂ ಸರಸ್ವತೀಂ. ಈ ಹೊಸ ಅರ್ಥ ಗೊತ್ತಾಯ್ತು. ನಾವು ಅಕಸ್ಮಾತ್ ಸೂರ್ಯಾಂತರ್ಗತ ನಾರಾಯಣ ಅಂತ ಹೇಳಿಬಿಟ್ರೆ ತಪ್ಪಲ್ಲ. ಈ ಸೂರ್ಯ ಯಾರಾಗ, ವಾಯುದೇವರು. ವಾಯುದೇವರು ಸೂರ್ಯ ಆದ ಸೂರ್ಯಾಂತ ನಾರಾಯಣ ಅಂತ ಹೇಳಿಬಿಡ್ಬೋದು. ಈ ಸೂರ್ಯ ಸೂರ್ಯನಾದಾಗ ಸೂರ್ಯಾಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ ಅಂತ ಹೇಳಿದರು. ಈ ಸೂರ್ಯ ಅಂತ ವಾಯುದೇವರು ಯಾತಕ್ಕೆ ಹೆಸರು ಅಂದರೆ, ಸೂರ್ಯನ ಒಳಗಿರೋದಕ್ಕೆ ಸೂರ್ಯ ಅಂತ ಹೆಸರು ಅವರಿಗೆ. ಸೂರ್ಯನ ಒಳಗಿರೋದಕ್ಕೆ ಸೂರ್ಯ ಅಂತ ಹೆಸರಿದೆ. ಇದು ಅರ್ಥ ಮಾಡಿಕೊಂಡಾಗ ನಮಗೆ ಎಷ್ಟು ಸುಲಭವಾಗಿ ಗಾಯತ್ರಿ ಮಂತ್ರ ಯಾರ ಪರ ಆಗತ್ತಾಗ, ನಾರಾಯಣ ಪರ ಮತ್ತು ಸುಲಭವಾದ ಅರ್ಥ ಆಗತ್ತಾಗ. ಸವಾಯಂ ಸೂರ್ಯನಾಮಾನಂ, ಇದು ನಮ್ಮ ನಿತ್ಯದಲ್ಲಿ ಏನು ಹೇಳುತ್ತೆ ಇನ್ನು ಹೇಳಬೇಕಾದ್ರೆ, ಸೂರ್ಯ ಚಂದ್ರ ಮಸೌಧಾತ ಯಥಾಪೂರ್ವ ಮಕಲ್ಪ ಎತ್ತದ್ದ ಬಂತು. ಯಾವುದಿದು ಎಲ್ಲೋ ಬಂದಾಗ ಯಾವುದಿದು, ಅಘಮರ್ಷಣ ಮಾಡ್ತಕ್ಕಂಥ ಮಂತ್ರ ಇದು ಅಘಮರ್ಷಣ. ಅಲ್ಲಿ ಸೂರ್ಯ ಚಂದ್ರ ಮಸೌಧಾತ ಅಂತ ಹೇಳ್ತಾರೆ. ಈ ಅರ್ಥ ತಿಳ್ಕೊಂಡ ಯಾರಾದ್ರವರು, ಪ್ರಾಣಭಾರತೀಯರಾದ್ರಾಗ. ಸೂರ್ಯಚಂದ್ರ ಸೃಷ್ಟಿ ಮಾಡಿದ್ರು ಅಂತಾಗಲಿಲ್ಲ, ರೈ ಪ್ರಾಣರು ಭಾರತೀಯ ಪ್ರಾಣರನ್ನು ಪರಮಾತ್ಮ ಸೃಷ್ಟಿ ಮಾಡಿದ ಯಥಾಪೂರ್ವ ಮಕಲ್ಪಯತ್. ತಾತ್ಮೇಳದ ಆಚಾರ್ಯ ಹೇಳಿಬಿಟ್ಟಿದ್ದಾರೆ, ವಾಸುದೇವ ರೂಪದಿಂದ ಬ್ರಹ್ಮದೇವರು, ಸಂಕೃಷ್ಣ ರೂಪದಿಂದ ವಾಯುದೇವರು, ಪ್ರದ್ಯುಮ್ನ ರೂಪದಿಂದ ಸರಸ್ವತಿ ಭಾರತೀಯರು ಹೇಳಿದ್ದಾರೆ. ಆದ್ರೆ ಕ್ರಮದಲ್ಲಿ ತಗೊಂಡ್ಬಿಟ್ರೆ ವಾಯುವಿನ ಸೃಷ್ಟಿ ಶುರುವಾಯ್ತೀಗ. ತಾವ್ ಸೂರ್ಯ ಚಂದ್ರಗತೌ ದೇವ ಸಸಜ್ಜ ಪುರುಷೋತ್ತಮ ತಾವಾವಿಶ್ಯ ಸ್ವಯಂ ವಿಷ್ಣು ಸರ್ವಸೃಷ್ಟಿ ಕರೋತ್ಯಜ ಅಮೂರ್ತಸ್ತಸ್ಥ ವಾಯುಸ್ತು ಮೂರ್ತ ಸಂಸ್ಥಾ ಸರಸ್ವತಿ. ಮೂರ್ತ ಪದಾರ್ಥಗಳು ಅಂದರೆ ಪೃಥ್ವಿ ಅಪ್ತೇಜೋ ವಾಯು ಆಕಾಶ, ಪೃಥ್ವಿ ಅಪ್ತೇಜಸ್ಸು, ಈ ಮೂರರೊಳಗೆ ಭಾರತೀ ದೇವಿ ಇದ್ದಾರೆ, ಸರಸ್ವತಿ ಇದ್ದಾರೆ, ಅಮೂರ್ತದೊಳಗೆ ಆಕಾಶವಾಯುನೊಳಗೆ ಯಾರಿದ್ದಾರೆ, ವಾಯುದೇವರಿದ್ದಾರೆ. ಸೃಷ್ಟಿ ಮುಂದುವರಿತಾ ಹೋಗುತ್ತೆ. ಅಥಾದಿತ್ಯ ಉದಯನ್ಯತ್ ಪ್ರಾಚೀಂ ದಿಶಂ ಪ್ರವಿಶತಿ ತೇನ ಪ್ರಾಚ್ಯಾನ್ ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ ಯದ್ ದಕ್ಷಿಣಾಂ ಯತ್ ಪ್ರತೀಚೀಂ ಯದುದೀಚೀಂ ಯದಧೋ ಯದೂರ್ಧ್ವಂ ಯದಂತರ ದಿಶೋ ಯತ್ಸರ್ವಂ ಪ್ರಕಾಶಯತಿ ತೇನ ಸರ್ವಾನ್ ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ ಸಯೇಷ ವೈಶ್ವಾರರೋ ವಿಶ್ವರೂಪ ಪ್ರಾಣೋ ಅಗ್ನಿರುದಯತೆ ತದೇತದ್ರುಜಾಭ್ಯುಕ್ತಂ ವಿಶ್ವರೂಪಂ ಕರಿಣಂ ಜಾತವೇದಸಂ ಪರಾಯಣಂ ಜ್ಯೋತಿರೇಕಂ ತಪಂತಂ ಸಹಸ್ರರಶ್ಮಿಃ ಶತಥಾವರ್ತಮಾನಃ ಪ್ರಾಣ ಪ್ರಜಾನಾಂ ಉದಯತಿ ಏಷಃ ಸೂರ್ಯಃ ಅಂತ ತಿಳಿಸಿದರು. ಅದಕ್ಕೆ ಅರ್ಥ ಬರೀತಾರೆ, ಆದಿತ್ಯಸ್ತಸ್ಸ ವಾಯುಸ್ತು ಪ್ರಾಣಾನಾತ್ಮನಿ ಸನ್ನಯೇತ್ ಪ್ರಾಚ್ಯ ಪ್ರಾಣಾಃ ತಥೇಂದ್ರಾದ್ಯಾಃ ದಕ್ಷಿಣಾಶ್ಚ ಸಮಯಮಾದಯಃ ಪ್ರತೀಚ್ಯಾ ವರುಣಾದ್ಯಾಸ್ತು ಸೋಮಾದ್ಯಾ ಉತ್ತರಾಸ್ಮೃತಾಃ ಶೇಷಮಿತ್ರೌ ಅವಾಚೀನೌ ಇಂದ್ರಕಾಮೌ ಉದಕ್ತನೌ ಸಂವತ್ಸರೋ ವೈ ಪ್ರಜಾಪತಿ ತಸ್ಯಾಯನೆ ದಕ್ಷಿಣಂಚ ಉತ್ತರಂಚ. ಇನ್ನೊಂದರ್ಥ ಈಗ, ಸಂವತ್ಸರವೇ ಪ್ರಜಾಪತಿ ಅಂದ್ರೆ ಸಂವತ್ಸರ ನಿಯಾಮಕ ಪ್ರಜಾಪತಿ ಕಾಲವನ್ನು ಸೃಷ್ಟಿ ಮಾಡಿದ. ಅದಕ್ಕೆ ಎರಡು ಭಾಗಗಳು, ದಕ್ಷಿಣಾಯನ ಉತ್ತರಾಯಣ ಅಂಥೇಳಿ. ತದ್ದೇಹ ವೈ ಪ್ರತಿಷ್ಠಾಪೂರ್ತೆ ಕೃತವಿತ್ತುಪಾಸತೆ ಚೇ ಚಾಂದ್ರಬಸವೇವ ಲೋಕಭಿಜಯಂತೆ ತಯೇವ ಪುನರಾವರ್ತಂತೆ. ಯಾರು ಫಲಾಪೇಕ್ಷೆಯಿಂದ ಕರ್ಮಗಳನ್ನು ಮಾಡ್ತಾರೆ, ಇಷ್ಟಾಪೂರ್ತಗಳನ್ನು ಮಾಡ್ತಾರೆ, ಅವ್ರು ಎಲ್ಲಿ ಹೋಗ್ತಾರೆ? ಚಂದ್ರಲೋಕಕ್ಕೆ ಹೋಗ್ತಾರೆ, ಮೇಲೆ ಹೋಗೋದಿಲ್ಲ. ತಸ್ಮಾದೇತೆ ಋಷಯ ಪ್ರಜಾಕಾಮಾಃ ದಕ್ಷಿಣಂ ಪ್ರತಿಪದ್ಯಂತೆ ಏಷ ವೈ ರೈಹಿ ಯಃ ಪಿತೃಯಾಣಃ. ರೈ ಭಾರತೀ ದೇವಿ ಪಿತೃಯಾಣ, ಇದೆಲ್ಲ ಭಗವದ್ಗೀತೆಗೆ ಬೇಕಾಗ. ದಕ್ಷಿಣಾಯನದಲ್ಲಿ ಮರಣ ಇತ್ಯಾದಿ ಹೇಳಿದ್ರಲ್ಲ, ಅದಕ್ಕೆ ಅರ್ಥ ಆಗತ್ತೆ. ಅತ ಉತ್ತರೇಣ ತಪಸ ತತ್ತ ಚಾಂದ್ರವಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ ಅದನ್ನು ಹೇಳಿದರು. ಅಥ ಉತ್ತರೇಣ ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ, ಉತ್ತರೇಣ ಉತ್ತರಾಯಣದಲ್ಲಿ ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ ವಿದ್ಯೆಯ ಆತ್ಮಾನಂ ಅನ್ವಿಷ್ಯ ಆದಿತ್ಯಂ ಅಭಿಜಯಂತೆ ಏತದ್ವೈ ಪ್ರಾಣಾನಾಂ ಆಯತನಂ ಏತದಮೃತಂ ಅಭಯಂ ಏತತ್ ಪರಾಯಣಂ ಏತಸ್ಮನ್ನ ಪುನರಾವರ್ತಂತೆ ಇತ್ತೇಷ ನಿರೋಧ ತದೇಷ ಶ್ಲೋಕ. ಉತ್ತರಾಯಣದ ಮೂಲಕ ಹೋದಾಗ ಏನಾಗಲಿಲ್ಲ, ಪುನರಾವರ್ತನೆ ಇಲ್ಲ. ದಕ್ಷಿಣಾಯನದ ಪುನರಾವರ್ತನೆ ಬಂತು, ಹೊಸ ಅರ್ಥ ಬಂತು. ಇದಕ್ಕೆ ಏನರ್ಥ ಬಂತು ಅಂದರೆ, ದಕ್ಷಿಣಾಯನದಲ್ಲಿ ಯಾರು ಪ್ರಾಣ ಬಿಡ್ತಾರೋ ವಾಪಸ್ ಬರ್ತಾರೆ ಅಂದರೆ, ಭಾರತೀಯ ಮೂಲಕ ಹೋದರೆ ಚಾಂದ್ರಯಾನ ವಾಪಸ್ ಬರ್ತಾರೆ, ವಾಯುದೇವರ ಮೂಲಕ ಹೋದರೆ ಆಗುತ್ತೆ ವಾಪಸ್ ಬರೋದಿಲ್ಲ, ಇದು ನಿಯಮ. ಅದಕ್ಕೆ ಚಂದ್ರ ಸೂರ್ಯ ಅಂತ ಹೇಳಿದಾಗ ಭಾರತೀಯ ಮತ್ತು ಪ್ರಾಣದೇವರಾಗಿದ್ದಕ್ಕೆ ಉತ್ತರಾಯಣ ಮರಣ ದಕ್ಷಿಣಾಯನ ಮರಣ ಅರ್ಥ ಬೇರೆ ಆಗೋಯ್ತು. ತಿಳಿಯುತ್ತಿಲ್ಲ, ಈ ಅರ್ಥ ಆಗಲಿಲ್ಲ. ಈ ಭೌತಿಕ ಉತ್ತರಾಯಣ ಭೌತಿಕ ದಕ್ಷಿಣಾಯನ ತಗೊಳ್ಬಾರ್ದು. ವಾಯು ಮತ್ತು ಭಾರತೀಯ ಅಂತ ಅರ್ಥ ಮಾಡ್ಕೋಬೇಕು, ಅದು ಬೇರೆ ಅಲ್ಲ. ಭಾಷೆ ಇನ್ನೊಂದು ಅರ್ಥ ಮಾಡ್ತಾರೆ, ರಶ್ಮಿಗಳು ಅಂತ ಇನ್ನೊಂದು ಅರ್ಥ ಮಾಡ್ತಾರೆ. ಉತ್ತರಾಯಣ ರಶ್ಮಿ ಬೇರೆ, ದಕ್ಷಿಣ ರಶ್ಮಿ ಬೇರೆ ಅಂತ ಅಲ್ಲಿ ಅರ್ಥ ಹೇಳ್ತಾರೆ. ಇದೆಲ್ಲ ಯಾತಕ್ಕೆ ಹೇಳಬೇಕಾಯ್ತು ಅಂದರೆ, ದಕ್ಷಿಣದಲ್ಲಿ ಸತ್ರೆ ಎಲ್ಲಿಗೆ ಹೋಗ್ತಾರೆ, ಚಂದ್ರಲೋಕಕ್ಕೆ. ಉತ್ತರಾಯಣದಲ್ಲಿ ಸತ್ರೆ ಸೂರ್ಯಲೋಕಕ್ಕೆ. ಮನುಷ್ಯ ಎರಡರಲ್ಲೂ ಒಂದು ಸತ್ತೇ ಸಾಯ್ತಾನೆ, ಹೌದಲ್ಲೋ? ಅಂದ್ರೆ ಎಲ್ಲಿಗೆ ಹೋಗ್ತಾನೆ ಅಂತ ನರಕ ಅಂತ ಇಲ್ಲೇ ಇಲ್ಲ ಅದ್ರೊಳಗೆ. ಯಾವ್ದಕ್ಕೆ ಹೋಗ್ತಾನೆ ಅಂತ ಎಲ್ಲರೂ ಕೂಡ ಎಲ್ಲಿ ಹೋಗ್ಬೇಕಾಯ್ತು? ಇಲ್ಲ, ಚಂದ್ರ ಇಲ್ಲ ಸೂರ್ಯ, ನಮ್ಮ ಗಂಟೆ ಏನು ಚಂದ್ರ ಮತ್ತೆ ಬಂದ ರೂಪಾಯಿ ಹೋಗಿ ಅಂತ ಹೋಗ್ತೀವಲ್ಲ ಅಂತ ಆಗಿಬಿಡುತ್ತೆ. ಇದು ಯಾರು ಹೇಳಿದ್ದಿದೆಯಲ್ಲ, ಯೋಗಿಗಳು ಹೇಳಿದ್ದು, ಅಯೋಗ್ಯರು ಹೇಳಿದ್ದೇ ಅಲ್ಲ. ಫಸ್ಟ್ ಆಫ್ ಆಲ್ ಯೋಗಿಗಳು ಹೇಳಿದ್ದು ಹೊತ್ತು ಬೇರೆಯವರಲ್ಲ. ಇದು ಫಸ್ಟ್ ಚೇಂಜ್ ಮಾಡಿಬಿಡ್ಬೇಕಾದ್ರೆ. ಸೆಕೆಂಡ್, ಆಮೇಲೆ ಇಲ್ಲಿ ಯೋಗಿಗಳು ಕೂಡ ಇಲ್ಲಿ ಹೋದ್ರೆ ವಾಪಸ್ ಬರೋ ಯೋಗಿಗಳು, ವಾಪಸ್ ಬರೋದಿರೋ ಯೋಗಿಗಳು, ಇಬ್ರು ಸದ್ಗತಿಗೆ ಹೋಗೋರೆ, ಇಬ್ಬರಿಗೂ ಮೋಕ್ಷ ಗ್ಯಾರಂಟಿ. ಇವ್ರು ಇನ್ನೊಂದು ಜನ್ಮ ತಗೋತಾರೆ, ಇನ್ನೊಂದು ಜನ್ಮ ತಗೊಂಡಿದ್ರೆ ಅಷ್ಟೇ ಅರ್ಥ ಹೊರತು ಇವರೆಲ್ಲ ಬ್ಯಾಡ್ ಕೇಸ್ ಅಲ್ಲೇ ಅಲ್ಲ. ಯಾವ ಕೇಸ್ ಇದು? ಇಬ್ಬರು ಭಕ್ತಿಯೋಗ್ಯರ ಕೇಸು, ಯೋಗಿಗಳ ಕೇಸ್ ಇದು. ಈ ಸತ್ತವರೆಲ್ಲ ಇದರಲ್ಲಿ ಹೋಗ್ತಾರೆ, ಹಗಲೆಲ್ಲ ರಾತ್ರಿಯೆಲ್ಲ ಸಾಯಲೇಬೇಕು, ಉತ್ತರಾಯಣ ದಕ್ಷಿಣ ಸಾಯಲೇಬೇಕು, ಯಾವುದೋ ಒಂದು ಆಗಿರಲೇಬೇಕು. ಆ ರೀತಿಯ ಮನುಷ್ಯ ಸತ್ರೆ ಎಂದು ಕೂಡ ಅದು ಲೆಕ್ಕ ಇಲ್ಲ. ಇವರಿಗೆ ಮಾತ್ರ ಲೆಕ್ಕ. ಅದು ರಿಸಲ್ಟ್ ನೋಡೋದು ಯಾರು? ಪರೀಕ್ಷೆ ಕೂತವ್ರು. ಸುಸ್ತು ರಿಸಲ್ಟ್ ನೋಡಿದ್ರೆ ಏನು ಉಪಯೋಗ ಅದಕ್ಕೆ? ಪರೀಕ್ಷೆ ಕೂತವ್ರು ರಿಸಲ್ಟ್ ನೋಡಿದ್ರೆ ಅರ್ಥ ಇದೆ, ಉಳಿದವ್ರು ನೋಡಿದ್ರೆ ಏನು ಅರ್ಥ ಆಗೋದಿಲ್ಲ. ಎಷ್ಟೇ ನ್ಯೂಸ್ ಅಷ್ಟೇ ಅದು ಅವರಿಗೆ. ಪಂಚಪಾದಂ ಪಿತರಂ ದಾದೃಶಾಕೃತಿಂ ದಿವಾಹು ಪರೇ ಅರ್ಧೇ ಪುರೀಷಿಣಂ ಅಥೇಮೇ ಅನ್ಯವು ಪರೇ ವಿಚಕ್ಷಣಂ ಸಪ್ತಚಕ್ರೇ ಷಡರೆ ಆಹುರರ್ಪಿತಮಿತಿ ಸಭಾರ್ಯಾಃ ಕೋಣಪೈ ಸಾರ್ಧಂ ಚತ್ವಾರೋ ದಿಶಿ ದಿಶ್ಯಪಿ ಸಂವತ್ಸರಸ್ಥೋ ಭಗವಾನ್ ವಾಕ್ ಈರೌ ಅಯರಸ್ಥಿತೌ. ಸಂವತ್ಸರದಲ್ಲಿ ಪರಮಾತ್ಮ ಇದ್ದಾನೆ. ವಾಕ್ ಈರೌ, ವಾಕ್ ಅಂದರೆ ಭಾರತಿ, ಈರ ಅಂದರೆ ವಾಯುದೇವರು, ದಕ್ಷಿಣ ಉತ್ತರಾಯಣದಲ್ಲಿ. ಸೊ ಕಾಲನಿಯಾಮಕರು ಯಾರಾದ್ರೂ ಈಗ ರುಜುಗಳೇ ಆದರು. ಭಾರತಿ ಭಾರತಿ ಪತಿಯಿಂದ ಏನಾಗಬೇಕು, ಕಾಲಚಕ್ರ ಉರುಳಬೇಕು. ಆ್ಯಕ್ಚುಲಿ ಅವ್ರು ಡೈರೆಕ್ಟ್ ಇನ್ಸೊಪ್ ತೊಗೊಂಡ್ರೆ ಯಾರು ಬರ್ತಾರೆ? ಗರುಡ. ಎರಡು ರೆಕ್ಕೆಗಳು, ಉತ್ತರಾಯಣ ದಕ್ಷಿಣಾಯನ. ಒಳಗೆ ಪತ್ತು ಯಾರಿದ್ದಾರೆ? ಅವರು ಅವರು ಇವರು ಯಾರು ಮಗ? ಗರುಡ ಯಾರು ಮಗ? ಇವರು ವಾಯುಭಾರತೀಯರ ಮಗ, ಗೊತ್ತಾಯ್ತು. ವಾಯುಭಾರತೀಯರ ಮಗ ಆದ್ರಿಂದ ಎಲ್ಲ ಕರೆಕ್ಟ್ ಅರ್ಥ ಇರುತ್ತೆ. ಅವ್ರ ಮೇಲೆ ಸ್ವಾಮಿ ಇರೋದು ಯಾರು? ಸಂವತ್ಸರ ಸಪ್ತನಾಥವನೇ ಅವರು, ನಾರಾಯಣ. ಈಗ ನಮ್ಗೆ ಹೊಸ ಅರ್ಥ ಯಾವ್ದಾಗುತ್ತೆ ಗೊತ್ತಾ? ವಿಷ್ಣು ಸಹಸ್ರದಲ್ಲಿ ಏನ್ ಬರುತ್ತೆ? ಅಹ ಸಂವತ್ಸರೋವನ್ನಿ, ಸಂವತ್ಸರ ಅಂತ ದೇವ್ರ ಹೆಸರಿದೆ. ಈ ಸಂವತ್ಸರ, ಸಂವತ್ಸರೋ ವೈ ಪ್ರಜಾಪತಿ. ಸಂವತ್ಸರ ಅಂದ್ರೆ ಪರಮಾತ್ಮ, ಕಾರಣಿಯಾಮಕವಾದ ರೂಪ. ಅವ್ರ ಮಕ್ಕಳು ಭಾರತಿ ಮತ್ತು ಭಾರತೀ ಪತಿ. ಅವರಿಂದ ಮುಂದೆ ದಕ್ಷಿಣ ಉತ್ತರಾಯಣ ನಡೀತಾ ಇದೆ ತಿಳ್ಕೊಂಡ್ಬಿಟ್ರೆ ವಿಷ್ಣು ಸಹಸ್ರನಾಮಕ್ಕಿದ ವ್ಯಾಖ್ಯಾನ. ಅದಕ್ಕೆ ವಿಷ್ಣು ಸಹಸ್ರನಾಮನ ಯಾತಕ್ಕೆ ಸರ್ವಶ್ರೇಷ್ಠ ಅಂತಾರೆ ಅಂದರೆ, ಎಲ್ಲ ವಿಷಯ ಬಂದಿರೋದ್ರಿಂದ. ಅದೊಂದು ಅರ್ಥ ಆಗಬೇಕಾದ್ರೆ ಏನು ಅರ್ಥ ಆಗಿರಬೇಕು? ಎಲ್ಲ ಶಾಸ್ತ್ರ ಅರ್ಥ ಆಗಬೇಕು, ಇಲ್ಲದೆ ಹೋದರೆ ಬರೀ ಪಾರಾಯಣ ಆಗುತ್ತೆ ಹೊರತು ಅನುಷ್ಠಾನಕ್ಕೆ ಬರೋದು ಕಷ್ಟ. ಮಾಸೋ ವೈ ಪ್ರಜಾಪತಿ. ನೆಕ್ಸ್ಟ್, ಈಗ ಸಂವತ್ಸರ ಪ್ರಜಾಪತಿ ಅಂತ ಇಟ್ಕೊಂಡ್ರೆ ಎರಡಾಯಿತು. ಮಾಸ ಪ್ರಜಾಪತಿ ಇಟ್ಕೊಂಡ್ರೆ ಕೃಷ್ಣಪಕ್ಷ ಶುಕ್ಲಪಕ್ಷ, ಶುಕ್ಲಪಕ್ಷ ಪ್ರಾಣ, ಕೃಷ್ಣಪಕ್ಷ ಭಾರತಿ. ತಸ್ಮಾದೇತೆ ಋಷಯ ಶುಕ್ಲ ಇಷ್ಟಿಂ ಕುರುವಂತಿ. ಅದಕ್ಕೆ ಯಜ್ಞಯಾಗಳು ಯಾವುದು ಶ್ರೇಷ್ಠ? ಶುಕ್ಲಪಕ್ಷ ಶ್ರೇಷ್ಠ. ಯಾತಕ್ಕೆ? ಡೈರೆಕ್ಟ್ ಭಾರತೀಯರು ಮುಖ್ಯ ಪ್ರಾಣ ಅಂತ ಹೋಗುತ್ತೆ. ಅರ್ಥ ಆಯ್ತಾ? ಇವೆಲ್ಲ ಅನುಷ್ಠಾನಕ್ಕೆ ಬಂದರೆ ಯಾವ ತಿಥಿ ಹುಡುಕ್ಲಿಕ್ಕೆ ಬರುತ್ತಾಗ. ಜ್ಯೋತಿಷಿಗಳಿಗೆ ಶಾಸ್ತ್ರನೇ ಗೊತ್ತಿಲ್ಲ, ಶಾಸ್ತ್ರಜ್ಞರಿಗೆ ಜ್ಯೋತಿಷ್ಯ ಗೊತ್ತಿರೋದಿಲ್ಲ. ಇಬ್ಬ ಸೆಚ್ಚನಕ್ಕೆ ಹರಿಸರವತ್ತವತ್ತು ಜ್ಞಾನನೇ ಇರೋದಿಲ್ಲ. ಹೇಳಿದ್ನಲ್ಲ, ಎಂದೆಂದು ಮುಹೂರ್ತ ಫಿಕ್ಸ್ ಮಾಡೋದು. ಏಕಾದಶಿ ವರಪೂಜೆ, ದ್ವಾದಶಿ ಊಟ, ವರ ಕಲ್ಯಾಣ, ಏಕಾದಶಿ ರಾತ್ರಿನೂ ಊಟ, ಅದ್ರ ಮಾತ್ರ ಊಟ. ಹೇಗೋ ರಾತ್ರಿ ಊಟ ಆಗುತ್ತೆ, ಬೆಳಗ್ಗೆ ಊಟ ಉಳಿಸ್ಬಿಟ್ಟಿರ್ತಾರೆ, ಫುಲ್ಲು ಊಟದ ಮಯ. ಇದೆಲ್ಲ ತಿಳ್ಕೊಂಡ್ರೆ ಅರ್ಥ ಆಗುತ್ತೆ, ಹಗಲಿಗೆ ಅರ್ಥ ಇದೆ, ರಾತ್ರಿಗೆ ಅರ್ಥ ಇದೆ, ವಾಯುದಿದ್ದಾರೆ, ಎಲ್ಲ ಯೋಚನೆ ಮಾಡಬೇಕು. ಅಹೋ ರಾತ್ರಿ ವೈ ಪ್ರಜಾಪತಿ, ಇನ್ನು ಮುಂದಕ್ಕೆ ಬಂದರೆ ಹಗಲು ರಾತ್ರಿ ಇದೆಯಲ್ಲ, ಶುಕ್ಲಪಕ್ಷ ಕೃಷ್ಣಪಕ್ಷ ಆಯ್ತು. ಈಗ ಒಂದು ದಿನ ಅಂದರೆ ಪ್ರಜಾಪತಿ, ಅದರಲ್ಲಿ ಹಗಲಿಗೆ ಯಾರು? ಪ್ರಾಣದೇವರು. ರಾತ್ರಿ ಯಾರು? ಭಾರತೀದೇವಿ. ಆದ್ರಿಂದ ಹಗಲಲ್ಲಿ ಯಜ್ಞಯಾಗಣ ಮಾಡ್ತಾರೆ, ರಾತ್ರಿ ಮಾಡೋದಿಲ್ಲ. ಯಾಕೆ? ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಆಗಬೇಕಾದ್ರೆ ಡೈರೆಕ್ಟ್ ಆಗಿಬಿಡುತ್ತೆ, ರಾತ್ರಿ ಆದರೆ ಆಗೋದಿಲ್ಲ. ರಾತ್ರಿ ಮಾಡಬೇಕಾದ ಕೆಲವಿದೆ, ಕೆಲವು ಯಜ್ಞಗಳು ಉಂಟು ವಿಶೇಷವಾಗಿ. ಆದರೆ ವಿಶೇಷವಾಗಿ ಯಾವುದ್ರಲ್ಲಿ ಮಾಡಬೇಕು? ಯಾವಾಗಲೂ ಕೂಡ ಹಗಲಲ್ಲೇ ಮಾಡಬೇಕು. ಬ್ರಹ್ಮಚರ್ಯಮೇ ಇನ್ನೊಂದು ಅರ್ಥ ಹೇಳ್ತಾರೆ, ತಸ್ಯ ಅಹರೇ ವವ ಪ್ರಾಣ ರಾತ್ರಿರೇವ ರೈಹಿ ವಾ ಏತೇ ಪ್ರಸ್ಕಂದಂತಿ ಏ ದಿವಾರತ್ಯ ಸಂಯುಜ್ಯಂತೆ ಬ್ರಹ್ಮಚರ್ಯಮೇವ ತದ್ಯದ್ ರಾತ್ರೌ ರತ್ಯ ಸಂಯುಜ್ಯಂತೆ. ಬಹಳ ಪೂರ್ಣ ತತ್ವವನ್ನು ಹೇಳ್ತಾರೆ. ಆದ್ರಿಂದಾನೆ ಹಗಲ ಹೊತ್ತಿನಲ್ಲಿ ಗರ್ಭಾಧಾರಾದಿಗಳನ್ನು ಮಾಡಿದರೆ ಮಹಾಪಾಪ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ? ಬ್ರಹ್ಮಚರ್ಯ ಲೋಪ ಆಗುತ್ತೆ. ಆದ್ರಿಂದಾನೆ ಅದಕ್ಕೆ ಅವ್ರು ಹೇಳಿದರು, ಕಶ್ಯಪರೇ ಅಂತ ಹೇಳ್ತಾರೆ, ನೋಡು ಬಹಳ ನಿಷಿದ್ಧ ಕಾಲ ಇದು, ಬೇಡ ಅಂತ ಹೇಳಿದರು. ಒತ್ತಾಯ ಮಾಡಿದ್ದಕ್ಕೆ ಯಾರು ಹುಟ್ಟಿದ್ರು? ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ ಕುಂಭಕರ್ಣ ಹುಟ್ಟಿದ್ದಾರೆ, ಆ ರೀತಿ ಹುಟ್ಟುಬಿಡ್ತಾರೆ. ಅದನ್ನ ಅರ್ಥ ಮಾಡಿಕೊಂಡು ದಿವಾರ ಮಾಡೋದು ಭಾರಿ ನಿಷಿದ್ಧ. ಅನ್ನಂ ವೈ ಪ್ರಜಾಪತಿ, ಅದನ್ನು ಜೀವನಪೂರ್ತಿ ಯಾರು ಪಾಲನೆ ಮಾಡ್ಕೊಂಡ್ಬರ್ತಾರೋ ಅವ್ರು ಬ್ರಹ್ಮಚಾರಿ ಅಂತ ಕರಿಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಬ್ರಹ್ಮಚಾರಿ ಅಂತ ಕರಿಬೇಕು ಅಂತೇಳಿ. ಇವತ್ತಿನಲ್ಲಿ ಕಾಲ ಪೂರ್ತಿ ಹಾಳಾಗಿರತಕ್ಕಂಥ ಕಾಲ, ಆದ್ದರಿಂದ ಧರ್ಮ ಪೂರ್ತಿ ಹೋಗಿಬಿಡುತ್ತೆ. ಅನ್ನಂ ವೈ ಪ್ರಜಾಪತಿ ತಥೋಹ ವೈ ತದ್, ಅದಕ್ಕೆ ವೆಂಕಟೇಶ್ವರ ಬರುತ್ತಾನೆ, ಮಾಧವ ಬ್ರಾಹ್ಮಣ ಕರೀತಾನೆ ಚಂದ್ರಲೇಖೆಯನ್ನು. ಆ ಕೇಳ್ತಾ ಎಷ್ಟು ಉಪದೇಶ ಬರ್ತಾ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಇದೆಲ್ಲ ಹಿಂದೆಯಲ್ಲಿ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಇದೆಲ್ಲ ಬ್ಯಾಕ್ಗ್ರೌಂಡ್ ಇದ್ರೆ ಯಾತಕ್ಕೆ ಅದನ್ನು ನಿಯಮ ನಿರ್ಬಂಧ ಮಾಡಿದ್ದಾರೆ ಹೇಳ್ತಾರೆ. ಅನ್ನಂ ವೈ ಪ್ರಜಾಪತಿ ತಥೋಹ ವೈ ತದ್ರೇತಃ ತಸ್ಮಾದಿ ಮಾ ಪ್ರಜಾ ಪ್ರಜಾಯಂಚ ಇತಿ ತದ್ದೇಹ ದೇವೈ ತತ್ ಪ್ರಜಾಪತಿ ವ್ರತಂ ಚರಂತಿ. ಇನ್ನು ಅನ್ನದಲ್ಲಿ ದೇವರಿದ್ದಾನೆ, ಅದಕ್ಕೆ ಅನ್ನಂ ಅನ್ನಾದ ಏವಚ, ಅನ್ನದಲ್ಲಿ ದೇವರಿದ್ದಾನೆ, ಅದರ ಅನ್ನದಿಂದ ರೇತಸ್ಸು ಬರುತ್ತೆ, ಅದರಿಂದ ಜನ ಹುಟ್ಟುತ್ತಾರೆ. ತದ್ದೇವ ವೈ ತತ್ ತತ್ ಪ್ರಜಾಪತಿ ವ್ರತಂ ಚರಂತಿ, ಇದ್ರ ಪ್ರಜಾಪತಿ ವ್ರತ ಅಂತ ಕರೀತಾರೆ. ತೇ ಮಿಥುನಂ ಉತ್ಪಾದಯಂತೆ ತೇಷಾಮೇವ ಏಷ ಬ್ರಹ್ಮಲೋಕ ಏಷಾಂ ತಪಃ ಬ್ರಹ್ಮಚರ್ಯಂ ಏಷು ಸತ್ಯಂ ಪ್ರತಿಷ್ಠಿತಂ. ಯಾರು ಬ್ರಹ್ಮಚರ್ಯವನ್ನು ಸತ್ಯವನ್ನು ಉಳಿಸ್ಕೊಂಡಿರ್ತಾರಲ್ಲ ಅವರಿಗೆ ಬ್ರಹ್ಮಲೋಕ ಬರುತ್ತೆ, ಬೇರೆಯವರೆಲ್ಲ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ದೇಶಾಬಸೌ ವಿರಜೋ ಬ್ರಹ್ಮಲೋಕೋ ನ ಯೇಷು ಜಿಹ್ಮಂ ಅನೃತಂ ನ ಮಾಯಾಚ ಇತಿ. ಯಾರಲ್ಲಿ ಜಿಹ್ಮ ವಂಚನೆ ಇರಬಾರದು, ಅನೃತಂ ಸುಳ್ಳಿರಬಾರದು, ನಮಯ ಕಪಟ ಇರಬಾರದು, ಅಂಥವರಿಗೆ ಮಾತ್ರ ಬ್ರಹ್ಮಲೋಕ ಸಿಗುತ್ತೆ, ಹೊರತು ಬೇರೆ ಸಿಗೋದಿಲ್ಲ. ಆ ಲೋಕ ಯಾವುದು? ವಿರಜ, ದೋಷವಿಲ್ಲದ ಲೋಕ. ಅದು ದೋಷವಿಲ್ಲದ ಲೋಕ ದೋಷಿಗಳಿಗೆ ಹೇಗೆ ಸಿಗುತ್ತೆ? ಆದ್ದರಿಂದ ಗರ್ಭಗುಡಿಗೆ ಹೋಗಬೇಕು, ಶುದ್ಧರಾಗಿ ಹೋಗ್ಬೇಕು ತಾನೆ. ಗುಡಿಗೆ ಹೋಗಬೇಕಾದ್ರೆ ಶುದ್ಧರಾಗಬೇಕು, ಗರ್ಭಗುಡಿಗೆ ಹೋಗ್ಬೇಕಾದ್ರೆ ಇನ್ನೂ ಶುದ್ಧರಾಗಬೇಕು, ಪ್ರತಿಮೆ ಹುಟ್ಟಬೇಕಾದ್ರೆ ಭಾರಿ ಶುದ್ಧರಾಗಬೇಕು. ವೈಕುಂಠ ಲೋಕ ಅಂದರೆ ದೇವರನ್ನು ಹತ್ತಿರ ದೇವರ ಲೋಕ, ಆದ್ದರಿಂದ ಸ್ವಲ್ಪ ದೋಷ ಇದ್ದರೂ ಎಂಟ್ರಿ ಇಲ್ಲ ಅಂತ ಹೇಳಿಬಿಡ್ತಾರೆ. ಮಾಸಸ್ಥಿತಸ್ಥ ಭಗವಾನ್ ಪಕ್ಷಯೋರ್ ವಾಕ್ಯ ಮಾರುತಃ ಅಹೋರಾತ್ರಿ ತು ಭಗವಾನ್ ಪ್ರಾಣೋ ಹಿ ಅನ್ಯಥ ವಾಂಗ್ ನಿಶಿ ದಂಪತ್ಯೋರ್ ಭಗವಾನ್ ವಿಷ್ಣು ಭಾರ್ಯಾಸ್ಥಾತ್ ಸಹ. ಇನ್ನೂ ಮುಂದೆ ಹೋಗ್ತಾರೆ ಆಚಾರ್ಯ ಹೇಳ್ತಾರೆ, ಸ್ತ್ರೀಯಲ್ಲಿ ಭಾರತೀ ದೇವಿ, ಪುರುಷರಲ್ಲಿ ವಾಯುದೇವರು. ಅದಕ್ಕೆ ಭರ್ತೃಸ್ಥ ಸ್ವಯಂ ವಾಯು ಏವಂ ಜಾನನ್ ವಿಮುಚ್ಚತೆ. ಆದ್ದರಿಂದ ಹೆಂಗಸರು ಗಂಡನ ಮೇಲೆ ಉಪಾಸನೆ ಮಾಡಬೇಕು ಅಂತ ಏನರ್ಥ? ವಾಯುದೇವರ ಮೇಲೆ ಉಪಾಸನೆ ಮಾಡಬೇಕು ಅಂತ ಆಯ್ತು. ಮತ್ತೆ ಗಂಡನೇ ವಾಯುದೇವರ ಸನ್ನಿಧಾನವಾದ್ದರಿಂದ ಸರಿಯಾಗಿದೆ, ಅನುಕೂಲ ಆಗುತ್ತೆ. ಇದಿಷ್ಟೊಂದು ಮಾಸಸ್ಥಿತಸ್ಥ ಭಗವಾನ್ ಪಕ್ಷಯೋರ್ ವಾಕ್ಯ ಮಾರುತಃ ಅಹೋರಾತ್ರೇ ತು ಭಗವಾನ್ ಪ್ರಾಣೋಹಿ ಅನ್ಹಿ ಅಥ ವಾಂಗ್ನಿಶಿ ದಂಪತ್ಯೋರ್ ಭಗವಾನ್ ವಿಷ್ಣು ಭಾರ್ಯಾಸ್ತಾತ್ ಸರಸ್ವತಿ ಭರ್ತುಸ್ತಸ್ಥ ಸ್ವಯಂ ವಾಯು ಏವಂ ಜಾನನ್ ವಿಮುಚ್ಯತೆ. ಹೀಗೆ ಜ್ಞಾನ ತಿಳ್ಕೊಂಡ್ರೆ ಮುಂದೆ ಮುಕ್ತರಾಗಿ ಬಿಡ್ತಾರೆ. ಇದಿಷ್ಟು ಯಾರಿಗೆ ಉತ್ತರ? ಇದಿಷ್ಟು ಕೂಡ ಮೊದಲನೇವ್ರಿಗೆ ಉತ್ತರ, ಎರಡನೇವ್ರಿಗೆ ಕೇಳ್ತಾರೆ. ಈಗ ಅತಃ ಇನಂ ಭಾರ್ಗವೋ ವೈದರ್ಭೀ ಪಪ್ರಚ್ಛ ಭಗವನ್ ಕಲ್ಲೇವ ಗತ್ತೇವ ದೇವಾ ಪ್ರಜಾ ವಿಧಾರಯಂತೆ ಕತರೇ ತತ್ ಪ್ರಕಾಶಯಂತೆ ಕಃ ಪುನರೇಶಾಂ ವರಿಷ್ಠ ಇತಿ. ಅವ್ರ ಪ್ರಶ್ನೆ ಹೇಗಿದೆ ನೋಡಿ, ಭಗವನ್ ಪೂಜ್ಯರೇ ಕತ್ತೇವ ದೇವಾ ಪ್ರಜಾವಿಧಾರಯಂತೆ, ಎಷ್ಟು ಜನ ದೇವತೆಗಳು ಜನಗಳನ್ನು ರಕ್ಷಣೆ ಮಾಡ್ತಿದ್ದಾರೆ, ಸ್ಥಿತಿ ಕಾರಣರಾಗಿದ್ದಾರೆ. ಕತರ ಏತತ್ ಪ್ರಕಾಶಯಂತೆ, ಯಾರು ಈ ಲೋಕಕ್ಕೆ ಬೆಳಕನ್ನು ಕೊಡ್ತಿದ್ದಾರೆ. ಕಃ ಪುನರೇಶಾಂ ವರಿಷ್ಠ, ಇವರಲ್ಲಿ ಯಾರು ಭಾರಿ ಶ್ರೇಷ್ಠ? ಎಲ್ಲೋದ್ರೂ ಕೂಡ ಜಿಜ್ಞಾಸೆ ಯಾವುದು, ಶ್ರೇಷ್ಠ ಯಾರು ಅಂತಾನೆ ಪ್ರಶ್ನೆ. ಆ ಪ್ರಶ್ನೆ ಇಲ್ಲದೆ ಶಾಸ್ತ್ರ ಓದೋದೇ ಇಲ್ಲ. ಅಂಗಡಿ ಹೋಗಲಿ ಶ್ರೇಷ್ಠ ಯಾವುದು, ಬಸ್ಸಿಗೆ ಹೋಗಲಿ ಶ್ರೇಷ್ಠ ಯಾವುದು, ಪ್ರತಿಯೊಂದು ಕಡೆಯೂ ಕೂಡ ಜಾಗ ಯಾವುದು ಶ್ರೇಷ್ಠ ಯಾವುದು, ಶ್ರೇಷ್ಠದ ಕಾನ್ಸೆಪ್ಟಿಂದ ಮನುಷ್ಯ ಬದುಕೋದಿಲ್ಲ. ಆದರೆ ಯಾರು ಸರ್ವಶ್ರೇಷ್ಠ ಮಾತು ಬಿಡ್ತಾರೆ ಅಷ್ಟೇ, ಸರ್ವಶ್ರೇಷ್ಠ ನಾರಾಯಣ. ಅದನ್ನು ಹೇಳ್ತಾರೆ, ತಸ್ಮೈ ಸ ಹೋವಾಚ ಆಕಾಶೋಹ ವಾ ಏಷ ದೇವ ವಾಯುರಗ್ನಿ ಆಪಃ ಪೃಥಿವಿ ವಾಗ್ಮನಶ್ಚಕ್ಷು ಶ್ರೋತ್ರಂಚ. ಎಲ್ಲರೂ ಧರಿಸಿರೋದು ಯಾರಂತ ಕೇಳಿದೆಯಲ್ಲ, ಆಕಾಶವೇ ಧರಿಸಿರೋದು. ಅದು ಮತ್ತೆ ವಿನ್ಯಾರಿದ್ದಾರೆ ಆಮೇಲೆ ಅಂತ ಕೇಳಿದೆಯಲ್ಲ, ವಾಯು ಅಗ್ನಿ ಆಪಃ ಪೃಥಿವಿ ವಾಗ್ಮನಶ್ಚಕ್ಷು ಶ್ರೋತ್ರಂಚ. ಇವೆಲ್ಲವೂ ದೇವ ಅಭಿಮಾನಿ ದೇವತೆಗಳು ರಕ್ಷಿಸ್ತಾ ಇದ್ದಾರೆ. ತೇ ಪ್ರಾಕಾಶ್ಯಾಭಿವದಂತಿ ಜಯಮೇತತ್ ಬಾಣಂ ಅವಷ್ಟಭ್ಯ ವಿಧಾರಯಾಮಃ ಇತಿ ವಯಮೇತತ್ ಬಾಣಂ ಅವಷ್ಟಭ್ಯ ವಿಧಾರಯಾಮಃ ಇತಿ. ಶ್ರೇಷ್ಠರಾದಂಥ ಪ್ರಶ್ನೆ ಬಂತಲ್ಲ, ಇವರೆಲ್ಲ ಶ್ರೇಷ್ಠರೇ, ಸರ್ವಶ್ರೇಷ್ಠ ಯಾರು ಅಂದರೆ ಅವರೇ ಯೋಚನೆ ಮಾಡಿದರು. ಏತತ್ ಏ ಬಾಣಂ ಅವಷ್ಟಭ್ಯ ವಿಧಾರಯಾಮಹ ಇತಿ, ಈ ದೇಹವನ್ನು ಒಳಗೆ ಪ್ರವೇಶ ಮಾಡಿ ನಾವೇ ಧರಿಸಿರೋದು ಅಂತ ವಾದ ಶುರುವಾಯಿತು. ಇದೇ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಬಂದರೆ ಶುರುವಾಯಿತು. ಇಲ್ಲಿ ಬಾಣಂ ಅವಷ್ಟಭ್ಯ ಅಂತ ಮಾತು ಬಂತು. ತತ್ ಆಚಾರ ಕೋಟ್ ಮಾಡ್ತಾರೆ, ಬಾಣ ಅಂದರೆ ದೇಹ, ಏತದ್ ಬಾಣಂ ಅವಷ್ಟಭ್ಯ ಇತ್ಯುಕ್ತೇ ಎಂದು ಈ ವಾಕ್ಯ ಕೋಟ್ ಮಾಡ್ತಾರೆ. ಬಾಣ ಅಂದರೆ ದೇಹ. ಮೋಕ್ಷವನ್ನು ಏನಂತ ಕರೀತಾರೆ? ನಿರ್ವಾಣ ಅಂತ ಕರೀತಾರೆ. ಅಲ್ಲೇನಿಲ್ಲ, ಲಿಂಗದೇಹದ ಯಾವ ದೇಹನೂ ಇಲ್ಲ, ಸ್ವರೂಪ ದೇಹ ಮಾತ್ರ ಇದೆ, ಅದು ನಿರ್ವಾಣ ಅಂದರೆ ಅದು. ವಾಯುರಿಗ್ನಿ ಅಗ್ನಿರಿತ್ರ ವಾಯುರಗ್ನಿ ಇತ್ಯತ್ರ ಭೂತವಾಯುರುಚ್ಯತೆ, ಗಲಾಟೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಯಾವಾಯು ಅಂದರೆ ಮುಖ್ಯ ಪ್ರಾಣದೇವರಲ್ಲ, ಭೂತವಾಯು. ಪ್ರಾಣಶಬ್ದೇನ ಪ್ರಧಾನ ವಾಯು, ವಾಯು ಪ್ರಾಣ ಎಲ್ಲ ಈಕ್ವಲೆಂಟ್ಸೆ, ಆದರೆ ವಾಯು ಪ್ರಾಣ ಎರಡು ಜೊತೆ ಬಂದಾಗ ವಾಯು ಅಂದರೆ ಭೂತವಾಯು ಅಂತ ತಿಳ್ಕೋಬೇಕು, ಪ್ರಾಣ ಅಂದರೆ ಮುಖ್ಯ ಪ್ರಾಣ ಅಂತ ತಿಳ್ಕೋಬೇಕು. ತಾನು ವರಿಷ್ಠ ಪ್ರಾಣ ಉವಾಚ, ಆಗ ಶ್ರೇಷ್ಠರಾದ ಪ್ರಾಣದೇವರು ಹೇಳಿದರು, ಮಾ ಮೋಹಂ ಆಪದ್ಯಥ ಅಹಮೇವ ಏತತ್ ಪಂಚಥ ಆತ್ಮಾನಂ ವಿಭಜ್ಯ ಏತದ್ ಬಾಣಮವಷ್ಟಭ್ಯ ಪ್ರವಿಧಾರಯಾಮಿ ಇತಿ. ಈ ಪ್ರಶ್ನೆ ಏನಂತ ಇತ್ತು, ಯಾರು ಲೋಕವನ್ನು ಧಾರಣೆ ಮಾಡ್ತಾರೆ? ಎಲ್ಲ ಲೋಕ ಧಾರಣೆ ಮಾಡೋದು ಯೋಚನೆ ಆಮೇಲಾಗಲಿ, ನಮ್ಮ ದೇಹ ಯಾರು ಧಾರಣೆ ಮಾಡ್ತಾರೆ? ಮುಂದಿನ ಪ್ರಶ್ನೆ ಇತ್ತು. ನಮ್ಮ ದೇಹದಲ್ಲಿ ಏನೇ ಇರಬೇಕು? ಕಣ್ಣು, ಕೈ, ಕಾಲು, ಕಿವಿ, ರಕ್ತ, ಮಾಂಸ ಎಲ್ಲ ಇರಬೇಕು, ಭಗವಾನ ದೇವತೆಗಳೆಲ್ಲ ಇದ್ದಾರೆ. ಆದರೆ ಅತಿ ಮುಖ್ಯವಾಗಿ ಯಾರಿದ್ದರೆ ದೇಹ ಫಂಕ್ಷನ್ ಮಾಡುತ್ತೆ ಅಂತ ಪ್ರಶ್ನೆ. ಆಫೀಸಲ್ಲಿ ಕರ್ಕು ಮ್ಯಾನೇಜರ್ ಎಲ್ಲ ಇದ್ದಾರೆ, ಮ್ಯಾನೇಜರ್ ಕೀವ್ ತೊಗೊಂಡೋಗ್ಬಿಡಿ, ಎಲ್ಲ ಕಾಯ್ಕೊತ ಕೂತಿರ್ಬೇಕು, ಗೊತ್ತಾನೆ ಅವನು ಬರೋವರೆಗೂ ಏನು ಕೆಲಸ ಆಗೋಗಿಲ್ಲ, ಯಾಕೆ ಪ್ರಧಾನ ವ್ಯಕ್ತಿ ಆತ. ಆ ರೀತಿ ಯಾರು ಪ್ರಧಾನ ಅಂತ ಪ್ರಶ್ನೆ. ಮಾಯದೇವರು ಹೇಳಿದ್ರಂತೆ, ನೀವು ಗಲಾಟೆ ಮಾಡ್ಕೊಂಡು ಹೋಗಬೇಡಿ, ನಾನು ಧರಿಸ್ತಾ ಇದ್ದೇನೆ ಪಂಚದ ಆತ್ಮಾನಂ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಐದು ರೂಪದಿಂದ ಧಾರಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರು. ಅವ್ರೇನು ಮಾಡಿದ್ರೆ ಅಶ್ರದ್ಧ ದಾನ ಬಹುಬಹು ಅದೇ ಆಗಿ ಅಂತ ಪ್ರಶ್ನೆ ಕೇಳಿದರು ಅವರು. ಇದೆಲ್ಲ ಆಚಾರ ಬರೀತಾರೆ, ಅವ್ರಿಗೆ ಗೊತ್ತಿತ್ತು. ಜಾನಮಾನಾಪಿ ನಿರ್ಣಯ, ಲೋಕಕ್ಕೆ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ಪ್ರಶ್ನೆ ಕೇಳಿದರು. ಅದೇ ಹಾಗೆ ನೀವೇ ಧರಿಸ್ತೀರಿ ಅಂತ ಯಾಕೆ ತಿಳ್ಕೋಬೇಕು ಅಂತ ಕೇಳಿದರು. ಸ್ವ ಅಭಿಮಾನಾತ್ ಊರ್ಧ್ವಂ ಉತ್ಕ್ರಮತ ಇವ ತಸ್ಮಿನ್ ಉತ್ಕ್ರಾಮತ್ತೆ ಅಥೇತರೇ ಸರ್ವೇ ಏ ಉತ್ಕ್ರಾಮಂತೆ. ಅತಷ್ಟು ಏನು ಮಾಡಿ ವಾಯುದೇವರು, ಸರಿ ನಾನು ಬಿಟ್ಟು ಹೋಗ್ತೇನೆ ನೋಡಿ, ಹೊರಡಕ್ಕೆ ನಿಂತ್ಕೊಂಡ್ರು. ಯಾವಾಗ ಹೊರಟು ಎಲ್ಲ ರೆಡಿ ಆಗಿ ಹೋಗ್ಲಕ್ಕೆ, ಕೀ ತೊಗೊಂಡು ತಕ್ಷಣ ಏನು ಮಾಡ್ತಾರಾಗ, ಕೀ ಏ ನಾನು ಬರ್ತೇನೆ ಅಂತ ಬಂತಾರೆ, ಎಲ್ಲ ರೆಡಿ ಆಗಿಬಿಟ್ರು ತಕ್ಷಣನೇ. ತಸ್ಮಿಂಶ ಪ್ರತಿಷ್ಠಮಾನೆ ಸರ್ವಯೇವ ಪ್ರತಿಷ್ಠಂತೆ, ವಾಯುದೇವರು ನಿಂತರು, ಎಲ್ಲ ನಿಂತರು. ಮತ್ತೆ ತದ್ಯಥಾ ಮಕ್ಷಿಕಾ ಮಧುಕರ ರಾಜಾನಂ ಉತ್ಕ್ರಾಮಂತಂ ಸರ್ವಾಯೋ ಉತ್ಕ್ರಾಮಂತೆ. ಮಕ್ಷಿಕಾ ಅಂದರೆ ಜೇನುನೊಣಗಳು, ಜೇನು ಹುಳುಗಳು. ಆ ಮಧುಕರ ರಾಜಾನಂ, ರಾಣಿ ಜೇನು ಅಂತ ಕರೀತಾರೆ. ಪ್ರಧಾನವಾದ ಜೇನನ್ನು ಉಳಿದ ಜೇನುಗಳು ಹೇಗೆ ಫಾಲೋ ಮಾಡಬೇಕೋ, ಪ್ರಧಾನವಾದ ವಾಯುದೇವರನ್ನು ಉಳಿದೆಲ್ಲ ದೇವತೆಗಳು ಏನು ಮಾಡ್ತಾರೆ, ಫಾಲೋ ಮಾಡ್ತಾರೆ. ಏನಂ ಅಸ್ಮಿಂಶ ಪ್ರತಿಷ್ಠಮಾನೆ ಸರ್ವಾಯೇವ ಪ್ರತಿಷ್ಠಂತೆ, ಏವಂ ಮಾಂ ಮನಶ್ಚಕ್ಷು ಶ್ರೋತ್ರಂತೆ ಐತಿ. ಈ ವಾಕು, ಮನಸ್ಸು, ಚಕ್ಷು, ಶ್ರೋತ್ರ ಅಂದರೆ ಅಭಿಮಾನಿ ದೇವತೆಗಳೆಲ್ಲ ಹಾಗೆ ಇರೋದು. ತೇ ಪ್ರೀತಾಹ ಪ್ರಾಣಂ ಸ್ತುನ್ವಂತಿ, ಅವರೆಲ್ಲ ಪ್ರಾಣದೇವರು ಸ್ತೋತ್ರ ಮಾಡಿದರು. ಏಷು ಅಗ್ನಿ ತಪತಿ, ಏಷಃ ಸೂರ್ಯ, ಏಷಃ ಪರ್ಜನ್ಯ, ಮಘವಾನ್ ಏಷಃ ಪೃಥಿವೀ ರೈಹಿ ದೇವ ಸದಸ್ಯ ಅಮೃತಂಚಯತ್. ಸೊ ಅದ ವಾಯುದೇವರು ನಮಗೆ ಅರ್ಥ ಆಯಿತು, ಎಲ್ಲದೂ ಧಾರಕರು ಧಾರಕರು ನೀವೇ ಆಗಿದ್ದೀರಿ. ಅರಾ ಇವ ರಥನಾಭವು ಪ್ರಾಣೇ ಸರ್ವಂ ಪ್ರತಿಷ್ಠಿತಂ. ಅರಾಹ ಇವ ರಥನಾಭವು, ರಥನಾಭಿಯೊಳಗೆ ಅರಗಳು ಜೋಡಿಸಿದ್ದಾರೆ. ಗಾಳಿ ಇದೆ, ಚಕ್ರ ಇದೆ, ಬಟ್ ಬೇಸಿಕ್ ಯಾವುದಿದೆ ಈಗ ಆಕ್ಸಿಸ್ ಇದೆ, ಅದಕ್ಕಿಲ್ಲದೆ ಹೋದರೆ ಎಲ್ಲ ಡಿಸ್ಪ್ರಗಟ್ ಆಗಿಬಿಡುತ್ತೆ. ಆ ರೀತಿ ವಾಯುದೇವ, ಅದಕ್ಕೆ ಸೂತ್ರ ಅಂತ ವಾಯುದೇವರ ಹೆಸರು, ಪರಮಾತ್ಮನಿಗೆ ಸೂತ್ರಧಾರ ಅಂತ ಹೆಸರು. ವಾಯುದೇವರು ಸೂತ್ರ, ದೇವರು ಸೂತ್ರಧಾರ, ಉಳಿದವರೆಲ್ಲ ಏನು ಮಣಿಗಳು. ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಅದು ಅರ್ಥ. ರುಚೋ ಯಜುಂಷಿ ಸಾಮಾನಿ ಯಜ್ಞ ಕ್ಷತ್ರಂಚ ಬ್ರಹ್ಮಚ, ಋಗ್ವೇದ ಯಜುರ್ವೇದ ಸಾಮವೇದ ಯಜ್ಞ ಕ್ಷತ್ರಿಯರು ಬ್ರಾಹ್ಮಣರು ಎಲ್ಲರೂ ಧರಿಸಿರೋದು ಯಾರು ಅಂತ ಕೇಳಿದರೆ ವಾಯುದೇವರೇನೆ. ಪ್ರಜಾಪತಿಶ್ಚರಸಿ ಗರ್ಭೆ ತ್ವವೇವ ಪ್ರತಿಜಾಯಸೆ ತುಭ್ಯಂ ಪ್ರಾಣ ಪ್ರಜಾ ಪ್ರಾಣ ಪ್ರಜಾಸ್ತಿವಾ ಯತ್ ಪ್ರಾಣೈ ಪ್ರತಿಷ್ಠಸಿ ದೇವಾನಾಮಸಿ ವನ್ನಿತಮಃ ಪಿತೃಣಾಂ ಪ್ರಥಮಾಸ್ವಧ ಋಷೀಣಾಂ ಚರಿತಂ ಸತ್ಯಂ ಅಥರ್ವ ಅಂಗಿರಸಾಮಪಿ ಇಂದ್ರಸ್ತ್ವಂ ಪ್ರಾಣ ತೇಜಸ ರುದ್ರೋಸಿ ಪರಿರಕ್ಷಿತ ತ್ವಮಂತರಿಕ್ಷೇ ಚರಸಿ ಸೂರ್ಯಸ್ತ್ವಂ ಜ್ಯೋತಿಷಾಂ ಪತಿ. ಇವೆಲ್ಲ ಏನಿದು ವಾಯುದೇವರ ಸ್ತೋತ್ರ, ಬೇರೆ ದೇವರು ವಾಯುಸ್ತುತಿ. ಇದಿಷ್ಟು ಕೂಡ ವಾಯುದೇವರೇ ಇಂದ್ರ, ನೀವು ವಾಯುದೇವರು ಇಂದ್ರ ಅಂತ ಕರೀತಾರೆ. ವಾಯುದೇವರು ಏನಾಗಿದ್ರು ಒಂದ್ಸಲ ಇಂದ್ರಪದಿಯಲ್ಲಿದ್ರು ಅವರು, ರೋಚನಾಮಕ ಇಂದ್ರ ವಾಯುದೇವರೇನೆ. ರುದ್ರೋಸಿ ಪರಿರಕ್ಷಿತ, ರುದ್ರದೇವರನ್ನು ಕಾಪಾಡ ರುದ್ರ ಶಬ್ದವಾಚ್ಯರು ನೀವೇ. ತ್ವಮ್ ಅಂತರಿಕ್ಷೇ ಚರಸಿ, ಅದಕ್ಕೆ ಎರಡರ್ಥ, ಅಂತರಿಕ್ಷದಲ್ಲಿ ಓಡಾಡರು ನೀವೇ, ಅದಕ್ಕೆ ವಾಯುದೇವರೇ ಅಂತ ಹೆಸರಿದೆ. ಮಾತರಿಶ್ವ ಅಂತ ಕರೀತಾರೆ. ಇನ್ನೊಂದು ಅರ್ಥ ಅಂತರಿಕ್ಷ ಅಂದರೆ ಯಾರು ಗೊತ್ತಾ, ಗಣೇಶ. ಅಂತರಿಕ್ಷ ಚರಸಿ ಅಂದ್ರೇನು, ಗಣೇಶದೊಳಗಿರೋದು ನೀವೇನೆ. ಅದಕ್ಕೆ ವಿನಾಯಕ ಅಂತರ್ಗತ, ಭಾರತೀಯ ಮಣ ಮುಖ್ಯ ಪ್ರಾಣ ಅಂತರ್ಗತ, ವಿಶ್ವಂಭರ. ಯಥಾತ್ವಂ ಅಭಿವರ್ಷಸಿ
అథేవా ప్రాణతే ప్రజా ఆనందరూపాః తిష్టంతి కామాయ అన్నం భవిష్యతీతి. ಯಾವ ಮಳೆ ಸುರಿಸೋದು ನೀವೇ, ಮಳೆ ಸುರಿಸಿದಾಗ ಜನಗಳೆಲ್ಲ ಭಾರಿ ಖುಷಿ ಪಡ್ತಾರೆ, ಮಳೆ ಬಂತು ಮಳೆ ಬಂತು ಅಂಥೇಳಿ. ಯಾತಕ್ಕೆ? ಆದರೆ ಅನ್ನ ಬರುತ್ತೆ ಮುಂದೆ ಅಂತ ಖುಷಿಯಾಗುತ್ತೆ. ಪ್ರಾತ್ಯಸ್ತ್ವಂ ಪ್ರಾಣ ಏಕಋಷಿಹಿ ಅತ್ತ ವಿಶ್ವಸ್ಯ ಸತ್ಪತಿ. ವಾಯುದೇವರು ರಾತ್ಯ ಅಂತ ಕರೀತಾರೆ. ರಾತ್ಯ ಅನ್ನೋ ಪದ ಆ್ಯಕ್ಚುಲಿ ಬೊಯ್ಯೋ ಪದ ಬೇರೆ ಕಡೆಗೆ ವ್ಯಕ್ತಿಗೆ. ಹದಿನಾರು ಬಹುದ್ರ ಉಪನಯನ ಆಗದವರು ಏನಂತ ಕರೀತಾರೆ ಅವರನ್ನ? ರಾತ್ಯ ಅಂತಾರೆ. ಇಲ್ಲಿ ಅರ್ಥ ಮಾಡಬಾರ್ದು. ರಾತ್ಯ ಅಂದ್ರೇನು? ವ್ರತ ಮಾಡುವವರಲ್ಲಿ ಭಾರಿ ಶ್ರೇಷ್ಠ ಅಂತ ಅರ್ಥ. ಪ್ರಸಂಗದೊಳಗೆ ಅರ್ಥ ಮಾಡಬೇಕೇ ಹೊರತು ಬೇರೆ ಅರ್ಥ ಮಾಡಿದ್ರೆ ಅಪಾರ್ಥ ಆಗಿಬಿಡುತ್ತೆ. ಸ್ತೋತ್ರ ಇದು. ವ್ರಾತ್ಯಸ್ತ್ವಂ ಅದೆಲ್ಲ ಆಚಾರ ಅರ್ಥ ತೋರಿಸ್ತಾರೆ. ವ್ರಾತ್ಯಸ್ತ್ವಂ ಪ್ರಾಣ ಏಕ ಋಷಿ ಅತ್ತ ವಿಶ್ವಸ್ಯ ಸತ್ಪತಿ ವಯಮಧ್ಯಸ್ಯ ದಾತಾರ ಪಿತಾತ್ವಂ ಮಾತರಿಶ್ವನಃ. ವಾಯುದೇವರೇ ನೀವು ನಮಗೆ ತಂದೆ ಅಂತ ಹೇಳ್ತಾರೆ. ವಾಯುದೇವರೇ ನಿಮ್ಮ ತಂದೆ. ಮಾತರಮೇ ಮಾತರಿಶ್ವನ್ ಪಿತರತೊಲಗುರು. ಷಟ್ಪ್ರಶ್ನ ಉಪನಿಷತ್ ಅರ್ಥ ಮಾಡಿಕೊಂಡ್ರೆ ವಾಯುಸ್ತುತಿಯಲ್ಲಿ ಬಂದಿರೋ ಪಿತಃ ಅಂಬುದು ಹೇಗೆ ಅನ್ವಯ ಮಾಡಬೇಕು ಅಂತ ದೇವತೆಗಳು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಬರೀ ನಮಗೆಲ್ಲ ತಂದೆ ವಾಯುದೇವರು, ಯಾರಿಗೆ ತಂದೆ? ಉಳಿದ ಎಲ್ಲ ದೇವತೆಗಳು ತಂದೆ ಆಗಿದ್ದಾರೆ. ಗರುಡಶೇಷ ರುದ್ರದೇವರೇ ವಾಯುದೇವರ ಮಕ್ಕಳು, ಬ್ರಹ್ಮದೇವರ ಮಕ್ಕಳವರೆಲ್ಲ ಕೂಡ. ಅದಕ್ಕೆ ನೀವು ತಂದೆಯಾಗಿದ್ದೀರಿ. ಪಿತಾತ್ವಂ ಮಾತರಿಶ್ವನಃ ಯಾತೇ ತನುಹು ವಾಚಿ ಪ್ರತಿಷ್ಠಿತ ಯಾ ಶ್ರೋತ್ರೇ ಯಾಚ ಚಕ್ಷುಷಿ ಯಾ ಮನಸಿ ಸಂತತ ಶಿವಾಂ ತಾಂ ಕುರು ಮಾ ಉತ್ಕ್ರಮೀಹಿ. ದಯವಿಟ್ಟು ನಮ್ಮ ಎಲ್ಲ ರೀತಿಯ ಮಂಗಳವನ್ನುಂಟು ಮಾಡಿ, ದಯವಿಟ್ಟು ನಮ್ಮ ಬಿಟ್ಟು ಹೋಗಬೇಡಿ ಅಂತ ಸ್ತೋತ್ರ ಮಾಡ್ತಾರೆ ಎಲ್ಲರೂ ಕೂಡ. ಪ್ರಾಣಶ್ಚೇ ತದ್ವಶೇ ಸರ್ವಂ ತ್ರಿದಿವೇಯತ್ ಪ್ರತಿಷ್ಠಿತ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿಧೇಹಿರಹ. ಎಷ್ಟು ಸ್ತೋತ್ರ ಇದೆ. ಪ್ರಾಣಶ್ಚೇ ತದ್ವಶೇ ಸರ್ವಂ, ಎಲ್ಲವೂ ಪ್ರಾಣದೇವರ ವಶದಲ್ಲಿ ಇದೆ. ತ್ರಿದಿವೇಯತ್ ಪ್ರತಿಷ್ಠಿತ, ತ್ರಿದಿವೇ ಮೂರು ಲೋಕದಲ್ಲಿ ಏನೇನಿದೆಯಲ್ಲ ಎಲ್ಲ ಪ್ರಾಣದೇವರ ಅಧೀನ. ಮಾತೇವ ಪುತ್ರಾನ್ ರಕ್ಷಸ್ವ, ತಾಯಿಯಂತ ನಮ್ಮನ್ನು ಕಾಪಾಡಿ. ಮಾತರಮೇ ಮಾತರೀಶ್ವರ ಅದು ಬಂತೀಗ. ತಾಯಿಯಂತ ನಮ್ಮನ್ನು ಕಾಪಾಡಬೇಕು ನೀವು. ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿಧೇಹಿನಃ, ನಮಗೆ ಶ್ರೀ ಕೊಡಿ, ಪ್ರಜ್ಞಾ ಕೊಡಿ, ಎಲ್ಲರೂ ಕೂಡ ರಕ್ಷಣೆ ಮಾಡಿ ಅಂತ ಕೇಳ್ತಾರೆ. ಆಗ ಜನ್ಮಾದಿ ವ್ಯಾಧ್ಯುಪಾದಿ ಕೂಡ ಅರ್ಥ ಆಗುತ್ತೆ. ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿತ ಇದಾನಂದ ಸಂದೋಹದಾನಂ. ಇದು ವಾಯುದೇವರ ವೈದಿಕ ಸ್ತೋತ್ರ, ಇದು ವೇದೋಕ್ತವಾದ ಸ್ತೋತ್ರ. ಆದ್ದರಿಂದ ವಾಯುಸ್ತುತಿಯಲ್ಲಿ ಎಷ್ಟು ಆಧಾರಭೂತವಾದ ವಿಷಯ ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಬೇರೆ ಏನರ್ಥ ಇದು ಅರ್ಥ ಮಾಡಲೇಬೇಕು. ಅವರು ಉಪನಿಷತ್ರು ಬಿಡ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಪ್ರಾಣದೇವರು ಒಪ್ಪಲೇಬೇಕು, ಬೇರೆ ದಾರಿನೇ ಇಲ್ಲ ಅವರಿಗೆ. ಒಪ್ಪಿಟ್ಟಿದ್ದಾರೆ. ಇನ್ನೂ ತಮಾಷೆ ಮುಂದೆ ಬರುತ್ತೆ ನೋಡಿ, ಅದು ಆಮೇಲೆ ನಾಳೆ ಗೊತ್ತಾಗುತ್ತೆ. ಅದು ಇಷ್ಟು ಹೇಳಿದ್ರಕ್ಕೂ ವಾಯುದೇವರು ದ್ವೇಷ ಮಾಡ್ತಾರೆ. ಏನು ಮಾಡಬೇಕು ಅದಕ್ಕೆ? ಪ್ರಾಣದೇವರ ಜೀವೋತ್ತಮತ್ವ ಆರು ಉಪನಿಷತ್ ಹತ್ತರಲ್ಲಿ ಆರರಲ್ಲಿ ಬರುತ್ತದೆ. ಅಲ್ಲಲ್ಲಿ ಬಂದಿಲ್ಲ, ಆರರಲ್ಲಿ ಬಂದಿರೋದ್ರಿಂದ ಏನಾಯ್ತು ಅಲ್ಲಿಗೆ? ಭಾಳಷ್ಟು ಕನ್ಫರ್ಮ್ ಆಗೋದು. ಅದನ್ನು ಅವ್ರು ಬಿಡ್ತಾರೆ ಅಂದರೆ ವೇದ ಏನು ವೇದ ಒದ್ದಾಗ ಆಯ್ತು, ಅವರು ಏನು ಅರ್ಥ ತಿಳ್ಕೊಂಡಾಗಾಯ್ತು, ಏನು ಉಪಯೋಗ ಇಲ್ಲ. ಅಲ್ಲಿಗಿರಲಿ, ನಾಳೆ ದಿವಸ ಇನ್ನೂ ನಾಲ್ಕು ಪ್ರಶ್ನೆ ಇವೆ, ನಾಲ್ಕು ಸಣ್ಣ ಸಣ್ಣ ಪ್ರಶ್ನೆಗಳು, ಭಾಳ ಮುಖ್ಯವಾದ ಪ್ರಶ್ನೆಗಳು. ಎರಡು ಪ್ರಶ್ನೆ ಆಯ್ತೀಗ. ಮೊದಲೇ ಪ್ರಶ್ನೆ ಏನೀಗ? ಮುಖ್ಯ ಸೃಷ್ಟಿಕರ್ತ ನಾರು. ಎರಡನೇ ಪ್ರಶ್ನೆ ಏನು? ಲೋಕಧಾರಕರು ಯಾರು? ಎರಡನೇ ಪ್ರಶ್ನೆ. ಈಗ ಮೂರನೇ ಪ್ರಶ್ನೆ ಅಂತ ಕೌಶಲ್ಯಶ್ಚ ಅಶ್ವರಾಯನ. ಹಾಂ, ಪ್ರಾಣದೇವರನ್ನ ಯಾರು ಧಾರಣೆ ಮಾಡ್ತಾರೆ? ಮುಂದಿನ ಪ್ರಶ್ನೆ, ನಾಳೆ ದಿವಸ ಅದನ್ನು ನೋಡೋಣ. ನಾಳೆ ಇದು ಮುಗಿಸಿ ಮುಂದಿನ ಉಪನಿಷತ್ತಿಗೆ ಹೋಗಬೇಕು ಆಥರ್ವಣಕ್ಕೆ. ಅದೆಲ್ಲ ಹೇಳ್ತಾ ಮುಂದೆ ಹೇಳ್ತಾರೆ, ಅದಿಷ್ಟು ಬರುತ್ತೆ. ಈಗ ನಾಳೆ ದಿವಸ ಅದನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಇವತ್ತು ಸಾಯಂಕಾಲ 6:30 ಮಹಾಭಾರತ ತಾತ್ಪರ್ಯ ಪ್ರವಚನ ಕಂಟಿನ್ಯೂ ಆಗುತ್ತೆ. ಇವತ್ತು ಮಧ್ಯಾಹ್ನ ವರ್ಕ್ಶಾಪ್ ಇದೆ, 3:00 to 5:30 ಕೂಡ ವಿಜಯಭಾರತಿ ಸ್ಕೂಲೊಳಗೆ. ಅದನ್ನು ಆದ್ರೂ ಬರಬಹುದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಏನು? ಹಾಂ, ಲಕ್ಷ್ಮೀ ಸ್ತೋತ್ರ ಮಾಲಿಕ ಪುಸ್ತಕ ಪ್ರಿಂಟ್ ಆಗಿದೆ, ರೀಪ್ರಿಂಟ್ ಆಗಿದೆ. ಬೇಕಾದವ್ರು ತೊಗೊಳ್ಬೋದು. ತುಂಬ ಜನ ಕೇಳ್ತಾ ಇದ್ರು, ಸಿಗ್ತಿರಲ್ಲ, ಸಿಗ್ತಾ ಇದೆ. ಬಟ್ ಬರೀ ರೀಪ್ರಿಂಟ್ ಅಲ್ಲ, ಡಬಲ್ ಆಗಿ, ಮೊದಲಿಗಿಂತ ಡಬಲ್ ಆಗಿದೆ. ಎಲ್ಲ ಪುರಾಣದ ಎಲ್ಲ ಇದರ ಸ್ತೋತ್ರಗಳು ಕಲೆಕ್ಟ್ ಮಾಡಿಬಿಟ್ಟಿದ್ರು. ಸಂಸ್ಕೃತದಲ್ಲಿ ಎಷ್ಟೇ ಸ್ತೋತ್ರ ಇದೆ ಮಹಾಲಕ್ಷ್ಮಿ ಮೇಲೆ, ಆ ಟೈಪ್ ಅದು ಫಸ್ಟ್ ಟೈಪ್ ಆ ಪುಸ್ತಕ. ಮಹಾಲಕ್ಷ್ಮಿ ಸಹ ಯಾರು ಬಿಡೋಗಿಲ್ವ, ಲಕ್ಷ್ಮೀ ಅಂತೂ ಬೇಕೇ ಬೇಕಾ. ಲಕ್ಷ್ಮೀ ಭಾಗ್ಯಸ್ಯ ದೇವತಾ, ಆದ್ದರಿಂದ ಆ ಪುಸ್ತಕ ಸಿಗುತ್ತೆ, ಬೇಕಾದ್ರೆ ತೊಗೊಳ್ಬೋದು.